మమ వాచమిమాం ప్రసుప్తాం సంజీవయత్యఖిల శక్తిధరస్వధామ్నా అన్యాంశ్చ హస్తచరణశ్రవణత్వగాదీన్ ప్రాణాన్ నమో భగవతే పురుషాయ తుభ్యం. యస్మాత్ బ్రహ్మేంద్ర రుద్రాది దేవతానాం శ్రేయోపి చ దానస్ఫూర్తిః సదా తస్మై హరయే గురవే నమః. వ్యాసాయ భవనాశాయ శ్రీషాయ గుణరాశయే హృద్యాయ శుద్ధ విద్యాయ మధ్వాయ చ నమో నమః. లసతు శ్రీమదానందతీర్థేంద్రుర్నో హృదంబరే యద్వచశ్చంద్రికా స్వాంతసంతాపం వినిగృంతతి వాణితే కరవాణ్యంబ చరణౌ హృది సర్వదా మద్వాక్యసరనిర్భూయాత్ శ్రీమదాచార్యభావగా. సర్వోత్తమో విష్ణురథో రమా చ బ్రహ్మా చ వాయుశ్చ తదీయపత్న్యం అన్యే చ దేవాః సతతం ప్రసన్నా హరౌ సుభక్తిం మయి సందిశంతు. శ్రీ గురుభ్యో నమః. హరిః ఓం. నారాయణాయ పరిపూర్ణగుణార్ణవాయ విశ్వోదయస్థితిలయోన్నతిప్రదాయ జ్ఞానప్రదాయ విబుధాసురసౌఖ్యదుఃఖసత్కారణాయ వితతాయ నమో నమస్తే. నారాయణం సురగురుం జగదేకనాథం భక్తప్రియం సకలలోకనమస్కృతం చ త్రైగుణ్యవర్జితమజం విభుమాద్యమీశం వందే భవఘ్నమమరాసుర సిద్ధవంద్యం. నారాయణం నమస్కృత్య నరం చైవ నరోత్తమం దేవీం సరస్వతీం వ్యాసం తతో జయముదీరయే. పరమపవిత్రవత శ్రీమన్ మహాభారతదల్లి హేగె భీష్మరు ధర్మరాజన అనేక విధవాద ప్రశ్నెగళిగె ಅತ್ಯಂತ ಸೂಕ್ತವಾದ ಉತ್ತರಗಳನ್ನು ಕೊಡ್ತಾ ಇದ್ದಾರೆ ಅನ್ನೋದನ್ನು ಶಾಂತಿ ಪರ್ವದಲ್ಲಿ ನಿರೂಪಣೆ ಮಾಡ್ತಾ ಇದ್ದಾರೆ. ಧರ್ಮರಾಜನ ವಿಶೇಷ ಪ್ರಶ್ನೆಗೆ ಉತ್ತರ ಕೊಟ್ಟರು. ಅತ್ಯಂತ ಪ್ರಬಲ ಶತ್ರು ಆಕ್ರಮಣ ಮಾಡಿದಾಗ ಯಾವ ನೀತಿಯನ್ನು ಅನುಸರಿಸಬೇಕು ಅಂತ ಕೇಳಿದಾಗ ಆ ಇಲಿಬೆಕ್ಕುಗಳ ಕಥೆಗಳನ್ನು ಹೇಳಿ ಹೇಗೆ ಇಲಿ ತನ್ನ ಅಪಾರವಾದ ಬುದ್ಧಿವಂತಿಕೆಯಿಂದ ಅಪಾಯದಲ್ಲಿದ್ದ ಬೆಕ್ಕಿನ ಸಹವಾಸವನ್ನು ಮಾಡಿ ತನ್ನ ಪ್ರಾಣವನ್ನು ಉಳಿಸಿಕೊಂಡಿತು, ಆ ಬೆಕ್ಕಿನ ಪ್ರಾಣವನ್ನು ಉಳಿಸಿತು. ಆದರೆ ಮುಂದೆ ಮಾತ್ರ ಆ ಬೆಕ್ಕು ಕರೆದಾಗ ಒಪ್ಪಲಿಲ್ಲ. ಅದಕ್ಕೆ ನಾವಿಬ್ಬರು ಜೊತೆಯಾಗಿರೋಣ ಅಂತ ಕೇಳಿದ ಮಾತಿಗೆ ಒಪ್ಪಲಿಲ್ಲ. ಸಹಜ ಶತ್ರುಗಳಾದ ನಮಗೆ ಎಂದೂ ಸಹ ಸ್ನೇಹಭಾವ ಶಾಶ್ವತವಾಗಿ ಬರಲಿಕ್ಕೆ ಸಾಧ್ಯ ಇಲ್ಲ. ಒಂದು ನಿಮಿತ್ತದ ಹಿನ್ನೆಲೆಯಲ್ಲಿ ನಮ್ಮಲ್ಲಿ ಮೈತ್ರಿ ಉಂಟಾಗಿತ್ತು, ಆ ನಿಮಿತ್ತ ಮುಗಿದಾಗಿದೆ, ಇನ್ನು ಮೈತ್ರಿಗೆ ಅವಕಾಶವೇ ಇಲ್ಲ ಅನ್ನೋ ಎಚ್ಚರವನ್ನು ಹೇಳಿತು. ಇದು ನಮಗೆ ಬಹಳ ಮುಖ್ಯವಾದಂಥ ಸಂದೇಶ. ಅದು ಜೀವನದಲ್ಲಿ ನಮ್ಮ ತತ್ವಗಳಿಗೆ ವಿರುದ್ಧವಾದ ಜನಗಳ ಜೊತೆಗೂ ಸಹ ಹೊಂದಿ ಬದುಕಲೇಬೇಕಾಗತ್ತೆ, ಬೇರೆ ದಾರಿ ಇಲ್ಲ. ಸಂಸಾರ ಅಂದರೆ ಅದೇನೆ, ಅವ್ರ ಮಧ್ಯೆ ಸಾಧನೆ ಮಾಡಬೇಕು. ಅಲ್ಲಿ ವಿರೋಧ ಕಟ್ಟಿಕೊಳ್ಳೋದ್ರಿಂದ ಸಾಧನೆ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳಿ ಪೂರ್ತಿ ಹೊಂದಾಣಿಕೆ ಮಾಡಿಕೊಂಡ್ರೆ ತತ್ವವೇ ಇರೋದಿಲ್ಲ, ಮತ್ತೆ ಇದರ ಜೀವನ ವ್ಯರ್ಥವಾಗುತ್ತೆ. ಪೂರ್ತಿ ಹೊಂದಾಣಿಕೆ ಮಾಡಿಕೊಳ್ಳಾಗಿಲ್ಲ, ಪೂರ್ತಿ ವಿರೋಧವೂ ಮಾಡಿಕೊಳ್ಳಾಗಿಲ್ಲ. ಅಂತ ಹೊತ್ತಿನಲ್ಲಿ ಎಷ್ಟು ಬೇಕೋ ಅಷ್ಟು ನಮ್ಮ ನಿತ್ಯ ಜೀವನದ ಒಂದು ವ್ಯವಹಾರಕ್ಕೆ ಯಾವ ತೊಂದರೆಯೂ ಬರಬಾರದು, ನಮ್ಮ ಆಧ್ಯಾತ್ಮಿಕ ಸಾಧನೆಗೆ ಅಡ್ಡಿ ಆತಂಕಗಳು ಒದಗಬಾರದು ಅಂತ ಒಂದು ಎಚ್ಚರವನ್ನು ವಹಿಸಬೇಕು ಅನ್ನೋ ಕಥೆ ತತ್ವವನ್ನು ಈ ಕಥೆ ಹೇಳ್ತಾ ಇದೆ. ಬೆಕ್ಕು ಬಹಳ ಪ್ರಬಲ, ಇಲಿ ಬಹಳ ದುರ್ಬಲ. ಜೊತೆಗೆ ಆ ಮುಂಗುಸಿ ಆ ಊಬೆ ಎಲ್ಲದರ ಕಾಟ ಬೇರೆ. ಅಂದರೆ ಒಂದು ವಸ್ತುವಿಗೆ ಮೂರು ಶತ್ರುಗಳು ಗಂಟು ಬಿದ್ದಿದ್ದಾರೆ. ಶತ್ರುಗಳ ಸಂಖ್ಯೆ ಹೆಚ್ಚು, ಪ್ರಾಬಲ್ಯನೂ ಹೆಚ್ಚು. ಇಲ್ಲಿ ಅದರ ಮುಂದೆ ಏನೂ ಅಲ್ಲ. ಅಂತ ಹೊತ್ತಿರಲ್ಲಿ ಜಾಣತನದಿಂದ ಬದುಕಿತಲ್ಲ, ಅದು ಬಹಳ ಮುಖ್ಯ ಇದೆ. ಇವತ್ತು ಲೋಕದಲ್ಲಿ ಆಧ್ಯಾತ್ಮಿಕ ಸಾಧನೆ ಮಾಡತಕ್ಕಂಥ ಜನಗಳ ಸಂಖ್ಯೆ ತುಂಬ ಕಡಿಮೆ ಇರೋದು. ಮನೆಗಳಲ್ಲೇ ವಿರೋಧ ಇರುತ್ತೆ, ಹೊರಗಡೆ ಯಾತಕ್ಕೆ? ಮನೆಗಳಲ್ಲೇ ಪೂರ್ಣ ಹೊಂದಾಣಿಕೆ ಸಿಗೋದು ಬಹಳ ಕಷ್ಟ. ಅಂತ ಹೊತ್ತಿಂದ ನಾವು ಏಕಾದಶಿ ವ್ರತವನ್ನು ಮಾಡ್ತೇವೆ, ನಿತ್ಯ ದೇವ ಪೂಜೆ ಮಾಡ್ತೇವೆ, ಸತ್ಯಸಮ ಅನುಷ್ಠಾನ ಮಾಡ್ತೇವೆ ಅಂದರೆ ಜನ ನಕ್ಕು ಬಿಡ್ತಕ್ಕಂಥ ಕಾಲ ಇದೆ. ಆದರೆ ಬಿಟ್ಟರೆ ಶಾಸ್ತ್ರ ನಗುತ್ತೆ, ಅನ್ನ ಯೋಚನೆ ಮಾಡಬೇಕು. ಜನ ನಗುತ್ತಾರೆ ಅಂತ ಬಿಟ್ಟರೆ ಸತ್ಯಂವದ ಧರ್ಮಂಚರ ಶಾಸ್ತ್ರದ ಕುತ್ರ ಯಾರು ಕೊಡುತ್ತಾರೆ? ಶಾಸ್ತ್ರವಾಕ್ಯದ ಪರಿಪಾಲನೆ ನಮ್ಮ ಸರ್ವೋನ್ನತವಾದಂತಹ ಧ್ಯೇಯ ಮೋಕ್ಷ, ಅದರ ಸಾಧನೆಗೆ ಅತ್ಯಂತ ಮುಖ್ಯ ಇದು. ಯಾವುದೂ ನಮ್ಮ ಮೋಕ್ಷದ ದಾರಿ ತೋರಿಸೋದಿಲ್ಲ, ಶಾಸ್ತ್ರವೊಂದೇ ಮೋಕ್ಷದ ದಾರಿ ತೋರಿಸೋದು. ಇವತ್ತು ಮನುಷ್ಯ ಕತೆ ಕಾದಂಬರಿ ಓದಿ ಕೆಲಸ ಹುಡ್ಕೊಳಕ್ಕಾಗೋದಿಲ್ಲ. ಒಂದು ಕೋರ್ಸನ್ನು ಮಾಡಿ ಕೆಲಸಕ್ಕೆ ಸೇರ್ಬೋದೆ ಹೊರತು ನಾನು 20 ನಾವಲ್ಲಿ ಓದಿದ್ದೇನೆ ಕೆಲಸ ಕೊಡ್ತಾರೆ ಯಾರಾದ್ರು ಕೂಡ. ಒಂದು 1000 ಟಿವಿಯಲ್ಲಿ ಸೇರಿ ನೋಡಿದ್ದೀನಿ ಅಂತ ಕೇಳಿದರೆ ನೋಡ್ಕೊತಾನೆ ಹೋಗು ಕೆಲಸಕ್ಕೆ ಬರಬೇಡ ಅಂತ ಕರೀತಾರೆ. ಟಿವಿ ಸೀರಿಯಲ್ಗಳಿಂದ, ಕಥೆ ಕಾದಂಬರಿಗಳಿಂದ, ವಾರಪತ್ರಿಕೆ ಮಾಸಪತ್ರಿಕೆಗಳ ಅಧ್ಯಯನದಿಂದ ಎಂದೂ ನಾವೊಂದು ಜಾಬ್ ಹುಡುಕಿ ಜೀವನದಲ್ಲಿ ಬದುಕಲಿಕ್ಕಾಗೋದಿಲ್ಲ. ಅದಕ್ಕೊಂದು ಖಚಿತವಾದ ಕೋರ್ಸ್ಗಳನ್ನೇ ಮಾಡಬೇಕು ನಾವು, ಇಲ್ಲದೆ ಹೋದರೆ ಸಾಧ್ಯ ಇಲ್ಲ. ಇವತ್ತು ಆಧ್ಯಾತ್ಮಿಕವಾದ ಸಾಧನೆಗೆ ಲೌಕಿಕ ಜೀವನ ಅಂದರೆ ಕಥೆ ಕಾದಂಬರಿಗಳಿದ್ದಾಗೆ, ಅದರಿಂದ ಎಂದೂ ಯಶಸ್ಸನ್ನು ಗಳಿಸೋಕ್ಕೆ ಸಾಧ್ಯನೇ ಇಲ್ಲ ನಾವು. ಆದ್ದರಿಂದ ಮುಖ್ಯವಾಗಿ ನಮಗೆ ಬೇಕಾದದ್ದೇನು ಹಾಗಿದ್ದರೆ ಶಾಸ್ತ್ರವೇ ಬೇಕು. ಆದರೆ ಶಾಸ್ತ್ರವನ್ನು ಓ ವಿದ್ಯಾರ್ಥಿ ಓದಬೇಕಾದ್ರೆ ಬಹಳ ಕಷ್ಟಪಡ್ತಾನೆ, ಇದರೊಳಗೆ ಓದಕ್ಕಾಗೋದಿಲ್ಲ. ಆದರೆ ಮುಂದೆ ಬಹಳ ಸುಖವಾಗಿರುತ್ತೆ. ಆಗ ಉಳಿದವರು ಬರಲು ತಮಾಷೆ ಮಾಡಿದವರು ಜೀವನ ಪೂರ್ತಿ ಅಷ್ಟೇ ಇರ್ತಾರೆ, ಮುಂದೆ ಹೋಗೋದೇ ಇಲ್ಲ ಅವರು. ಯಾರೋ ತಮಾಷೆ ಮಾಡ್ತಾರೆ ಅಂತ ನಾವು ತತ್ವವನ್ನು ಬಿಟ್ಟರೆ ಅವರಂತೆ ನಾವು ಮೂರ್ಖರಾಗ್ತೇವೆ ಅಷ್ಟೇ. ಇದನ್ನು ಅನೇಕ ಜನ ಗಮನಿಸೋದಿಲ್ಲ. ಉಳಿದವರನ್ನ ಪ್ಲೀಸ್ ಮಾಡಲಿಕ್ಕೆ ಅಂತ ಹೊರಟು ತನ್ನ ಜೀವನವನ್ನು ನಾಶ ಮಾಡಿಕೊಡೋದ್ರಲ್ಲಿ ಯಾವ ಜಾಣತನ ಕೂಡ ಇರೋದಿಲ್ಲ. ಆ ಇಲಿ ಎಷ್ಟು ಯೋಚನೆ ಮಾಡಿದೆ. ಆ ಇಲಿಯ ಒಂದು ಸಾಧನೆ ತನ್ನ ಜೀವನ ಉಳಿಸಿಕೊಂಡಿತು ಅಷ್ಟೇ ಅಲ್ಲ, ಮುಂದೇನು ಮಾಡಿತಂತೆ, ಈ ಇಲ್ಲಿದ್ದರೆ ಬೆಕ್ಕಿನ ಕಾಟ ತಪ್ಪಿದ್ದಲ್ಲ ಅಂತ ಹೇಳಿ ಇನ್ನೊಂದು ಬಿಲ್ಲಕ್ಕೆ ಹೊರಟೋಯ್ತಂತೆ. ಅಲ್ಲಿಯಿಂದ ಆ ವೃಕ್ಷ ಶುಷ್ಕ ಮಾಡಿ ಹೊರಟೋಯ್ತ, ತಂಟೇನೇ ಬೇಡ ಅಂತ ಹೇಳಿಬಿಟ್ಟು. ಇದು ಜಾಣತನ ಇದು. ಅಲ್ಲಿದೆ ನಮ್ಮ ಮನೆ, ಇಲ್ಲಿ ಬಂದೆ ಸುಮ್ಮನೆ ಇದ್ದ ಹಾಗೆ ಅದು ಅಪಾಯಕರವಾದಂತಹ ಸ್ಥಿತಿಯಲ್ಲಿ ಮನುಷ್ಯ ಬದುಕಬಾರದು. ಬದುಕಿದಾಗ ಜಾಣತನದಿಂದ ವರ್ತಿಸಬೇಕು. ಆ ಅಪಾಯ ಮುಗಿತಿರ್ಲಿಕ್ಕೇನೆ ಸುರಕ್ಷಿತವಾದ ಜಾಗವನ್ನು ನೋಡಿಕೊಳ್ಬೇಕು ಅನ್ನೋ ಸಂದೇಶವನ್ನು ಅಲ್ಲಿ ಕೊಟ್ಟಿದ್ದಾರೆ. ಅದೇ ರೀತಿಯಲ್ಲಿ ಇನ್ನೊಬ್ಬ ಬ್ರಾಹ್ಮಣನ ಸುಮಿತ್ರ ಅನ್ನೋ ರಾಜನ ಕಥೆ ಹೇಳ್ತಾ ಇದ್ದಾರೆ. ಹಯ್ಯ ವಂಶದ ರಾಜ ಬೇಟೆಯಾಡಲಿಕ್ಕೆ ಅಂತ ಹೊರಟ, ಜಿಂಕೆಗೆ ಬಾಣ ಹೊಡೆದ, ಆದರೆ ಬಾಣ ಬಿದ್ದರೂ ಅದು ವಶ ಆಗಲೇ ಇಲ್ಲ, ಸತ್ತು ಬೀಳಲಿಲ್ಲ, ಕೈಗೂ ಸಿಗಲಿಲ್ಲ. ಭಾರಿ ಪ್ರಯತ್ನ ಪಟ್ಟ, ಕೊನೆಗೂ ಜಿಂಕೆ ಸಿಗದೇ ಹೋಯಿತು. ಆ ಹೊತ್ತಿಗೆ ಅವನು ಅತ್ಯಂತ ಹತಾಶನಾಗಿ ಒಂದು ಋಷಿಗಳ ಆಶ್ರಮವನ್ನು ಪ್ರವೇಶ ಮಾಡಿದ, ತನ್ನ ಸಂಕಷ್ಟ ಹೇಳಿಕೊಂಡ. ಋಷಿಗಳೆಲ್ಲ ಅವನ ವಿಷಯ ಕೇಳಿದರು. ಅವನ ದುಃಖ ನೋಡಿ ಎಷ್ಟಿದೆ, ಮನುಷ್ಯನಿಗೆ ಬಯಸಿದ್ದು ಸಿಕ್ಕದೆ ಹೋದಾಗ ಎಷ್ಟು ಸಂಕಟವಾಗುತ್ತೆ ಅಂದರೆ ಅವನು ಹೇಳ್ತಾನೆ, ನನ್ನ ರಾಜ್ಯ ಕೋಶಗಳಿದ್ದರೂ ನನಗೆ ಸುಖ ಅನ್ನಿಸ್ತಾ ಇಲ್ಲ, ನನಗೆ ಬೇಕಾದ್ದು ಸಿಗಬೇಕು, ಮನುಷ್ಯನ ಆಸೆ ಎಂದರೆ ಇದೇನೆ. ಆ ಆಸೆ ಬಂದ ಕಾಲಕ್ಕೆ ಉಳಿದೆಲ್ಲ ಮರೆತು ಬಿಡ್ತಾನೆ ಮನುಷ್ಯ, ತನ್ನ ಸ್ಥಾನಮಾನಗಳನ್ನೇ ಮರೆತು ಬಿಡ್ತಾನೆ. IAS ಅಧಿಕಾರಿಗಳು 30,000 ಸಂಬಳ, 100 ಲಂಚ ಸಿಕ್ಕಾಕೊಂಡ್ಬಿಡ್ತಾರೆ, ಎಷ್ಟು ಟೆಂಪ್ಟ್ ಆಗ್ತಾರೆ. ಲಂಚ ಕೊಡೋನು ಎಲ್ಲಿ ಅದೆಲ್ಲಿ, ಶಾಶ್ವತ ಕೆಲಸ ಕಳ್ಕೊಂಡು ಹಾಳಾಗಿ ಹೋಗ್ತಾರಲ್ಲ, ಎಷ್ಟು ಟೆಂಪ್ಟ್ ಆಗ್ತಾನೆ ಮನುಷ್ಯ. ಇವ್ರು ನಡೀತಾನೆ ಇದೆ, ಬರ್ತಾನೆ ಇರ್ತಾನೆ, ನಡೀತಾನೇ ಇರುತ್ತದು. ನಾವು ತಪ್ಪಿಸ್ಕೊಳ್ಬಹುದು, ಸಿಕ್ಕಾಕೊಳ್ಳೋಕ್ಕಿಲ್ಲ ಅಂತಾನೆ ಸಿಕ್ಕಾಕೊಳ್ಳೋದು. ಇನ್ನೊಂದು ಜನ ಸಿಕ್ಕಾಕೊಂಡು ನೋಡ್ತಾರೆ, ಅವನು ಮೂರ್ಖ ಸಿಕ್ಕಾಕೊಂಡ, ನಾನಂತೂ ಸಿಕ್ಕಾಕೊಳ್ಳೋದಿಲ್ಲ ಅಂತೇಳಿ ಇವನು, ಅವನು ನೋಡಿ ಇನ್ನೊಬ್ಬನು ಹೋಗ್ತಾನೆ ಇರ್ತಾರೆ. ಕಣ್ಣಿಗೆ ಕಾಣೋದಿದು ಒಂದು IAS ಅಧಿಕಾರಿ 100 ಲಂಚಕ್ಕೆ ತನ್ನ ಕೆಲಸ ಕಳ್ಕೊತಾನೆ ಅಂತ ಅರ್ಥ ಮಾಡಿಕೊಂಡ್ರೆ ಆಸೆ ಮನುಷ್ಯನನ್ನು ಹೇಗೆ ಹಾಳೆ ಮಾಡುತ್ತೆ. ಅದನ್ನೇ ಭಗವದ್ಗೀತೆಯಲ್ಲಿ ಕಾಮಯೇಷ ಕ್ರೋಧಯೇಷ ರಜೋಗುಣ ಸಮುದ್ಭವ ಮಹಾಶನೋ ಮಹಾಪಾಪ್ಮ ವಿದ್ಧೇರಮಿಹ ವೈರಿಣಂ, ಈ ದುರಾಸೆ ಮನುಷ್ಯನನ್ನು ಹಾಳು ಮಾಡಿಬಿಡುತ್ತೆ ಅನ್ನೋದನ್ನು ವಿವರವಾಗಿ ತಿಳಿಸಿದ್ದಾರೆ. ಹೇಳಿಕೊಂಡಂತೆ ನನಗೆ ಏನು ಸುಖ ಆಗ್ತಾ ಇಲ್ಲ, ಉಪಾಯ ತೋರಿಸಿ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ನೋಡು ರಾಜ, ನಿನಗಿರೋ ದುಃಖ ನಮಗೆ ಅರ್ಥ ಆಗ್ತಾ ಇದೆ, ಹಿಂದೆಲೆ ಹೇಳ್ತೇವೆ ಕೇಳು ಅಂತ ಹೇಳಿ ವಿಶೇಷ ಅಂಶವನ್ನು ಹೇಳ್ತಾರೆ. ನೋಡು, ಅವ ಹಿರಿಯನಾದವನು ಋಷಭ ಅಂತ ಒಬ್ಬ ಬ್ರಾಹ್ಮಣ, ಅವನು ಹೇಳ್ತಾರೆ, ಹಿಂದೊಮ್ಮೆ ನಾನು ಒಂದು ಸ್ಥಳಕ್ಕೆ ಹೋಗಿದ್ದೆ, ಅಲ್ಲಿ ನೋಡಿದಾಗ ನನಗೆ ಬದರಿಗೆ ಹೋದೆ, ವಸುಧಾರಯ ಬಳಿಗೆ ಹೋದೆ, ಹೈಗ್ರೀವ ದೇವರು ವೇದೋಪದೇಶ ಮಾಡಿದ ಸ್ಥಳ, ಅವತಾರ ಮಾಡಿದ ಸ್ಥಳ, ಇಡೀ ಜಗತ್ತಿನಲ್ಲಿ ಅತ್ಯಂತ ಪುಣ್ಯಕರವಾದ ಕ್ಷೇತ್ರ ಅಂದರೆ ಆ ಬದರಿ ಅಂತ ಕರೀತಾರೆ. ನೇದೃಶ್ಯಂ ಸ್ಥಳಮಲಂ ಶಮಲಗ್ನಂ, ಆಚಾರ್ಯರು ಕೊಟ್ಟ ಸದ್ದ ಸಂದೇಶಗಳಲ್ಲಿ ಬದರಿಯ ಮಹತ್ವ ಸೇರಿಕೊಂಡಿದೆ. ಬದರಿ ವದರಿಂ ಕಿಂ ರೇ ಕಿಂ ಕಿಂ ಅಧರೀ ಕುರುತೆ ನಸ ಅಮರೀ ಭ್ರಮರೀ ಪುಂಜ ಸುಮರೀ ಜಿಭಿರಂಚಿತ. ವಾದಿರಾಜ ಸ್ವಾಮಿಗಳು ಯುಕ್ತಿ ತಮ್ಮ ತೀರ್ಥ ಪ್ರಬಂಧದಲ್ಲಿ ಅಷ್ಟು ಕೊಂಡಾಡಿದ್ದಾರೆ. ಬದರಿಯ ಮುಂದೆ ಎಲ್ಲ ಕ್ಷೇತ್ರಗಳು ಕೆಳಗೇನೆ, ಅದರ ಎತ್ತರಕ್ಕೆ ಯಾವ ಕ್ಷೇತ್ರನೂ ಬರೋದಿಲ್ಲ ಅನ್ನೋದನ್ನು ಸಾರಿ ಸಾರಿ ಹೇಳಿದ್ದಾರೆ. ಅಂಥ ಬದರಿಗೆ ನಾನು ಹೋದೆ, ಅಲ್ಲಿ ಋಷಿಗಳ ಮುನಿಗಳ ಹಿಂಡು, ಅಷ್ಟು ಜನ ಇವತ್ತಂತವ್ರು ಸಿಗೋದಿಲ್ಲ, ಅಲ್ಲಿ ಹೋಗಿಬಿಟ್ರೆ ಅಲ್ಲಿರೋ ಜನಗಳೇ ಬೇರೆ, ಅಲ್ಲಿ ಸಂಧಾನೆ ಮಾಡಿದ ಜನ ಕೂಡ ಸಿಗೋದಿಲ್ಲ ಅಂತ ಕಾಲ ಇತ್ತು. ಹಿಂದಿನ ಕಾಲಕ್ಕೆ ಬೇರೆಯವರು ಹೋಗ್ತಾನೆ ಇದ್ದಿಲ್ಲ ಅಲ್ಲಿಗೆ, ಅಂಥವ್ರು ಹೋಗ್ತಾನೆ ಇರಲಿಲ್ಲ, ಇವತ್ತು ಇದ್ದವ್ರು ಹೋಗೋದಿಲ್ಲ ಅಂತ ಸ್ಥಿತಿ ಬಂದೋಗಿದೆ. ಅಂದರೆ ಪೂರ್ತಿ ಮನುಷ್ಯ ಲೌಕಿಕವನ್ನು ಮಾಡಿಕೊಡುತ್ತಾನೆ, ಅದರೊಂದು ವ್ಯಾಪಾರೀಕರಣ ಮಾಡಿಕೊಂಡಾಗ ಅನಾಹುತಾನೇ ಇಷ್ಟು. ಬರೀ ಋಷಿಗಳ ಸಮುದಾಯ, ಅಲ್ಲಿಗೆ ನಾನು ಧರ್ಮ ಜಿಜ್ಞಾಸೆಗೆ ಅಂತ ಹೋದೆ, ವಿಚಿತ್ರ ಋಷಿಯನ್ನು ಕಂಡೆ ಅಂತ ವರ್ಣನೆ ಮಾಡುತ್ತಾರೆ. ಎತ್ತರದ ಮುನಿ, ಉಳಿದವರಿಗಿಂತ 8 ಎತ್ತರ ಇದ್ದ, ಆದರೆ ಕಿರುಬೆರಳಿನ ಗಾತ್ರದಷ್ಟು ದೇಹ ಇತ್ತಂತ. ಕಿರುಬೆರಳಿನ ಗಾತ್ರ, ಕಡ್ಡಿ ಗಾತ್ರ ಅಂಬುದು ಇಡಿ ಅಂಬುದು ಕಡ್ಡಿ ಗಾತ್ರ ಅಂತ ಹೇಳುತ್ತಾರೆ. ಕಿರುಬೆರಳ ಗಾತ್ರದಲ್ಲಿ ಇದ್ದಾರೆ, 8 ಎತ್ತರ ಇದ್ದಾರೆ. ಇಂಟ್ರೆಸ್ಟ್ ಎತ್ತರ ಇದ್ದಾನೆ ಉಳಿದವರಿಗಿಂತ, ಆಶ್ಚರ್ಯ ಆಗೋಯ್ತು. ಪ್ರಪೋರ್ಷನೇಟ್ ಉಳಿದ ಅವೈಗಳಿದೆ. ಮಾತು ಗೀತೆ ಎಲ್ಲ ಒಂದೇ ರೀತಿ ಇದ್ರು ಕೂಡ ಅವನ ರೀತಿ ಮಾತ್ರ ವಿಚಿತ್ರವಾಗಿತ್ತು. ನಾನು ನೋಡಿದೆ, ಆಶ್ಚರ್ಯಪಟ್ಟೆ, ದಪ್ಪಂತ ಕಾಲಿಗೆ ಬಿದ್ದೆ. ಆತನಿಂದ ಧರ್ಮವನ್ನು ತಿಳ್ಕೊಳ್ಬೇಕು ಅಂತ ಹೊರಟೆ ನಾನು. ಅಷ್ಟೊತ್ತು ಸರಿಯಾಗಿ ಒಬ್ಬ ರಾಜ ಅಲ್ಲಿಗೆ ಬಂದ ಅಂತ ಹೇಳಿದ. ವೀರದ್ಯುಮ್ನ ಅಂತ ಒಬ್ಬ ರಾಜ ಬಂದ, ಗೋಳಾಡ್ಕೋತ ಬಂದ, ಭಾರಿ ದುಃಖಪಟ್ಟ. ಆ ಮುನಿಯನ್ನ ಕೇಳಿದ, ರಾಜ ನೋಡಿ ಮುನಿಗಡೆ, ನಾನು ವೀರದ್ಯುಮ್ನ ಅಂತ ಒಬ್ಬ ರಾಜ, ನನ್ನ ಮಗ ಭೂರಿದ್ಯುಮ್ನ ಅಂತ ನನ್ನ ಮಗ, ನಾವೆಲ್ಲರೂ ಸೇರಿ ವನದಲ್ಲಿ ಬೇಟೆಯಾಡಲಿಕ್ಕೆ ಅಂತ ಬಂದ್ವಿ, ಆದರೆ ದಾರಿ ತಪ್ಪಿ ಹೋಗಿದೆ, ನಮ್ಮ ಮಗ ನನಗೆ ಸಿಗ್ತಾನೇ ಇಲ್ಲ, ಎಲ್ಲಿ ಹುಡುಕಿದ್ರೂ ಸಿಗ್ತಾ ಇಲ್ಲ, ಏನಾಗ್ಬಿಟ್ನೋ ಏನೋ, ದಯವಿಟ್ಟು ತಿಳಿಸಿ ಅಂತ ಕೇಳುತ್ತಾನೆ. ಅವರು ಮಾತಾಡೋದಿಲ್ಲ, ತಲೆ ಬಗ್ಗಿಸಿ ಸುಮ್ಮನೆ ಧ್ಯಾನ ಕೂತುಬಿಟ್ರಂತೆ. ಬಹಳ ಹೊತ್ತಾಯ್ತು, ಮತ್ತೆ ಕೇಳಿದ, ಮತ್ತೆ ಕಣ್ಣು ತೆಗೆದ್ರು. ಪ್ರಾರ್ಥನೆ ಮಾಡಿಕೊಂಡ, ಸ್ವಾಮಿ ಯಾತಕ್ಕೆ ನಾನು ದುಃಖ ಪಡ್ತಾ ಇದ್ದೇನೆ, ನನ್ನ ಮಗ ಯಾಕೆ ಕಾಣೆಯಾದ, ಮಗ ಹೇಗೆ ನಾನು ಸಿಗಬೇಕು ಅಂತ ಪ್ರಶ್ನೆಯನ್ನೇ ಕೇಳಿದ್ದೇನೆ ಅಂತ. ಆ ಕ್ಷಣಕ್ಕೆ ಅವರು ಹೇಳ್ತಾರೆ, ನೋಡು ಒಬ್ಬ ಒಳ್ಳೆ ಮುನಿ ಇದ್ದ, ನಿನ್ನ ಮಗ ಆ ಮುನಿಯ ಬಳಿಗೆ ಹೋಗಿದ್ದ, ಅನೇಕ ರೀತಿಯಲ್ಲಿ ಮಾತುಕತೆಯೆಲ್ಲ ನಡೆಯಿತು, ಮನೆಗೆ ಆ ಮುನಿ ನಿನ್ನ ಮಗನ ಬಳಿ ಒಂದು ಚಿನ್ನದ ಕಮಂಡಲು ಇತ್ತು, ಅದನ್ನು ನಾನು ಕೊಡು ಅಂತ ಕೇಳಿದ, ನಿನ್ನ ಮಗ ಅದನ್ನು ಕೊಡಲಿಲ್ಲ, ಅಷ್ಟೇ ಅಲ್ಲ ಅವಮಾನವನ್ನು ಮಾಡಿದ, ಜೊತೆಗೆ ಕೇಳಿದ್ದಕ್ಕೆ ಅವಮಾನವನ್ನು ಮಾಡಿದ, ಕೊಡಲಿಲ್ಲ, ಅವನಿಂದ ಆತಿಥ್ಯವನ್ನು ಸ್ವೀಕರಿಸಿದ್ದ ನಿನ್ನ ಮಗ, ಆ ಮುನಿ ಕೇಳಿದ್ದಕ್ಕೆ ಅವಮಾನ ಮಾಡಿದ, ಕೊಡದೆ ವಾಪಸ್ ಬಂದುಬಿಟ್ಟ. ಆ ಮುನಿ ಬಹಳ ಕೋಪಗೊಂಡಿದ್ದಾನೆ, ಅದರ ಫಲ ನಿನ್ನ ಮಗ ಅನುಭವಿಸ್ತಾ ಇದ್ದಾನೆ ಅಂತ ಹೇಳಿದರೆ, ಆ ಮುನಿಗೆ ಕೇಳಿದ್ದನ್ನು ಕೊಡದೆ ಇದ್ದರ ಫಲ ನಿನ್ನ ಮಗ ಅನುಭವಿಸ್ತಾ ಇದ್ದಾನೆ, ಅವನು ದಿಕ್ಕು ತಪ್ಪಿ ಹೋಗಿದ್ದಾನೆ, ಮುನಿಗಳ ಆಸೆಯನ್ನು ಪೂರೈಸದೆ ಹೋಗಿದ್ದಕ್ಕೆ ಅವನು ದಿಕ್ಕು ತಪ್ಪು ಹೋಗಿದ್ದಾನೆ. ಅಷ್ಟೇ ಆಗಿರೋದು, ಮುಖ್ಯವಾಗಿ ದೊಡ್ಡವರನ್ನು ನಾವಾಗಿ ಕೇಳದೇನೆ ಕೊಡಬೇಕಲ್ಲ ಪದಾರ್ಥಗಳನ್ನು, ಅದು ಕಮಂಡರು ಇವು ಹೇಗೋ ಉಪಯೋಗಿಸೋದು, ರಾಜನೇ ಬೇಕಿಲ್ಲ ಅದು, ಬಂದು ಬೇಕಾದ ವಿಶ್ವಣಿಗಳಿಗೆ ಬೇಕಾಗಿತ್ತು, ಅವರು ಕೇಳಿದ್ದು ಬಿಟ್ಟಿದ್ದು ತಪ್ಪು, ಆ ವಿಚಾರ ಬೇರೆ, ಇವನು ಕೊಡದೆ ಹೋಗಿದ್ದು ತಪ್ಪು, ಅದಕ್ಕಿಂತ ದೊಡ್ಡ ತಪ್ಪು ಅವಮಾನ ಮಾಡಿದ್ದವರ ಮನುಷ್ಯ ಕೊಡೋ ಸುಮ್ಮನೆ ಕೊಡೋದಿಲ್ಲ ಅಂದರೆ ಪರವಾಗಿಲ್ಲ, ಅವಮಾನ ಮಾಡೋ ಹಕ್ಕು ಅವನಿಗಿಲ್ಲ, ಅವಮಾನ ಮಾಡಿದ್ರೆ ದುರಂತ ಹೀಗಾಗಿದೆ, ಅದರ ಫಲಿತಾಂಶ ನೀನು ದುಃಖ ಪಡ್ತಾ ಇದ್ದೆ ಅಂತ ಮಗ ಇರೋದಕ್ಕೆ ಅವನು ದುಃಖ ಪಡ್ತಾ ಇದ್ದರೆ ದಾರಿ ತಪ್ಪಿಸ್ಕೊಂಡು ಬಿಟ್ಟು ಅಂತ ಹೇಳಿದಾಗ ಅವನಿಗೆ ಆಶ್ಚರ್ಯವಾಯಿತು. ಸ್ವಾಮಿ ಇದೆಲ್ಲ ಹೇಗೆ ನಡೀತಾ ಇದೆ, ಇದೆಲ್ಲ ಏನು, ನೀವು ಯಾರು ಅಂತ ಕೇಳಿದ್ರಂತೆ. ಆಗ ಹೇಳ್ತಾರೆ, ನೋಡು ರಾಜ, ಆ ನಿಮ್ಮ ನಿನ್ನ ಮಗನನ್ನ ಆ ಚಿನ್ನದ ಕಮಂಡಲು ಅಂತ ಕೇಳಿದ ಮುನಿ ಅಂತ ಹೇಳಿದ್ನಲ್ಲ, ಅವನು ನಾನೇ ಅಂತ ಹೇಳಿದ್ರಂತೆ. ನಾನೇ, ಅದಕ್ಕೆ ನಾನು ಹೀಗಿದ್ದೇನೆ ಅಂತ ಹೇಳಿದ್ದಾನೆ. ಆಸೆ ಪಟ್ಟಿದ್ದಕ್ಕೆ ನನ್ನ ದೇಹ ಕುಗ್ಗಿ ಹೋಗಿಬಿಟ್ಟಿದೆ ಅಂತ ಹೇಳಿದ್ದಾನೆ. ಬಹಳ ಮುಖ್ಯ ಇದು. ಯಾವನು ಮನುಷ್ಯ ದುರಾಸೆಗೆ ಒಳಗಾಗ್ತಾನೆ, ಅವನ ವ್ಯಕ್ತಿತ್ವ ಕುಂಠಿತವಾಗಿ, ಎಷ್ಟು ಎತ್ತರ ಇದ್ದರೂ ಕೂಡ ಅವನಿಗೆ ಪುಷ್ಟಿನೇ ಇಲ್ಲ, ಎತ್ತರ ಇದ್ದಾನೆ ಪುಷ್ಟಿ ಇಲ್ಲ, ಎಷ್ಟು ಬೆಳೆದರೂ ಕೂಡ ಆಸೆಯನ್ನೇ ಅವನ ತ್ಯಾಗ ಮಾಡೋದಿಲ್ಲ, ಅವನ ದೇಹದಲ್ಲಿ ನಿಜವಾದ ಅರ್ಥ ಅಲ್ಲ ತುಷ್ಟಿ ಪುಷ್ಟಿಗಳೆಲ್ಲ ಮಾಯಾಗಿ ಬಿಡುತ್ತೆ, ನಾನೇ ನಿದರ್ಶನ ಅಂತ ಹೇಳಿದರೆ ಅವನು ಇನ್ನೂ ಆಶ್ಚರ್ಯ ಆಗೋಯ್ತು. ಸ್ವಾಮಿ ಎಷ್ಟು ನಂಬಲಿಕ್ಕೆ ಸಾಧ್ಯ ಇಲ್ಲ ಅಂದ್ರೆ, ಹೌದು ಮನುಷ್ಯನ ಅತ್ಯಂತ ದೊಡ್ಡದಾದ ಶತ್ರು ನಾವೇನು ತಿಳ್ಕೊಂಡಿದ್ದೇವೆ, ಕ್ಯಾನ್ಸರು ಟಿ ಬಿ ಇವೆಲ್ಲ ತಿಳ್ಕೊಂಡಿದ್ದೇವೆ, ಆದರೆ ಬರೀ ದೊಡ್ಡ ರೋಗ ಅಂದ್ರೆ ಆಸೆ ಅಂತ ಕರೀತಾರೆ, ಆಸೆಗಿಂತ ದೊಡ್ಡ ರೋಗ ಯಾವುದೂ ಇಲ್ಲ. ಯಾತಕ್ಕೆ, ಇವೆಲ್ಲ ಮೊದಲು ಬರೋದು ಆಸೆ ಮನಸ್ಸಿನೊಳಗೆ, ಆ ಮನಸ್ಸಿನ ಆಸೆ ಅವನನ್ನು ಕುಗ್ಗಿಸಿ ಕುಗ್ಗಿಸಿ ದೇಹಕ್ಕೆ ಶಿಫ್ಟ್ ಮಾಡ್ತದೆ, ಎಲ್ಲ ರೋಗ ಶುರುವಾಗದೆ ಆಮೇಲೆ. ಎಲ್ಲ ರೋಗಗಳು ಮೂಲತಃ ಫಿಸಿಯಾಲಾಜಿಕಲ್ ಅಲ್ಲ, ಅವೆಲ್ಲ ಸೈಕಲಾಜಿಕಲ್ ಅಂತ ಹೇಳ್ತಾರೆ. ಇನ್ನು ಹಿಂದೆ ಸ್ಪಿರಿಚುಯಲ್, ಅದು ಸ್ಪಿರಿಚುಯಲ್ಲು ಸೈಕಲಾಜಿಕಲ್ ಆಮೇಲೆ ಫಿಸಿಯಾಲಾಜಿಕಲ್ ಆಗೋದು ಒಂದು ಹಂತ. ಇವತ್ತಿನ ಕಾಲ ಒಪ್ಕೊಂಡ್ಬಿಟ್ಟಿದ್ದಾರೆ, ಸಮಾಜ ಒಪ್ಕೊಂಡಿದೆ, ವಿಜ್ಞಾನಿಗಳು ಒಪ್ಕೊಂಡ್ಬಿಟ್ಟಿದ್ದಾರೆ. ಇವತ್ತು 30 ವರ್ಷಕ್ಕೆ BP 40 ವರ್ಷಕ್ಕೆ BP ಯಾತಕ್ಕೆ ಅಂದರೆ, ಮನುಷ್ಯನ ಬದುಕು ಆಗಿದೆ ಇವತ್ತಿನ ದಿವಸ, ಅವನು ಟೆನ್ಷನ್ ಮಧ್ಯನೇ ಬದುಕ್ತಾ ಇರೋದ್ರಿಂದ ಆರೋಗ್ಯ ಕೆಟ್ಟ ಹೋಗುತ್ತೆ. ಹಿಂದೆ 89 ವರ್ಷ ಸುಖವಾಗಿರ್ತಿದ್ರು, 89 ವರ್ಷ ಇರೋದೇ ಇಲ್ಲ, ಫಸ್ಟ್ ಆಫ್ ಆಲ್ ಸುಖವಾಗಿರೋ ಪ್ರಶ್ನೆ ಅಲ್ಲ, ಇರೋ ಚಾನ್ಸಸ್ಸೇ ಇರೋದಿಲ್ಲ, ಇದ್ರೆ ಬೆಡ್ ರನ್ ಆಗಿರ್ತಾರೆ ಹೊರತು. ಇವರದ್ದು ಕಾರಣ ಏನು, ಆಸೆಯಿಂದ ಮನುಷ್ಯ ಕುಗ್ಗಿ ಹೋಗ್ತಾನೆ, ಆಸೆಯಿಂದ ಕುಗ್ಗಿ ಹೋಗ್ತಾನೆ ಅಂತ ಅರ್ಥ. ವಾದಿರಾಸ 120 ವರ್ಷ ನೆಗಡಿ ಇಲ್ಲ, ಕೆಮ್ಮಿಲ್ಲ, ಜ್ವರ ಇಲ್ಲ, ಚಳಿಲಿ ಏನೇ ಇಲ್ಲ, ನಗರದ ವೃಂದಾವನದಲ್ಲಿ ಕೂತ್ಕೊಂಡು ವೃಂದಾವನ ಪ್ರವೇಶ ಮಾಡ್ತಾರೆ. 120 ವರ್ಷದಲ್ಲಿ ಏನು ಅವ್ರ ದೇಹಕ್ಕಾಗಿರಲಿಲ್ಲ ಅಂತ ಅರ್ಥ ಮಾಡಿಕೊಂಡ್ರೆ, ಆಸೆಯನ್ನು ಗೆದ್ದವರು ಹೇಗಿರ್ತಾರೆ, ಆಸೆ ಒಳಗಾದವನು ಜನರಿಗೆ ದಾಸ ನೆನೆಸುವನು, ಹರಿಕಥಾಮೃತಸಾರದಲ್ಲಿ ಹೇಳ್ತಾರೆ. ಆಸೆಯನ್ನು ದಾಸಗೈದಿಹ ಪುಂಸರೆಲ್ಲರೂ ದಾಸರೆನಿಸುವರು. ಹರಿದಾಸರು ಅಂದರೆ ಆಸೆಯನ್ನು ಯಾರು ದಾಸನ್ ತನ್ನ ವಸ್ತಿಲಿ ತಂದುಕೊಂಡು, ನಾವು ಆಸೆಗೆ ದಾಸರಾಗಬಾರದು, ಆಸೆ ನಮಗೆ ದಾಸ ಆಗಬೇಕು. ಆ ರೀತಿ ಯಾರು ಬದುಕ್ತಾರಲ್ಲ, ನಿಜವಾದ ಹರಿದಾಸರು ಅಂದರೆ ಅವರೇನೆ. ಬರೀ ಆಸೆನಿಗೆಲ್ಲದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ದೇವರಿಗೆ ದಾಸರಾದರೆ ಆಸೆ ಬಿಟ್ಟು ಹೋಗುತ್ತೆ ಅಂತ ಹೇಳುತ್ತಾರೆ. ದೇವರಿಗೆ ದಾಸರಾದರೆ ಯಾವ ಆಸೆನೂ ನಮ್ಮನ್ನು ಕೆಣಕೋದಿಲ್ಲ. ಯಾವಾಗ ದೇವರನ್ನ ಮರಿತಾನೆ, ಕಂಡು ಕಂಡದ ಮನುಷ್ಯ ಒಳಗಾಗ್ತಾನೆ. ಇವತ್ತು ಆಶಾಗ್ರಸ್ತನಾದ ಮನುಷ್ಯನಿಗೆ ಇತಿಮಿತಿಗಳೇ ಇರೋದಿಲ್ಲ, ಏನೋ ಕನಸು ಕಾಣ್ತಾ ಇರ್ತಾನೆ. ಅಂಥವರಿಂದ ಯಾವ ಪ್ರಯೋಜನಕ್ಕೆ ಬರೋದಿಲ್ಲ. ಈ ನೀನು ತಪ್ಪನ್ನು ನಿನ್ನ ಮಗ ಮಾಡಿದ, ಅವಮಾನ ಮಾಡಿದ್ದು ಅವನ ತಪ್ಪು, ಆಸೆ ಪಟ್ಟಿದ್ದು ನನ್ನ ತಪ್ಪು, ಅದರ ಫಲಿತಾಂಶ ಹೀಗಾಗಿದೆ. ನೀನಾದರೂ ಬಹಳ ಎಚ್ಚರದೆಂದಿರು. ಇನ್ನು ಮೇಲೆ ಆಸೆ ಪಡಲಿಕ್ಕೆ ಹೋಗಬೇಡ, ನಿನ್ನ ಮಗನ ಮೇಲೂ ಆಸೆ ಪಡಲಿಕ್ಕೆ ಹೋಗಬೇಡ, ಆಗ ಮಗ ಸಿಗ್ತಾನೆ. ಇದು ಬಹಳ ಆಶ್ಚರ್ಯ. ಆಸೆ ಪಟ್ಟಷ್ಟು ವಸ್ತು ದೂರ ಆಗುತ್ತೆ, ಆಸೆ ಬಿಟ್ಟಷ್ಟು ವಸ್ತು ಹತ್ತಿರ ಆಗುತ್ತೆ ಅಂತ ಹೇಳಿದ್ದಾನೆ. ಪ್ರತಿಯೊಬ್ಬ ನಿನ್ನ ಇಲಿಬೇಕಲ್ಲ ಸಂಬಂಧ ಬಂತಲ್ಲ, ನಮ್ಮ ಜೊತೆಗೆ ನಿಜ ನಿತ್ಯ ಸಂಬಂಧ ಅಂದರೆ ದೇವರ ಜೊತೆಗೊಂದೇ, ಉಳಿದವರೆಲ್ಲ ಅನಿತ್ಯ ಸಂಬಂಧನೇ. ಆಚಾರ್ಯರು ಭಾಗವತ ತಾತ್ಪರ್ಯದಲ್ಲಿ ಹೇಳ್ತಾರೆ, ಅನಿತ್ಯ ಸಂಬಂಧಯುತಾಹ ಪಿತ್ರಾದ್ಯಾಹ ನಿತ್ಯಯುಗ್ ಹರಿಹಿ. ನಾವೆಲ್ಲರ ಜೊತೆಯ ಸಂಬಂಧ ತೀರ ತಾತ್ಕಾಲಿಕವಾದದ್ದು, ಶಾಶ್ವತ ಸಂಬಂಧ, ಅನಾದಿ ನಿತ್ಯವಾದ ಸಂಬಂಧ ಅಂತ ಹೇಳಿದರೆ ದೇವರ ಜೊತೆಗೆ ಮಾತ್ರ ಅಂತ ಹೇಳ್ತಾರೆ. ದಾಸುಪರ್ಣ ಸಯುಜ ಸಖಾಯ, ದೇವರ ಜೊತೆಗೆ ಮಾತ್ರ ಸಂಬಂಧ ಯಾವಾಗಲೂ ಉಳಿಯುತ್ತೆ. ಉಳಿದವರ ಸಂಬಂಧ ಒಂದು ಹಂತದವರೆಗೆ ಮಾತ್ರ, ಮಕ್ಕಳ ಸಂಬಂಧ ನಿಧಾನ ದೂರ ಆಗ್ತಾ ಬರುತ್ತೆ, ಕೊನೆ ಪೂರ್ತಿ ದೂರ ಆಗಿಬಿಡ್ತಾರೆ. ಯಾವ ಸ್ಥಿತಿ ತಂದೆ ತಾಯಿನ ಕ್ಯಾರೆ ಅಂತ ಕೇಳಿಸಿದ್ರೆ ಅವ್ರು ಇರೋದಿಲ್ಲ, ಅಷ್ಟು ದೂರ ಆಗಿಬಿಡ್ತಾರೆ. ನಿಜವಾದ ಅರ್ಥ ಮೈ ಮರೆತು ಬಿಡ್ತಾರೆ, ಏನು ಬೇರೆ ಕೆಲಸ ಇದೆ ಅಂತ ಹೇಳ್ತಾರೆ, ರಜೆ ಇಲ್ಲ ಅಂದರೆ ಇದು ಆಶ್ಚರ್ಯ ಆಗಿಬಿಡುತ್ತೆ. ಅಂದರೆ ಇವರು ಅವನನ್ನು ಹೊತ್ತು ಬೆಳೆಸಿ ಅಷ್ಟೆಲ್ಲ ಕಷ್ಟಪಟ್ಟು ಓದಿಸಿ ಎಲ್ಲ ಮಾಡಿದರೆ ಅವರಿವರೇನು ಅನಿಸೋದೇ ಇಲ್ಲ, ಇದು ಆಶ್ಚರ್ಯ. ಅಷ್ಟು ದೂರ ಹೋಗ್ತಾರೆ. ಇನ್ನು ತಿಳ್ಕೊಳ್ಬೇಕಾದ ಮನುಷ್ಯ ಸಂಸಾರಕ್ಕೆ ಜಾತಕ್ಕೆ ನಮ್ಮ ತರ್ತಾನೆ ಅಂದರೆ ಎಲ್ಲದ ಬಗ್ಗೆ ಆಸೆ ಪಡ್ತಿರಲ್ಲ, ಅವು ಎಷ್ಟು ನಶ್ವರ ಅಂತ ಅನುಭವಿಸಲಿ ಅಂತ ಅಂದ್ಕೊಡ್ತಾನೆ ಅಂತ ಪರಮಾತ್ಮ. ಒಂದು ಬೆಂಕಿನ ಒಂದ್ಸರಿ ಮುಟ್ಟಿನ ಮೇಲೆ ಹಬ್ಬ ಸುಡುತ್ತೆ, ಇನ್ನೂ ಮುಟ್ಟಬಾರ್ದು ಅನಿಸ್ಬೇಕಲ್ಲ, ಅದು ಜಾಣತನ. ಆದರೆ ಮನುಷ್ಯ ಇಷ್ಟೆಲ್ಲ ಅಂದ್ಕೊಂಡ್ರೂ ಕೂಡ ಇಷ್ಟಲ್ಲಿ ಡಿಸಪಾಯಿಂಟ್ಮೆಂಟ್ ಕಂಟಿನ್ಯೂಸ್ ಆಗ್ತಾ ಇದ್ರು ಕೂಡ ಕಂಡವರನ್ನು ನಂಬ್ತಾನೆ ಹೊರತು ದೇವರನ್ನು ನಂಬೋದಿಲ್ಲ ಅಂದರೆ ಅದಕ್ಕಿಂತ ದೊಡ್ಡ ಮೂರ್ಖತನ ಇಲ್ಲ. ನೀನು ಮಾಡಿದ್ದು ದೊಡ್ಡ ತಪ್ಪು, ನಿನ್ನ ಮಗನನ್ನು ಸರಿಯಾಗಿ ನೀನು ಬೆಳೆಸಿಲ್ಲ, ಅದರ ಪರಿಣಾಮ ಹಾಗಾಗಿದೆ, ಇನ್ನು ತಿದ್ಕೋಬೇಕು, ಆಸೆ ಬಿಡು ಅಂತ ಹೇಳಿದಾಗ ಅವರು ಒಪ್ಪಿಕೊಂಡಂತ ಹೌದು ನಾನು ತುಂಬ ತಪ್ಪಾಯಿತು ಕ್ಷಮಿಸಬೇಕು ಅಂತ ಹೇಳಿದಾಗ ತಕ್ಷಣ ಮಗ ಸಿಕ್ಕನಂತ. ಅಷ್ಟೊತ್ತು ಹುಡುಕಿರು ಸಿಕ್ತಿರಲಿಲ್ಲ, ಆ ಕ್ಷಣಕ್ಕೆ ಸಿಕ್ಕನಂತೆ. ದೇವನದೊಳಗಿನ ಸಿದ್ಧಿ ಅಂದರೆ ಅದೇನೆ, ಆಸೆ ಬಿಟ್ಟವರ ಹತ್ತಿರ ವಸ್ತುಗಳು ಬರೋ ಹಾಗೆ ಆಸೆ ಪಡೋ ಹತ್ರ ವಸ್ತುಗಳು ಬರೋದಿಲ್ಲ. ಸಿಂಪಲ್ ಲಾಜಿಕ್. ಇವತ್ತು ನೆರಳನ್ನು ಹಿಡಿಬೇಕು ಅಂತ ಹೋದರೆ ಸಿಗೋದೇ ಇಲ್ಲ, ಅದು ನಮಗಿಂತ ಫಾಸ್ಟಾಗಿ ಓಡುತ್ತೆ. ನೆರಳನ್ನು ಹಿಡಿಯಕ್ಕೆ ನಮಗಿಂತ ಫಾಸ್ಟಾಗಿ ಓಡ್ತಾನೆ ಇರುತ್ತೆ. ಅದು ಒಂದು ನೆರಳು ಬೇಡ ಅದು ಬೆಡಕಿನ ಕಡೆಗೆ ಹೋಗಿ ಫಾಲೋ ಮಾಡ್ಕೊಂಡು ಬರುತ್ತೆ. ಇದು ಆಶ್ಚರ್ಯ. ಅದು ಫಾಲೋ ಮಾಡುತ್ತೆ ಬೆಡಕಿನ ಕಡೆಗೆ ಹೋಗಿ, ನಮ್ಮ ನೆರಳು ನಮ್ಮಿಂದೇ ಬರ್ತಿರುತ್ತೆ, ಹಿಡಿದಕ್ಕೊಂಡು ಓಡ್ತಾನೆ ಹೋಗುತ್ತೆ. ಇದು ಆಶ್ಚರ್ಯ. ಲೌಕಿಕ ವಸ್ತುಗಳೆಲ್ಲ ನೆರಳಿದ್ದಂತೆ, ನೆರಳು ಕಪ್ಪಿರುತ್ತಲ್ಲ ಬ್ಲಾಕ್ ಅಂತ ಹೇಳಿದರೆ ಅದು ನಿಷಿದ್ಧ ಅಂತ ಅರ್ಥ. ಅದಕ್ಕೆ ಆಸೆ ಪಟ್ಟರೆ ಅದು ನಮಗೆ ಸಿಗೋದೂ ಇಲ್ಲ, ನಾವು ಹಾಳಾಗೋದು ತಪ್ಪೋದೂ ಇಲ್ಲ. ಮತ್ತೆ ನೆರಳೇನು ಮಾಡುತ್ತೆ ಗೊತ್ತಾ, ಸಿಗೋದಿಲ್ಲ ಅಷ್ಟೇ, ದಾರಿ ಕಾಣದಂತೆ ಮಾಡುತ್ತೆ, ಕಪ್ಪಾಗಿ ಬಿಡುತ್ತಲ್ಲ, ದಾರಿ ಬ್ಲಾಕ್ ಮಾಡುತ್ತೆ, ತಗ್ಗಿದ್ರು ಗೊತ್ತಾ ತಪ್ಪದ್ ಬಿದ್ದೋಗ್ಬಿಡ್ತಾರೆ. ಆ ನೆರಳು ಎರಡು ಅಪಾಯ, ಸಿಗದೇ ಇರೋದು ಒಂದು, ನಮ್ಮ ಸಿಕ್ಕಾಕ್ಸೋದೊಂದು, ಎರಡು ಕೆಲಸ ಮಾಡುತ್ತೆ. ಅದೇ ಬೆಳಕಿನ ಕಡೆಗೆ ಹೋದರೆ ಆ ನೆರಳು ನಮ್ಮಿಂದೆ ಬರುತ್ತೆ ಒಂದು, ದಾರಿ ತಪ್ಪ ಚಾನ್ಸ್ ಇರೋದಿಲ್ಲ ಒಂದು. ಅದಕ್ಕೇನೆ ತಮಸೋಮ ಜ್ಯೋತಿರ್ಗಮಯ, ನಮ್ಮನ್ನು ಕತ್ತಲೆಯಿಂದ ಬೆಳಕಿನ ಎಡೆಗೆ ದೇವರು ಕರೆದೊಯ್ಯಬೇಕು, ವಾಯುದೇವರು ಕರೆದೊಯ್ಯಬೇಕು. ಉಪನಿಷತ್ತಿನ ಮಂತ್ರಗಳವೆಲ್ಲ ಕೂಡ ಅಸತೋಮ ಸದ್ಗಮಯ, ತಮಸೋಮ ಜ್ಯೋತಿರ್ಗಮಯ, ಮೃತ್ಯೋರ್ಮ ಅಮೃತಂ ಗಮಯ, ಅದೆಲ್ಲ ಹರಿವಾಯುಗಳನ್ನು ಉಳಿದ ದೇವತೆಗಳು ಪ್ರಾರ್ಥನೆ ಮಾಡಿದ ಮಂತ್ರಗಳು ಇಷ್ಟು ಕೂಡ. ಆಗ ನಮಗೆ ಆಧ್ಯಾತ್ಮದ ಬೆಳಕು ಎಷ್ಟು ಎತ್ತರ ಅಂತ ಗೊತ್ತ. ರಾಘವೇಂದ್ರ ಸ್ವಾಮಿಗಳಂಥವ್ರು ನೋಡಿ, ರಾಶಿ ರಾಶಿ ಕೋಟ್ಯಂತರ ರೂಪಾಯಿ ಸಾಲು ಸಾಲು ಬರ್ತಾನೆ ಇರ್ತದೆ. ಅವ್ರಿಗೆ ಬೇಕಿಲ್ಲ, ಇದು ಆಶ್ಚರ್ಯ ಅಂದರೆ ಬೇಕಿಲ್ಲ, ಸಾಕಷ್ಟು ಬರ್ತಾನೆ ಇರ್ತದೆ. ಆದರೆ ಬೇಕು ಅಂತ ಮನುಷ್ಯನಿಗೆ ಇರೋದಿಲ್ಲ. ಇದೇ ನಮ್ಮ ಸಿಂಪಲ್ ಲಾಜಿಕ್. ಅದು ಇಷ್ಟಾದ್ರೆ ಮನುಷ್ಯ ಕೇಳೋದನ್ನು ಬಿಡೋದಿಲ್ಲ, ಅವ್ರ ಬಳಿ ಹೋಗಿ ಕೇಳಬಾರದು ಅಂತ ಅರ್ಥ ಮಾಡ್ಕೊಂಡು ಬರೋದಿಲ್ಲ, ಅವ್ರನ್ನೇ ಕೇಳಿಬಂದ್ಬಿಡ್ತಾನೆ. ಇದು ತಮಾಷೆ ಅಂತ ಕೇಳಿದೆ. ಅದನ್ನು ಕೊಡಿ, ಇದು ಅವ್ರನ್ನೇ ಕೇಳಿಬಿಡ್ತಾರೆ, ಎಷ್ಟು ಆಶ್ಚರ್ಯ. ಅದರ ಆದರ್ಶವನ್ನೇ ಅರ್ಥ ಮಾಡಿಕೊಂಡಿಲ್ಲ ಅಂತ ಆಯ್ತಾ ಇಲ್ಲಾಗ, ಅವರು ಸತ್ಯಧರ್ಮ ರಥಾಯಚ ಅನ್ನೋ ವಿಷಯ ನಮಗೆ ಅರ್ಥ ಆಗಿಲ್ಲ ಅಂದಮೇಲೆ ಅವರು ನಾವು ತಿಳ್ಕೊಂಡಿದ್ದೇವೆ ಅಂತಲೇ ಆಗಲಿಲ್ಲ. ಇದು ಪುರಾಣ ಪುಣ್ಯಕಥೆಗಳ ಫಲಶ್ರುತಿ. ಆಗ ಭಾರಿ ಸಂತೋಷಪಟ್ಟನಂತೆ. ಆ ಕ್ಷಣಕ್ಕೆ ಆ ಮುನಿ ಏನು ಮಾಡಿದನಂತೆ, ಆ ತನು ಮುನಿ, ಹೆಸರೇ ತನು ಮುನಿ, ಥಿನ್ನ ಮುನಿ ಅಂತಲೇ ಹೆಸರು ಅಂತ ಹೇಳಿದ್ದೆ. ತಕ್ಷಣ ತನ್ನ ರೂಪವನ್ನು ರಾಜನಿಗೆ ತೋರಿಸಿ ಮರೆಯಾಗಿಬಿಟ್ಟನಂತೆ. ನಿಜವಾಗಲೂ ಮುನಿ ಅಲ್ಲ, ಯಮದೇವರ ರೂಪದಲ್ಲಿ ಬಂದು ನಿಂತ್ಕೊಂಡಿದ್ದರಂತೆ ತೋರಿಸೋದಕ್ಕೋಸ್ಕರ ಅಷ್ಟೇ. ಅಂದರೆ ತತ್ವಬೋಧೆ ಮಾಡೋದಕ್ಕೋಸ್ಕರವಾಗಿ, ತನ್ನದೇ ದೃಷ್ಟಾಂತವನ್ನು ಕೊಡಲಿಕ್ಕೋಸ್ಕರ ಹಾಗೆ ಬಂದು ಮಾಯಾ ಹೋಗಿಬಿಟ್ರಂತೆ. ಇದನ್ನು ನಾನು ಕಂಡೆ ಅಂತ ಮುನಿ ಹೇಳುತ್ತಾರೆ. ಸುಮಿತ್ರ, ನಿನಗಾಗಿರೋದು ಹಾಗೇನೆ. ಎಲ್ಲ ಬಿಟ್ಟು ಜಿಂಕೆ ಮೇಲೆ ಯಾತಕ್ಕೆ ಆಸೆ ನಿನಗೀಗ? ನೀನು ಏನು ಕಡಿಮೆ ಆಗಿದ್ದು ಜಿಂಕೆ ಬಗ್ಗೆ ಆಸೆ ಪಡ್ತಾ ಇದ್ದೀಯಾ? ಅಂದರೆ ರಾಜ ನೀನು, ಹೈಹಯ ವಂಶದ ರಾಜ, ಚಕ್ರವರ್ತಿಗಳ ಸಂತಾನ ನೀನು. ಇಂಥವನಿಗೆ ಜಿಂಕೆಗಳು ಏನು ಮಾಡಬೇಕಾಗಿದೆ? ಸಿಗಲಿಲ್ಲ ಅಲ್ಲ, ನೀನು ಬೇಕೇ ಆಯಿತು ಫಸ್ಟ್. ಅದೀಗ ಅದು ಬೇಕೇ ಬೇಕಿಲ್ಲ, ಆಗ ಅರ್ಥ ಮಾಡ್ಕೋ, ನಿನ್ನ ಸಿದ್ಧಿ ಆಗುತ್ತೆ ಅಂತ ಹೇಳಿದ ತಕ್ಷಣ ಅರ್ಥ ಮಾಡಿಕೊಂಡ್ರಂತೆ. ಈಗ ಯಮದೇವರು ಮಧ್ಯ ಮಧ್ಯೆ ಬೇರೆ ಬೇರೆ ರೂಪದಿಂದ ಬಂದು ತತ್ವೋಪದೇಶ ಮಾಡೋ ಪ್ರಸಂಗ ತುಂಬ ಕಡೆ ಬರುತ್ತೆ, ಭಾಗವತದಲ್ಲಿ ಬರುತ್ತೆ, ಮಹಾಭಾರತ ಇನ್ನೂ ಅನೇಕ ಕಡೆ ಬರುತ್ತೆ. ಯಮದೇವರು ತಿಳಿಸ್ಕೊಡ್ತಾರೆ ಅಂತ ಹೇಳ್ತಾರೆ. ನಮಗೆ ಯಮದೇವರ ಬಗ್ಗೆ ಗೊತ್ತಿರೋದೇನು, ನರಕದ ದೇವತೆಗಳವರು ಸಿಕ್ಕಾಬಟ್ಟೆ ಕಾಟ ಕೊಡ್ತಾರೆ ಅಂತ ಅಷ್ಟೇ ಗೊತ್ತೇ ಹೊರತು ಉಪದೇಶ ಮಾಡ್ತಾರೆ ಅಂತ ಗೊತ್ತಿಲ್ಲ. ಯಮದೇವರು ಅನೇಕ ಭಾಗವತದಲ್ಲಿ ಕಥೆ ಕೇಳಿರ್ತಾರೆ. ಆ ಒಬ್ಬ ಸುಯಜ್ಞ ಅನ್ನೋ ರಾಜ ಉಶಿರರ ದೇಶದ ಅಧಿಪತಿಯವನು, ಯುದ್ಧದಲ್ಲಿ ಸತ್ತು ಬಿದ್ದಿರ್ತಾನೆ. ಅವನ ತಾಯಂದರು ಹೆಂಡಂದರು ಎಲ್ಲ ದುಃಖ ಪಡ್ತಾ ಇರ್ತಾರೆ. ಆ ಹೊತ್ತಿಗೆ ಒಬ್ಬ ಹುಡುಗ ಬರ್ತಾನೆ, ಒಂದು ಉಪದೇಶವನ್ನು ಮಾಡ್ತಾನೆ. ಏನಿದು ಆಶ್ಚರ್ಯ, ನಾನು 5-6 ವರ್ಷದ ಹುಡುಗ ಆರಾಮ ಓಡಾಡ್ಕೊಂಡಿದ್ದೇನೆ, ಇಷ್ಟು ದೊಡ್ಡವರು ಎಲ್ಲ ಅಳತಾ ಕೂತಿದ್ದೀರಲ್ಲ, ಏನಿದು ಆಶ್ಚರ್ಯ ಅಂತ ಬೈತಾನೆ. ಅಹೋ ವಯಂ ಧನ್ಯತಮ ಯತತ್ರ ತೆಕ್ತಾ ಪಿತೃಭ್ಯಾಂ ನ ವಿಚಿಂತ ಯಾಮಹ. ನನಗೆ ತಂದೆ ಇಲ್ಲ, ತಾಯಿ ಇಲ್ಲ, ಬಂಧು ಇಲ್ಲ, ಬಳಗ ಇಲ್ಲ, ನಿಶ್ಚಿಂತೆಯಾಗಿದ್ದೇನೆ. ನೀವೊಬ್ಬರು ಸತ್ತ ಅಂತ ಇಷ್ಟು ಜನ ಅಳ್ತಾ ಕೂತಿದ್ದೀರಲ್ಲ, ನಿಮಗೇನು ಬುದ್ಧಿ ಇಲ್ವಾ ಅಂತ ಬೈದು ಎಲ್ಲ ವಿಷಯ ಹೇಳಿದ ಮೇಲೆ ಆಗವರಿಗೆ ಆಶ್ಚರ್ಯವಾಯ್ತಂತೆ, ನಮಗೆ ತಪ್ಪಾಯಿತು ಅಂತ ಹೇಳ್ತಾರೆ. ಆಗ ತಾನು ರೂಪ ತೋರಿಸಿ ಮರೆಯಾಗಿಬಿಟ್ಟಿರುತ್ತೆ. ಯಮದೇವರೇ ಆ ರೂಪದಲ್ಲಿ ಬಂದಿರುತ್ತಾರೆ, ಬಾಲಕರ ರೂಪದಲ್ಲಿ ಬಂದು ಅಲ್ಲಿ ಹೇಳಿರ್ತಾರೆ, ಇಲ್ಲ ತನುಮನೆಯ ರೂಪದಲ್ಲಿ ಇಲ್ಲಿ ಹೇಳುತ್ತಾರೆ. ಅಂದರೆ ಅರ್ಥ ಮಾಡಿಕೊಡ್ತಕ್ಕಂಥವರಿಗೆ ಮಾತ್ರ ದೇವತೆಗಳು ನೇರ ಕಾಣೋದಿಲ್ಲ. ಪರೋಕ್ಷ ಪ್ರಿಯಾಯ ವಹಿ ದೇವಾಹ ಪ್ರತ್ಯಕ್ಷ ದ್ವಿಷ ಅಂತ ಮಾತು. ದೇವತೆಗಳು ಯಾವಾಗಲೂ ಕೂಡ ಇಂಡೈರೆಕ್ಟ್ ಆಗಿ ಉಪದೇಶ ಮಾಡ್ತಾರೆ ಹೊರತು ನೇರವಾಗಿ ಹೇಳೋದಿಲ್ಲ. ಇದನ್ನು ಹೇಳೋದಕ್ಕೂ ಇದು ಒಳ್ಳೆ ದೃಷ್ಟಾಂತ ಇದೆ. ಇಷ್ಟು ಮಾಡಿ ಆ ಸುಮಿತ್ರನಿಗೆ ಉಪದೇಶ ಮಾಡಿದರಂತೆ. ಆಗ ಅವನು ಉದ್ಧಾರವಾಗಿ ಹೊರಟು ಹೋಗ್ತಾನೆ. ತತ್ವ ತಿಳ್ಕೊಂಡ, ಆಸೆ ಪಡಬಾರದು ಅಂತ ತಿಳ್ಕೊಂಡೆ ಅಂತ ಹೇಳಿದ್ದಾರೆ. ಆಸೆ ಪಡಬಾರದು ನಮಗೆ ಅರ್ಥವಾಯಿತು. ಇದೆಲ್ಲ ಧರ್ಮರಾಜನಿಗೆ ಸ್ವಲ್ಪ ಪೂರ್ಣ ಸಿದ್ಧವಾದ ಮನುಷ್ಯ ಪಾಪ ದುರ್ಯೋಧನ. ಆಸೆ ಪಟ್ಟು ಪಟ್ಟು ಸತ್ತ. ಅದು ಯಾವುದು, ತನ್ನದೇ ವಸ್ತುವನ್ನೇ ಮನುಷ್ಯ ಆಸೆ ಪಡಬಾರದು. ಏನೋ ದೇವರು ಕೊಟ್ಟಿದ್ದಾನೆ ಅಂತ ತಿಳ್ಕೊಬೇಕಷ್ಟೇ ಹೊರತು ಆಸೆ ಪಡಬಾರದು. ಇನ್ನು ಕಂಡವರ ಸೊತ್ತಿಗೆ, ಅದು ಪಾಂಡವರಂತ ಧರ್ಮಾತ್ಮರ ಸೊತ್ತಿಗೆ ಆಸೆ ಪಟ್ಟು ಪಡೆದಿದ್ದೇನವನು, ತನ್ನ ಅದು ಸಿಗಲಿಲ್ಲ ಅಲ್ಲ, ತನಗಿರೋದೆಲ್ಲ ಕಳ್ಕೊಂಡ್ಬಿಟ್ಟ. ಕೊನೆ ಸಪುತ್ರ ಮಿತ್ರ ಬಾಂಧವನಾಗಿ ಸತ್ತೋದ, ಸರ್ವಸ್ವ ನಾಶ ಮಾಡಿಕೊಂಡಾದ್ರಿಂದ ಆಸೆಯಷ್ಟು ದೊಡ್ಡ ಶತ್ರು ಜಗತ್ತಲ್ಲಿ ಯಾವುದೂ ಇಲ್ಲ. ಆಸೆ ಎಂದರೂ ಒಂದೇ, ಕಾಮ ಅಂದರೂ ಒಂದೇನೆ. ಅದೇ ಕಾಮ ಏಷ ಕ್ರೋಧ ಏಷ ಅಂತ ಕರೆದಿದ್ದು ನೇರವಾದ ಉತ್ತರ ಭಗವದ್ಗೀತೆಯ ಆ ಥಿಯರಿ. ಅದು ಇವೆಲ್ಲ ನಿದರ್ಶನಗಳು. ಇಷ್ಟು ಓದಿಬಿಟ್ಟಾಗ ಮಹಾಭಾರತ ಎಂಬುದು ಭಗವದ್ಗೀತೆಯ ತತ್ವಗಳಿಗೆ ಬಗೆಬಗೆಯ ದೃಷ್ಟಾಂತವನ್ನು ಕೊಡತಕ್ಕಂತಹ ದೀರ್ಘವಾಗಿರತಕ್ಕಂಥ ಕಥೆ ಇದು. ಮಹಾಭಾರತ ಓದಿದವರಿಗೆ ಅದು ಅರ್ಥ ಆಗ್ತದೆ, ಅದನ್ನು ಓದಿದವರಿಗೆ ಇದರಿಂದ ವಿಶೇಷವಾದ ತಿಳುವಳಿಕೆ ಬರುತ್ತೆ ಎಂಬುದು ಸಾರಾಂಶ. ಇಂಥದ್ದೇ ಪ್ರಸಂಗದೊಳಗೆ ಇನ್ನು ಮುಂದುವರಿಸಿ ತುಂಬ ಆಪತ್ಕಾಲ ಬಂದಾಗ ಮನುಷ್ಯ ಹೇಗೆ ಬದುಕಬೇಕು ಅನ್ನೋ ಪ್ರಶ್ನೆ ಬಂತು. ಅಂತೂ ಮನುಷ್ಯ ಬದುಕಬೇಕು, ಅದು ಬೇರೆ ದಾರಿ ಇಲ್ಲ. ಇವತ್ತು ಮನುಷ್ಯನಿಗೆ ಸಾಯೋಚನೆ ಮಾಡೋದೇ ಜಾಸ್ತಿ. ಬದುಕಬೇಕು ಅಂತ ಹೇಳುತ್ತಾರೆ. ಈ ದೇಹ ಸುಮ್ಮನೆ ಬಂದಿದ್ದಲ್ಲ, ಮಾನವ ಜನ್ಮ ದೊಡ್ಡದು, ಇದು ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡೀರ. ದಾಸರ ಒಂದು ಮಾತು ಎಷ್ಟು ಅರ್ಥವತ್ತಾದ ಮಾತದು. ಮನುಷ್ಯ ಜನ್ಮ ಸುಮ್ಮನೆ ಬಂದಿದ್ದಲ್ಲ, ಕೋಟಿ ಕೋಟಿ ಜನ್ಮಗಳ ಸಿದ್ಧಿಯ ಫಲ ಅದು ಒಂದು. ಅದನ್ನು ನಾವು ಕಳ್ಕೊಳ್ಳೋದು ಹೇಳಿದ್ರು, ದೊಡ್ಡ ಐಎಎಸ್ ಆಫೀಸರು ರಿಸೈನ್ ಮಾಡುವುದೇ ದೊಡ್ಡ ಕೆಲಸ. ಒಂದು ಕ್ಷಣದಲ್ಲಿ ರಿಸೈನ್ ಮಾಡ್ಬೋದು, ಮತ್ತೆ ವಾಪಸ್ ಹೋಗ್ಬೇಕಾದ್ರೆ ಸಾಧ್ಯನೇ ಇಲ್ಲ. ಅದು ಬಿಡೋದು ಸುಲಭ, ತಗೊಳ್ಳೋದಷ್ಟು ಸುಲಭ ಅಲ್ಲ. ಮತ್ತೆ 50 ವರ್ಷ ರಿಸೈನ್ ಮಾಡಿದ್ರೆ ಬೇರೆ ಕಡೆ ಏನು ಕೆಲಸ ಸಿಗುತ್ತೆ ಅವನಿಗೆ? ಯಾಕೆ ಹಾಕಿ ಅಲ್ಲಿರದೆ ಬದಲಿಂದ ಇದ್ದ ಎಷ್ಟು ಬೆನಿಫಿಟ್, ಎಲ್ಲ ಬೆನಿಫಿಟ್ ಕಳ್ಕೊಂಡ, ಸಂಬಳನೂ ಹೋಯ್ತು, ಬೆನಿಫಿಟ್ ಎಲ್ಲ ಕಳ್ಕೊಂಡ್ಬಿಟ್ಟ. ಆದರೆ ಅದೇ ಆರಂಭದಲ್ಲಾದರೂ ಯೋಚನೆ ಇರುತ್ತೆ. ಒಂದು ಹಂತವಾದ ಮೇಲೆ ಏನು ಮಾಡಲಿಕ್ಕೆ ಬರೋದಿಲ್ಲ. ಮನುಷ್ಯ ಅಲ್ಲಿ ಕಷ್ಟಪಟ್ಟುಕೊಂಡು ಜಗಳಾಡಿಕೊಂಡೇ ಕಂಟಿನ್ಯೂ ಮಾಡ್ತಾನೆ ಹೊರತು ಬಿಡೋದು ಸಾಧ್ಯವಾಗೋದಿಲ್ಲ. ಅದು ಕಳ್ಕೊಂಡ್ರೆ ನಾಳೆ ಏನು ಮಣ್ಣು ತಿನ್ನಬೇಕಂತ ಕೇಳ್ತಾನೆ. ಇಲ್ಲಿ ದೇಹ ಕೆಲಸವನ್ನು ಬಿಟ್ಟರೆ ಮಣ್ಣು ತಿನ್ನಬೇಕಂತ ಕೇಳ್ತೀಯಲ್ಲ, ದೇಹವನ್ನು ಬಿಟ್ಟರೆ ಎಷ್ಟು ಶಿಕ್ಷೆ ಆಗುತ್ತೆ ಗೊತ್ತು? ಸರ್ಕಾರ ದೃಷ್ಟಿಯಲ್ಲಿ ಶಿಕ್ಷಾರ ಅಪರಾಧ ಅದು ಒಂದು. ಸುಯಿಸೈಡ್ ಮಾಡೋದಕ್ಕೆ ಅಟೆಂಪ್ಟ್ ಮಾಡಿದ್ದಕ್ಕೆ ಶಿಕ್ಷಾರ ಅಪರಾಧ ಅದು ಒಂದು. ಸತ್ತರೆ ಅಲ್ಲಿ ಕಾಟ, ಬದುಕಿದರೆ ಪೊಲೀಸ್ ಹಿಡ್ಕೊಂಡು ಹೋಗ್ತಾರೆ, ಇದು ಸಮಸ್ಯೆ ಇದು ಒಂದು. ಆತ್ಮಹತ್ಯೆಗೆ ಪ್ರಯತ್ನ ಪಟ್ಟರೆ ಯಶಸ್ವಿಯಾದನೋ ಅವನು ದೇವರಾಣೆ ಇಂದ್ರಲೋಕಕ್ಕೆ ಹೋಗೋದಿಲ್ಲ, ಹೋಗೋದು ಯಮಲೋಕಕ್ಕೇನೆ. ಇಲ್ಲಿ ಬದುಕಿದ್ನ ಪೊಲೀಸ್ ಕರ್ಕೊಂಡು ಹೋಗ್ತಾರೆ. ಮತ್ತೆ ಅಂತೂ ಅವರ ಅಟೆಂಪ್ಟ್ ಎಷ್ಟು ಡೇಂಜರಸ್ ಅಂದ ಮೇಲೆ ಅಂಧಂತಮ ಪ್ರವಿಶಂತಿ ಏಕೇಚ ಆತ್ಮಹನೋ ಜನಾಹ. ಮನುಷ್ಯ ಸಾಯೋ ದೊಡ್ಡದಲ್ಲ, ಬದುಕೋದು ಭಾರಿ ದೊಡ್ಡದು. ಅಂಥ ಪ್ರಸಂಗ ಬಂದಾಗ ತುಂಬ ಆಪತ್ತು ಬಂದಾಗ ಬದುಕೋದೇ ಕಷ್ಟ, ಏನು ಮಾಡಬೇಕಾಗ? ಆ ಪ್ರಶ್ನೆ ಭೀಷ್ಮ ಧರ್ಮರಾಜ ಇಡ್ತಾನೆ. ನಮ್ಮ ಜನ ಇಂಥ ಪ್ರಶ್ನೆ ಸಾವಿರ ಕೇಳ್ತಿರ್ತಾರೆ. ನೀವೇನೋ ಮಡಿಯಲ್ಲಿ ಊಟ ಮಾಡಬೇಕು ಅಂತೀರಿ, ನಿಷಿದ್ಧ ತಿನ್ನಬಾರದು ಅಂತೀರಿ, ತುಂಬ ಆಪತ್ತು ಬಂದ ಏನು ಮಾಡಬೇಕು? ನಾವೀಗ ಪ್ರಶ್ನೆ ಕೇಳಿಬಿಡ್ತಾರೆ. ಇದು ಕ್ಲೈಮ್ಯಾಕ್ಸ್ ಸೂತ್ರ ಇದು ಕೊಡ್ತಿದ್ದಾರೆ. ಸಣ್ಣ ಪುಟ್ಟ ಆಪ ಇವ್ರ ಆಪತ್ತೇನೋ, ಬೆಳಿಗ್ಗೆ ಮನೆಯಲ್ಲಿ ಕಾಫಿ ಆಗಿಲ್ಲ, ಮುಂದೆ ಏನು ಮಾಡಿ, ಇಷ್ಟೇ ಆಪತ್ತು ಅಷ್ಟೇ, ಇನ್ನೇನೇ ಇಲ್ಲ. ಊಟ ಜಗಳಾಡ್ಕೊಂಡು ಹೋಗಿರ್ತಾರೆ, ಊಟ ಬಿಟ್ಟು ಹೋಗಿ, ಇಷ್ಟೇ ಆಪತ್ತು, ಇನ್ನೇನು ಆಪತ್ತಲ್ಲ. ನಿಜವಾದ ಆಪತ್ತು ಹೇಗಿರುತ್ತೆ ಅಂತ ಹೇಳ್ತಾರೆ. ತುಂಬ ಜನ ನಿಜವಾದ ಆಪತ್ತಿನ ಕಲ್ಪನೆ ಗೊತ್ತಿಲ್ಲ. ಇವೆಲ್ಲ ಸೂಡೋ ಪ್ರಾಬ್ಲಮ್ಸ್ ಅಂತೇವಲ್ಲ, ಇವಾಗ ಸೂಡೋ ಪೇಟ್ರಿಯಾಟಿಸಮ್ ಇದ್ದಾಗ ಎಲ್ಲ ಕೃತಕ, ಇವು ನಾವೇ ಮಾಡಿಕೊಂಡ ಸಮಸ್ಯೆಗಳು. ನಿಜವಾದ ಸಮಸ್ಯೆಯ ಸ್ವರೂಪನೇ ಬೇರೆ. ನೋಡು ಧರ್ಮರಾಜ, ಒಂದು ಕಾಲ ಬಂತು, ತ್ರೇತಾಯುಗ ಮುಗಿತು, ದ್ವಾಪರಯುಗ ಪ್ರಾರಂಭವಾಗಬೇಕು. ಅಂಥ ಕಾಲದೊಳಗೆ ಸಂಧಿಕಾಲ ಅಂತ ಕರೀತಾರೆ. ಸಂಧಿಕಾಲದಲ್ಲಿ ವಿಚಿತ್ರವಾದ ಚೇಂಜಸ್ ಆಗುತ್ತೆ, ಅದಕ್ಕೆ ಸಂಧಿಕಾಲ ಅಂತ ಕರೆಯೋದು. ಸಾಯಂಕಾಲ ಸಂಧ್ಯಾಕಾಲ ಬೆಳಗಿನ ವಾತಾವರಣ ಪೂರ್ತಿ ಹೊರಟೋಯ್ತು, ನಿಧಾನವಾಗಿ ಕತ್ತಲೆ ಆವರಿಸಿಬಿಡುತ್ತೆ. ಬೆಳಗಿನ ಸಂಧ್ಯಾಕಾಲ ಕತ್ತಲೆ ಹೋಗ್ತಾ ಇದೆ, ಬೆಳಗ್ಗೆ ಬರೋದು ಶುರುವಾಗುತ್ತೆ, ಚೇಂಜಸ್ ಬರುತ್ತೆ. ಸಂಧ್ಯಾಕಾಲದ ಮುಖ್ಯ ಇಂಡಿಕೇಷನ್ನೇ ಅದು. ಎಲ್ಲೆಲ್ಲಿ ವಿಚಿತ್ರ ಬದಲಾವಣೆಗಳನ್ನು ಕಾಣುತ್ತೇವೋ ಅಲ್ಲಿ ಒಟ್ಟಾಗಿ ಒಂದು ದೊಡ್ಡ ಬದಲಾವಣೆ ಆಗಲಿಕ್ಕಿದೆ ಅಂತ ಅರ್ಥ. ಸೊ ತ್ರೇತಾಯುಗ ಮುಗಿಬೇಕು, ದ್ವಾಪರಯುಗ ಬರಬೇಕು, ಸಂಧಿಕಾಲದಲ್ಲಿ ವಿಚಿತ್ರ ಬರಗಾಲ ಬಂತು ಅಂತ ಹೇಳ್ತಾರೆ. ಅತಿವೃಷ್ಟಿ ಆಗೋದು ಒಂದು ರೀತಿ ಸಂಧಿಕಾಲ, ಅನಾವೃಷ್ಟಿ ಇನ್ನೊಂದು ರೀತಿ ಸಂಧಿಕಾಲ. ಅದೇನು ಒಂದೆರಡು, ನಾವು ಒಂದೆರಡು ವರ್ಷ ಮಳೆ ಬರದೆ ಹೋದ್ರೇ, ಅದು ಕೆಲವು ಪಾರ್ಟ್ಸಲ್ಲಿ ಮಳೆ ಬರದೆ ಹೋದರೆ ನಮಗೆ ಗಾಬರಿ ಆಗಿಬಿಡುತ್ತೆ. ಆಗ ಇಡೀ ಭೂಮಿಯಲ್ಲೇ ಮಳೆ ಇಲ್ಲವಂತ ಅಂಥ ವಾತಾವರಣ ಬಂದೋಯ್ತು. 12 ವರ್ಷದ ಬರಗಾಲ. ಸಾಮಾನ್ಯವಾಗಿ ಒಂದೆರಡು ವರ್ಷದ ಬರಗಾಲಗಳು ಅಷ್ಟು ಸೀರಿಯಸ್ ಅನಿಸೋದಿಲ್ಲ. 12 ವರ್ಷದ ಬರಗಾಲ ಅಂದರೆ ಒಂದೆರಡು ವರ್ಷಕ್ಕಾದ್ರೆ ಸ್ಟಾಕ್ ಇರುತ್ತೆ ಕೆಲವರಲ್ಲಾದರೂ ಕೂಡ. 12 ವರ್ಷಕ್ಕೆ ಯಾವ ಸ್ಟಾಕ್ ಇರೋ ಚಾನ್ಸಸ್ ಇರೋದಿಲ್ಲ. ನಿಜವಾದ ಬರಗಾಲ ಅಂದರೆ ಅದೇನೆ. ಅಂಥ ಬರಗಾಲ ನಮ್ಮ ಹಿಸ್ಟ್ರಿಯಲ್ಲೇ ರೆಕಾರ್ಡ್ ಆಗಿದೆ. ಎಷ್ಟೋ ಸರ್ತೆ ಕೆಲವು ಹಿಸ್ಟಾರಿಯನ್ಸ್ ಬರೀತಾರೆ ಕೆಲವು ಕಾಲಕ್ಕಿಂತ ಭಯಂಕರ ಬರಗಾಲ ಬಂದಿತ್ತು ಅಂತ ಹೇಳೋದು ಉಂಟು. ರಾಘವೇಂದ್ರ ಸ್ವಾಮಿಗಳ ಕಾಲಕ್ಕೇನೆ 12 ವರ್ಷದ ಬರಗಾಲ ಬಂದಿತ್ತಂತೆ. ಆಶೀರ್ವಾದ ತಗೊಂಡು ಹೊಸ್ತರಲ್ಲೇನು ಜಗನ್ನಾಥಾಸ್ತ್ರ ಹೇಳ್ತಾರೆ, ದ್ವಾದಶ ವರುಷ ಅನ್ನೋದಕ ಸಲ್ಲಿಸಿದ ನೃಪತಿಗೆ ರಾಘವೇಂದ್ರ ಅಂತ ಹೇಳಬೇಕಾದ್ರೆ 12 ವರ್ಷಗಳ ಬರಗಾಲ ಬಂದಿತ್ತು. ಆದರೆ ಇವೆಲ್ಲ ಲಿಮಿಟೆಡ್, ಒಂದೊಂದು ಕಡೆ ಬಂದ ಬರಗಾಲಗಳಿವು, ಅಲ್ಲಿ ಹಾಗಲ್ಲ, ಇಡೀ ಭೂಲೋಕದಲ್ಲೇ ಬರಗಾಲ. ಅಂಥ ಒಂದು ವಿಚಿತ್ರ ವಾತಾವರಣ ಬಂದಾಗ ಏನಾಯಿತು ಅಂತ ಹೇಳ್ತೇನೆ ಕೇಳು. ಎಂಥ ಸ್ಥಿತಿ ಬಂದಿತ್ತು ಅಂದರೆ ಆ ಕಾಲದಲ್ಲಿ ತಿನ್ನಲಿಕ್ಕೆ ಅನ್ನ ಇಲ್ಲ ಅಲ್ಲ, ಕುಡಿಲಕ್ಕೆ ನೀರಿಲ್ಲ ಅಂತ ಸ್ಥಿತಿ ಬಂತಂತೆ. ಬಾವಿಯಲ್ಲಿ ನೀರಿಲ್ಲ ಅಲ್ಲ, ನದಿಗಳಲ್ಲೇ ನೀರಿಲ್ಲ, ಸಣ್ಣ ಪುಟ್ಟ ನದಿಗಳು ಒಣಗೋಗಿದ್ವಂತೆ. ದಾಡ ದೊಡ್ಡ ನದಿಗಳಲ್ಲಿ ಎಲ್ಲೋ ಒಂದು ತಿನ್ನ ಸ್ಟ್ರೀಮ್ ಹರಿತಾ ಇತ್ತಂತಷ್ಟೇ, ಅದನ್ನು ತಗೊಳ್ಳೋಕ್ಕೂ ಸಾಧ್ಯ, ಎಲ್ಲೋ ಆಳದೊಳಗೊಂದು ಸ್ಟ್ರೀಮ್ ಇದ್ದು ಯಾರು ತಗೊಳ್ಳೋಕ್ಕಾಗತ್ತೆ. ಅಂಥ ಕಾಲ, ವೃಕ್ಷಗಳಿಲ್ಲ, ಹಣ್ಣುಗಳಿಲ್ಲ, ಸಸ್ಯಗಳಿಲ್ಲ, ಪ್ರಾಣಿ ತಿನ್ನಬೇಕಂದ್ರೆ ಪ್ರಾಣಿಗಳೂ ಇಲ್ಲ ಅಂತ ಸ್ಥಿತಿ ಬಂತು. ಮಾಂಸಾಹಾರಿಗಳು ಕೂಡ ಮಾಂಸ ತಿನ್ನಲಿಕ್ಕೂ ಅವ್ರಿಗೆ ಅವಕಾಶ ಇಲ್ಲ, ಪ್ರಾಣಿಗಳು ಮುಗಿದೋಗಿದೆ, ಎಲ್ಲ ವಿಧವಾದ ಆಹಾರ ಮುಗಿದೋಗಿದೆ. ಅಲ್ಲಿ ಸಿಗ್ತಾ ಇದ್ದಿದ್ದು ಬರೀ ಮನುಷ್ಯರ ಅಸ್ಥಿಪಂಜರಗಳು, ಪ್ರಾಣಿಗಳ ಅಸ್ಥಿಪಂಜರಗಳ ಮಾತ್ರ ಅಂತ ಹೇಳುತ್ತಾರೆ. ಅಂಥ ಬರಗಾಲ ಬಂತಂತೆ. ಇವತ್ತು ದೇವರಾಣಿ ಅಂತ ಬರಗಾಲದ ಹತ್ರ ಕೂಡ ನಾವಿಲ್ಲ. ಅಂಥ ಬರಗಾಲ ಬಂದಿದೆ, ಬರೀ ಅಸ್ಥಿಪಂಜರಗಳ ರಾಶಿಗಳು, ತಿಂತಕ್ಕಂಥ ವ್ಯವಸ್ಥೆಗೆ ಏನೇನೋ ಅನುಕೂಲಗಳಿಲ್ಲ. ಜನಗಳಿಗೆ ಸ್ನಾನ ಸಂಧ್ಯಾನೆ ಮಾಡೋದಿಲ್ಲ ಅಲ್ಲ, ಅವರು ಬದುಕನೇ ಕಷ್ಟ ಆಗಿದೆ, ದಿವಸ ಹೇಗಿರಬೇಕು ಅಂತಲೇ ಸಮಸ್ಯೆ ಆಗೋಗಿದೆ. ಅಂತ ಹೊತ್ತಿನಲ್ಲಿ ಋಷಿಗಳಿಗೆ ಮುನಿಗಳಿಗೆಲ್ಲ ಪರಮಾಪತ್ತು ಅವರಿಗೆ ಪಾಪ. ಅವರು ದೇವತೆಗಳಿಗೆ ಋಷಿಗಳಿಗೆ ವಿಶೇಷ ಪಂಚಮಹಾಯಜ್ಞ ಮಾಡ್ಕೊಂಡು ಬರತಕ್ಕಂಥ ಮಹಾನುಭಾವರು, ಹೊಟ್ಟೆಗೆ ಹಿಟ್ಟಿಲ್ಲಿ ಏನು ಮಾಡಬೇಕು ಅವರೆಲ್ಲ ಕೂಡ. ಅಂಥ ಭೀಕರ ಬರಗಾಲದೊಳಗೆ ಎಲ್ಲ ವಿಧವಾದಂಥ ತೊಂದರೆಯ ಪರಾಕಾಷ್ಠೆ ತಲುಪಿದ ಕಾಲಕ್ಕೆ ಆ ಬರಗಾಲದ ಹೊಡೆತಕ್ಕೆ ಸಿಕ್ಕವರಲ್ಲಿ ವಿಶ್ವಾಮಿತ್ರ ಮುನಿಗಳು ಸೇರಿದ್ರು ಅಂತ ಹೇಳಿದ್ದಾರೆ. ಅಂತಿಂತವರ ಪರಿಣಾಮ ಅಲ್ಲ, ಸ್ವತಃ ವಿಶ್ವಾಮಿತ್ರ ಮುನಿಗಳಿಗೇನೆ ಅದರ ಪೆಟ್ಟು ಬಿತ್ತಂತೆ. ದಿವಸ ಆ ದಿವಸ ಇದ್ದಿದ್ದೆಲ್ಲ ಹೋಗ್ತಾ ಇದೆ. ಅಂತಿಂತವರ ಮಹಾ ತಪಸ್ವಿಗಳು, ಮತ್ತೆ ಅವರು ಗಾಯತ್ರಿ ಮಂತ್ರವನ್ನು ಕಣ್ಣಾರೆ ಕಂಡವರು ಮಹಾತ್ಮರು. ಅಶ್ಯ ಶ್ರೀ ಗಾಯತ್ರಿ ಮಹಾಮಂತ್ರಸ್ಯ ವಿಶ್ವಾಮಿತ್ರ ಋಷಿ. ವಿಶ್ವಾಮಿತ್ರ ಕಥೆ ಕೇಳುತ್ತೇವೆ ಅಂದರೆ ಗಾಯತ್ರಿ ಮಂತ್ರನ ಯಾರೊಬ್ಬ ಕಂಡು ಹಿಡಿದ, ದರ್ಶನ ಮಾಡಿದ, ಗಾಯತ್ರಿ ಮಂತ್ರವನ್ನು ಪ್ರತಿನಿತ್ಯ ನಾವು ಜಪಿಸ್ತಾ ಇದ್ದೇವೆ, ಅವರ ಕಥೆ ಇದು ಒಂದು. ಅವರಿಗೆ ಎಂಥ ಆಪತ್ತು ಬಂದಿತ್ತು ಅಂದರೆ ಹೇಳೋದಕ್ಕೆ ಸಾಧ್ಯ ಇಲ್ಲ. ಅವರು ಹೆಂಡತಿ ಮಕ್ಕಳು ಎಲ್ಲ ಇದ್ದಾರೆ, ತಾವು ಬದುಕಬೇಕು, ಹೆಂಡತಿ ಮಕ್ಕಳು ಬದುಕಾಗ ಮಾಡಬೇಕು, ಎರಡೆರಡು ಕೆಲಸ ಇದೆ, ಗೃಹಸ್ಥನಿಗೆ ಜವಾಬ್ದಾರಿ ಜಾಸ್ತಿ ಆಗುತ್ತಂತೆ. ಒಂದು ಮಾತು ಹೇಳ್ತಾರೆ ಇಂಥ ಹೊತ್ತಿನೊಳಗೆ, ವೃದ್ಧೌಚ ಮಾತಾ ಪಿತರೌ ಸಾಧ್ವೀ ಭಾರ್ಯ ಸುತಃ ಶಿಶು ಅಪಿ ಅಕಾರ್ಯ ಶತಂ ಕೃತ್ವ ಭರ್ತವ್ಯ ಬರುರಬ್ರವೀತ್. ಅಂದರೆ ಒಬ್ಬ ಹಣ್ಣು ಮುದುಕರಾದಂಥ ತಂದೆ ತಾಯಿಗಳಿದ್ದಾರೆ, ವೃದ್ಧೌಚ ಮಾತಾ ಪಿತರು ತುಂಬ ವೃದ್ಧರು, ಸಾಧ್ವೀ ಭಾರ್ಯ ಪತಿವೃತ್ತಿಯಾದ ಹೆಂಡತಿ, ಜೊತೆಗೆ ಸುತಃ ಶಿಶು ಚಿಕ್ಕ ಮಗ, ಚಿಕ್ಕ ವಯಸ್ಸಿನ ಮಗ. ಇಷ್ಟು ಜನ ಇದ್ದಾಗ ಮನುಷ್ಯ ತಾನು ಬದುಕೋದೆಷ್ಟು ಮುಖ್ಯನೋ ಅವರನ್ನು ಬದುಕಿಸಲೇಬೇಕು ಎಂಬ ಕಾರಣಕ್ಕೋಸ್ಕರ ಮಾಡಬಾರದನ್ನು ಮಾಡಿದರೂ ಪರವಾಗಿಲ್ಲ, ಅವನು ಅವರನ್ನು ಸಂರಕ್ಷಣೆ ಮಾಡಲೇಬೇಕು, ಬಿಡ್ಲಕ್ಕೆ ಬರೋದಿಲ್ಲ ಅಂತ ಶಾಸ್ತ್ರವಚನ. ಅವರಿಗೆ ತಾವು ಬದುಕೋದು ಕಷ್ಟ, ಅವರನ್ನು ಬದುಕಿಸೋದು ಕಷ್ಟ, ಏನು ಮಾಡಬೇಕು ಅಂತ ಆಹಾರ ಹುಡ್ಕೊಂಡು ಹೊರಟ್ರಂತೆ. ಆಹಾರ ಎಲ್ಲರೂ ಸಿಗುತ್ತೋ ಅಂತ ಹೊರಟಿದ್ದಾರೆ, ಒಂದು ಕಡೆ ಹೆಂಡತಿ ಮಕ್ಕಳನ್ನು ಬಿಟ್ಟಿದ್ದಾರೆ, ಬರ್ತೇನೆರಿ ಅಂತ ಹೊರಟಿದ್ದಾರೆ. ಹೋಗ್ತಾರೆ, ಏನು ಸಿಗೋ ವಾತಾವರಣನೇ ಇಲ್ಲ, ಇನ್ನೂ ಬಿಟ್ಟಿಲ್ಲ, ಆಸೆ ಹುಡ್ಕೊಂಡು ಹೋಗ್ತಾ ಇದ್ದಾರೆ. ಹಾಗೇನೆ ಅವ್ರು ಯಾವುದಕ್ಕೂ ಆಸೆ ಪಟ್ಟಿಲ್ಲ, ಪಾಪ ತೀರಾ ಮಿನಿಮಮ್ ಅಂತ ರಿಕ್ವೈರ್ಮೆಂಟ್ ಅಂತ ಹೇಳ್ತೇವಲ್ಲ, ಅದಕ್ಕೋಸ್ಕರ ಹೊರಡ್ತಾರೆ. ಎಲ್ಲೂ ಬೇರೆ ಕಡೆ ಯಾವ ವ್ಯವಸ್ಥೆಯೂ ಸಿಗಲಿಲ್ಲ. ಕೊನೆಗೆ ಈ ಕಟುಕರ ವಠಾರಕ್ಕೆ ಹೊರಟ್ರಂತೆ, ಕಟುಕರ ಬೀದಿಗೆ ಹೊರಟಿದ್ದಾರೆ. ಹಳೆ ಮಾಂಸ ತುಂಡ ಏನಾರು ಸಿಗುತ್ತೋ ಅಂತ ಇದು ಆಶ್ಚರ್ಯ. ಏನಾರು ಸಿಗುತ್ತೋ ಅಂತ ಹೋದರೆ ಎಂಥ ಕಾಲ ಅಂದರೆ ತುಣುಕು ಪಣಕು ಕೂಡ ಇಲ್ಲ, ಎಲ್ಲ ಎತ್ಕೊಂಡು ಹೋಗ್ಬಿಟ್ಟಿದ್ದಾರೆ. ಯಾವುದು ವೇಸ್ಟೇಜ್ ಪ್ರಶ್ನೆನೇ ಇಲ್ಲ, ಹಾಗೆ ಸಿಕ್ಕಿದ್ದೇ ಇರಬೇಕಾದ್ರೆ ವೇಸ್ಟೇಜ್ ಪ್ರಶ್ನೆ ಬಂತಾಗ ಏನೂ ಕಾಣ್ತಾ ಇಲ್ಲ. ಪಾಪ ಬರೀ ಕೆಟ್ಟ ವಾತಾವರಣ ಬಿಟ್ಟರೆ ಇದೇನೂ ಕಾಣ್ತಾ ಇಲ್ಲ. ಇವತ್ತು ಮನೆಗಳೇ ಆಗಿಟ್ಕೊಂಡಿರ್ತಾರೆ ಜನ, ಪಾಪ ಅದನ್ನೇ ಹೇಳಬೇಕು. ಈ ಮಧ್ಯೆ ಮನೆಯಲ್ಲೇ ಇವತ್ತು ಎಷ್ಟೋ ಜನ ಮನೆಯಲ್ಲಿ ಇವತ್ತು ಕುಡಿಯೋರೇ ಕುಡಿದೇ ಇರೋ ಮನೆಗಳು ಸಿಗೋದೇ ಕಷ್ಟ ಇವತ್ತಿನ ದಿವಸ, ತಿಂದೇ ಇರೋ ಮನೆ ಸಿಗೋದೇ ಕಷ್ಟ ಅಂತ ಕಾಲ ಇದು. ಫ್ರಿಜ್ ತೆಗೆದು ದುರ್ವಾಸನೆ ಹೊಡಿತಿರ್ಬೇಕು, ಏನೋ ಉಳಿದು ಇಟ್ಬಿಟ್ಟಿರ್ತಾರೆ, ಹಣಸೆ ಹಣಸಿದ ಪರಿಸ್ಥಿತಿ ತುಂಬಿಸಿಬಿಟ್ಟಿರ್ತಾರೆ ಅದರೊಳಗೆ. ಅಂಥ ವಾತಾವರಣ ಇಲ್ಲಿ, ಅಲ್ಲಿ ಕೇಳಬೇಕಾ ಪಾಪ. ಇಡೀ ದೇಶವೇ ಕ್ಷೋಭೆಗೊಂಡಂಥ ಕಾಲ ನೋಡ್ತಾ ಇದ್ದಾರೆ. ಇಲ್ಲಾರು ಸಿಗುತ್ತಾ ಅಂತ ಏನು ಸಿಗ್ತಾ ಇಲ್ಲ ಕೂಡ. ಅಲ್ಲಿ ಜನಗಳು ತಮಗೇ ಇಲ್ಲ, ಯಾವ ಸ್ಥಿತಿ ತಲುಪಿದ್ರು ಅಂದರೆ ಮನುಷ್ಯ ಮನುಷ್ಯನನ್ನು ತಿಂತ ಇದ್ದಂತ ಆ ಕಾಲಕ್ಕೆ ಬಂದು ಹೋಗಿತ್ತು. ಮನುಷ್ಯ ಮನುಷ್ಯನನ್ನೇ ತಿಂತ ಇದ್ದ. ಇವತ್ತು ಈ ಹಣಕಾಸುಗಳು ದರೋಡೆ ಮಾತು ತಿಂತಾರೆ, ಹಾಗಾದ್ರೆ ಆಕ್ಚುಲಿ ದೇಹವನ್ನೇ ತಿಂತಿದ್ರಂತೆ. ಅಂಥ ವಾತಾವರಣ ಜನಗಳು ಕಣ್ಣಿಗೂ ಬೀಳಾಗಿಲ್ಲ, ಹಿಡಿದು ತಿಂದಾಕೋ ಪೈಕಿ ಅಂಥ ಜನ ಇದ್ದಾರೆ. ತಾವು ಬದುಕೊಳ್ಬೇಕು, ತಿನ್ನೋದನ್ನು ಹುಡುಕಬೇಕು ಅಂತ ಹೊರಟು ಕೊನೆಗೆ ಕಾಲು ಕತ್ಲಾಗೋರಿಗೆ ಕಾದಂತೆ ಪಾಪ. ಈ ಬೆಳಕಲ್ಲಿ ಓಡಾಡಿದ್ರೆ ಕಷ್ಟ ಅಂತೇಳಿ ಕತ್ಲಾಗೋರಿಗೆ ಕಾದುಬಿಟ್ಟು ನಿಧಾನವಾಗಿ ಒಳಗೋಲಕ್ಕೆ ಅಂತ ನೋಡ್ತಾರೆ. ಅಲ್ಲಿ ವಾಸನೆ ಬರೀ ಇವು ಮೂಳೆಗಳ ರಾಶಿಗಳು, ಅಸ್ಥಿಪಂಜರಗಳು. ಫ್ರೆಶ್ ಇರೋ ಭಾಗ ತಿಂದು ಹಾಕಿಬಿಟ್ಟಿದ್ದಾರೆ, ತಿನ್ನಕ್ಕೆ ಬರೋದು ಭಾಗ ಮಾತ್ರ ಜೋತಾಕಿದ್ದಾರೆ ಅಷ್ಟೇನೆ. ಹುಡ್ಕೊಂಡು ಹುಡ್ಕೊಂಡು ಹಾಗೆ ಹೋದ್ರಂತೆ, ದೂರದಲ್ಲಿ ಒಂದು ನಾಯಿನ ಕೊಂದು ನೇತಾಕಿದ್ರಂತೆ, ಒಂದು ನಾಯಿನ ದೂರದಲ್ಲಿ. ಅದು ಏನು, ಅದು ಬೌಲ್ವಾಗಿ ಕಿತ್ತಿಂದ ತಿಂದಾಕೊಂಡ್ಬಿಟ್ಟಿದ್ದಾರೆ. ಅದರ ತೊಡೆಯ ಭಾಗದಲ್ಲಿ ಕರಳು ಸಿಕ್ಕಾಕೊಂಡಿತ್ತು, ಮೇಲಿನಿಂದ ಕರಡು ಬಂದಿದ್ದ ತೊಡೆಯ ಮಾಂಸ ಕರಳು ಹಾಗೆ ಜೋತು ಬಿದ್ದಿದೆ. ತೊಡೆಯ ಭಾಗದಲ್ಲಿದೆ, ಉಳಿದ ಭಾಗ ತಿಂದು ಹಾಕಿದ್ದಾರೆ, ಉದ್ಗಡೆ ತೂಗು ಹಾಕಿದ್ದರಂತೆ. ಅದನ್ನ ನೋಡ್ತಾರೆ ವಿಶ್ವಾಮಿತ್ರರು. ಇದನ್ನ ಹಾರಿಸ್ಬೇಕು ಅಂತ ಪ್ಲಾನ್ ಮಾಡಿದ್ರಂತೆ. ನೋಡಿ ಯೋಚನೆ ಎಲ್ಲಿ ಸ್ಥಿತಿ ಬಂದಿದೆ ಅವ್ರಿ. ಇದನ್ನ ಹಾರಿಸ್ಬೇಕು, ತಗೊಳ್ಳೋ ದುಡ್ಡಿಲ್ಲ ಅವ್ರ ಹತ್ರ, ತಗೊಳ್ಳೋ ಸಿದ್ಧತೆ ಇಲ್ಲ, ಏನಾರ ಮಾಡಿ ಇದನ್ನ ಹಾರಿಸ್ಬೇಕು. ಆದ್ರೆ ಹಾರಿಸೋ ಸುಲಭ ಅಲ್ಲ, ಹಾರಿಸೋ ಸುಲಭ ಅಲ್ಲ. ಅದನ್ನ ಅವನು ಯಜಮಾನ ಇದ್ದಾನೆ, ಅಂಗಡಿಯೊಳಗೆ ಯಜಮಾನ ಇದ್ದಾನೆ, ಅವನ ಕಣ್ಣಿಗೆ ಕಾಣದಂತೆ ಹಾರಿಸ್ಬೇಕು ಅಂತ ಹಾಗೆ ಕಾಯ್ತಾ ಇದ್ದಾರಂತೆ. ಸುಸ್ತಾಗಿ ಬಿದ್ದುಬಿಟ್ರಂತೆ ಪಾಪ, ತುಂಬಾ ಮೂರ್ಛೆ ಬಂದಾಗ ಎಚ್ಚರಿಕೆ ಬಿದ್ದುಬಿಟ್ಟು. ಹಸಿ ಎಷ್ಟು ಹಸಿವಾಗಿದೆ ಲೆಕ್ಕ ಹಾಕಿ. ನಮ್ಮಿದ್ದಾರೆ ದೇವರಾಣಿ ಅಂತ ಹಸಿವಾಗಿರೋದಿಲ್ಲ, ತಿಂತಾನೆ ಹೋಗ್ತಿರ್ತಾರೆ ಹೊರತು ಏನಂತ ಹಸಿವಾಗಿರೋದು. ಆಕ್ಚುಲಿ ಬಿದ್ದುಬಿಟ್ರಂತೆ ಪಾಪ, ಅಂಥ ಸಂಕಟ ಪಡ್ತಿದ್ದಾರೆ. ನಿಧಾನವಾಗಿ ಹೇಳ್ತಾರೆ, ಆದರೆ ಆ ತಗೊಳ್ಳೋ ಕಣ್ಣಿಗೆ ಕಂಡ್ರೆ ತಗೊಳ್ಳೋ ಸ್ಥಿತಿಯಲ್ಲ ಅವರಿಲ್ಲ. ರಾತ್ರಿ ಪೂರ್ತಿ ಬರಲಿ, ಯಜಮಾನ ಮಲಗಲಿ ಅಂತ ಕಾದರಂತೆ. ಆ ಕಟುಕ ಮಲಗಬೇಕು, ಆಗ ತಗೋಬೇಕು ಅಂತೇಳಿ ಕಾಯ್ತಾ ಇದ್ದಾರೆ. ರಾತ್ರಿ ಬಹಳ ಹೊತ್ತಾಯ್ತು, ಆಗ ಅವನು ಮಲಗಿದ, ಸದ್ಯ ಅವನು ಮಲಗಿದ ಅಂತ ಕಳ್ತನ ಮಾಡಲಿಕ್ಕೆ ಹೊರಟಿದ್ದಾರೆ. ಕಳ್ತನ ಮಾಡಲಿಕ್ಕೆ ಅಂತ ಹೊರಟ್ರಂತೆ. ಅವನಿಗೋ ಅಸ್ತಮಾ ರೋಗದವನು, ಗೂರ್ಲು ರೋಗ ಅವರಿಗೆ. ಅವ್ರು ಯಾವ ನಿದ್ರೆ ಮಾಡ್ತಾ ಮತ್ತೆ ಹೇಳ್ತಿರ್ತಾರೆ ಅವರಿಗೆ ಸಂಕಟ ಎದ್ದೆ ಬಿಟ್ಟೆ ಅಷ್ಟೊತ್ತಿಗೆ. ಅವನು ಹತ್ರ ಹೋಗ್ತಿರ್ಲಿಕ್ಕೇನೆ ಯಾರು ಅಂತ ಕೇಳಿದಾಗ್ಲೇನು. ಇವ್ರು ಎಷ್ಟು ಭಯ ಆಯ್ತು ವಿಶ್ವಾಮಿತ್ರ, ಯಮದೇವರು ಬಂದ್ರೆ ಭಯಪಡೋರಲ್ಲ ಅವರು ಪಾಪ, ಅಂತರ ಸಿದ್ಧರು. ಈ ಮಾಡೋ ಕೆಲಸ ನೋಡಿದ್ರೆ ಕಳ್ತಾನ, ಭಯ ಆಯ್ತು ಅಂತ ಅವ್ರಿಗೆ ಪಾಪ. ಭಯ ಆಗಿಬಿಟ್ಟು ಹಾಗೆ ನಿಂತ್ಕೊಂಡದ್ದು. ಎದ್ದು ಬಂದೇ ಬಿಟ್ಟಂತ, ಎದ್ದು ಬಂದೇ ಬಿಡ್ತಾನೆ. ಯಾರೋ ನೀನು ಕಳ್ತನ ಮಾಡಕ್ ಬಂದಿದ್ದೀಯಾ? ಆ ಇವರು ನಾನು ವಿಶ್ವಾಮಿತ್ರ ಅಂತ ಹೇಳಿದ್ರಂತೆ ಪಾಪ. ನಾನು ವಿಶ್ವಾಮಿತ್ರ ಮುನಿ ಅಂತ ಹೇಳಿದ ತಕ್ಷಣ ಅವನು ಹಾಗೆ ದೀಪ ಹಚ್ಚಿಕೊಂಡು ಬಂದು ನೋಡುತ್ತಾನೆ ಮುನಿಗಳು. ಫಸ್ಟ್ ನಮಸ್ಕಾರ ಮಾಡಿದಂತೆ ಪಾಪ ಅವ್ರಿಗೆ. ಎಂತ ಸಂಸ್ಕಾರ ಇದೆ ಮನುಷ್ಯನಿಗೆ ಪಾಪ. ನಮಸ್ಕಾರ ಏನು ಸ್ವಾಮಿ, ಇಂತಲ್ಲಿ ಬಂದಿದ್ದೀರಲ್ಲ, ಕ್ಲಬ್ನಲ್ಲಿ ಆಚಾರ ನೋಡಿದ್ರೆ ಎಷ್ಟು ಗಾಬರಿ ಆಗ್ಬೋದು, ಇಲ್ಲಿ ಹೇಗಿರ್ಬೋದು ಲೆಕ್ಕ ಹಾಕಿ. ಈ ಕಟುಕರ ಮನೆಯೊಳಗೆ ಆ ಮಾಂಸದ ರಾಶಿಗಳ ಮಧ್ಯೆ ಅಂತ ಇದರ ಮಧ್ಯೆ ನೀವು ಬಂದಿದ್ದೀರಲ್ಲ, ಎಂಥ ದೊಡ್ಡ ಮುನಿಗಳು. ನಮ್ಮ ಜನಕ್ಕೆ ವಿಶ್ವಾಮಿತ್ರ ಯಾರು ಗೊತ್ತಿಲ್ಲ, ಸನ್ಯಾನಿ ಮಾಡಿದಾರೆ ಗೊತ್ತಿರಲ್ಲ ಪಾಪ. ವಿಶ್ವಾಮಿತ್ರ ಯಾರು ಅಂತ ನಮ್ಮ ಜನಕ್ಕೆ ಕೇಳ್ತಾರೆ, ಅವನಿಗೆ ಗೊತ್ತಿದೆ ವಿಶ್ವಾಮಿತ್ರ ಯಾರು ಅಂತೇಳಿ. ಯಾಕೆ ಸಂಧಾನೆ ಮಾಡೋರು ಹೆಸರು ಹೇಳ್ತಾರೆ ತಿಳ್ಕೊಂಡಿದ್ದಾನೆ ಪುಣ್ಯಾತ್ಮ. ಎಷ್ಟೋ ಜನ ಈ ತರಕಾರಿ ಮಾರೋರಿಗೆ ಏಕಾಚಿ ಇನ್ನೊಂದು ಗೊತ್ತು, ನಮ್ಮ ಮಾತ್ರ ಏಕಾಚಿ ಗೊತ್ತಿಲ್ಲ, ಇದು ಸಮಸ್ಯೆ. ಅಗಸರು ತಂದ್ಕೊಡ್ತಾರೆ ಪಾಪ, ಅಗಸರು ತಂದ್ಕೊಡ್ರೆ ಬ್ರಾಹ್ಮಣ ಪಾಪ ಮಾತ್ರ ಏಕಾಚಿ ಮಾಡ್ತಾರೆ ಅಂತೇಳಿ. ಇವನು ಹೋಟ್ಲ ತಿರ್ಗೋದ ಕೂತೈತೆ, ಏನು ಏಕಾಚಿ ಮಾಡ್ತಾರೆ ಪಾಪ. ಅಂದ್ರೆ ಆ ಜನಕ್ಕೆ ಆ ಸಂಸ್ಕಾರ ಬಂದಿದೆ ಆ ಕಾಲ. ಎಷ್ಟೋ ದಿವಸಗಳಿಂದ ತರಕಾರಿ ಮಾಡೋರಿಗೆ ಕೆಲವರಿಗೆಲ್ಲ ಕಾಮನ್ ಸೆನ್ಸ್ ಇರ್ತದೆ, ಇಂಥ ಮಾಧ್ವ ಏಕಾಚಿ ಮಾಡ್ತಕ್ಕಂಥ ದಿವಸ ಇದು ಅನ್ನೋ ಜ್ಞಾನ ಇರ್ತದೆ. ಇವರಿಗೆ ಎಲ್ಲರೂ ನಾಚಿಕೆ ಪಟ್ಕೋಬೇಕು. ಆಕ್ಚುಲಿ ವಿಶ್ವಾಮಿತ್ರ ಮುನಿಗಳ ಬಗ್ಗೆ ಅವನಿ ಪರಿಚಯ ಇದೆ ಪಾಪ. ನೋಡಿದ, ನಮಸ್ಕಾರ ಮಾಡಿದ, ಕಣ್ಣಲ್ಲಿ ನೀರು ಬಂದದ್ದು, ಏನು ಸ್ವಾಮಿ ಇಲ್ಲಿ ಬಂದಿದ್ದೀರಿ ಅಂತ ಕೇಳುತ್ತಾನೆ. ನೋಡಯ್ಯ, ನಾನೀಗ ತುಂಬ ಹಸ್ತಿದ್ದೇನೆ, ಭಾರಿ ಸಂಕಾಗಿದೆ, ಅದಕ್ಕೆ ಇಲ್ಲಿ ಬಂದೆ ಅಂತ ಹೇಳುತ್ತಾನೆ. ಇಲ್ಯಾವ ಆಹಾರ ಸಿಗುತ್ತೆ ನಿಮಗೆ ಅಂತ ಹೇಳ್ತೀನಿ. ಕಟುಕರ ಮನೆ ಇಲ್ಲೇನು ಆಹಾರ ಸಿಗುತ್ತೆ ಅಂದರೆ, ನೋಡಯ್ಯ ಇಲ್ಲಿ ಇಷ್ಟ ಆದರೆ ಹೊರಗಡೆ ಏನೂ ಇಲ್ಲ ಗೊತ್ತಾ ಅಂತ ಹೇಳುತ್ತಾರೆ. ಹೊರಗಡೆ ಏನೇನೂ ಆಹಾರ ಇಲ್ಲ, ನನಗೆ ಸಿಕ್ಕಿದ್ದು ಸಿಗಲಿದ್ದೆ ಬಂದಿದ್ದೇನೆ ಸ್ವಾಮಿ, ಬರೀ ಮಾಂಸ ಇರೋದಿಲ್ಲ ಅಂತ ಹೇಳ್ತಾನೆ. ನನಗೆ ಅದೇ ಸಾಕು ಇವತ್ತಿನ ದಿವಸ, ಸತ್ತೋಗ್ತೇನೆ ಇಲ್ಲದೆ ಹೋದರೆ ಅಂತ ಹೇಳಿದ್ರೆ ಅಂತ. ಅವನು ಆಶ್ಚರ್ಯ ಪಡ್ತಾನೆ, ಏನು ಸ್ವಾಮಿ ಏನು ಮಾತಾಡ್ತಾ ಇದ್ದೀರಿ ನೀವೀಗ, ನೀವು ಎಂಥ ಮುನಿಗಳು, ಎಷ್ಟು ದೊಡ್ಡವರು, ಈ ಮಾಂಸದ ಬಗ್ಗೆ ಮಾತಾಡ್ತೇನೆ, ನನ್ನ ಹತ್ರ ಬೇರೆ ಮಾಂಸ ಇಲ್ಲ ಕೊಡಲಿಕ್ಕೆ, ಇದು ಒಂದೇ ಮಾಂಸ ಇರೋದು ಅಂತ ಹೇಳ್ತಾನೆ. ಅವ್ರು ಹೇಳ್ತಾನೆ, ನನಗೆ ಅದನ್ನೇ ಕೊಟ್ಬಿಡು ಸಾಕು, ಬೇರೆ ಮಾಂಸನೂ ಕೊಡ್ಲಕ್ಕೆ ನನಗಿಲ್ಲ, ಅದನ್ನು ಕೊಡ್ತಿರ್ಲಿಲ್ಲ ಇದ್ರೆ ಅಂತ ಹೇಳ್ತಾನೆ. ಬೇರೆ ಮಾಂಸನೂ ಕೊಡೋದಿಲ್ಲ ನಾನು, ಇಂಥ ಋಷಿಗಳು ಮಾಂಸ ತಿಂತಾರೆ ಯಾರಾದರೂ ಕೂಡ, ಇಂಥ ನಿಮ್ಮಂಥ ಋಷಿಗಳು ಮಾಂಸ ತಿಂತಾರಾ, ಸಾಧ್ಯ ಇಲ್ಲ, ಅದಕ್ಕೆ ನೀವು ದಯವಿಟ್ಟು ಹೋಗಿ ಅಂತ ಹೇಳ್ತಾನೆ. ಇಲ್ಲ, ನಾನು ಎಲ್ಲೂ ಇಲ್ಲ ಅಂತ ಇಲ್ಲಿ ಬಂದಿದ್ದೇನೆ, ಹೊರತು ಹೋಗೋದಕ್ಕೆ ಅಂತ ಬಂದಿಲ್ಲ, ನಾನು ಸಿಕ್ಕಿದ್ದು ಬೇಕು ಕೊಡು ಅಂತ ಹೇಳ್ತಾನೆ. ಸ್ವಾಮಿ ಬೇರೆ ಯಾವ ಮಾಂಸನೂ ಇಲ್ಲ, ಈ ನಾಯಿಯ ಮಾಂಸ ಇದನ್ನು ಯಾತಕ್ಕೆ ತಿಂದಿಲ್ಲ ಅಂದರೆ ಅವನು ಹೇಳ್ತಾನೆ, ಸ್ವಾಮಿ ನಾಯಿನೇ ಭಾಳ ಮೈಲಿಗೆ, ನಮ್ಮ ಜನಕ್ಕೆ ಅದು ಗೊತ್ತಿಲ್ಲ, ಭಾರಿ ಮಡಿ ಆಗಿಬಿಟ್ಟಿದೆ ನಮ್ಮ ಜನಕ್ಕೆ, ಅದು ಭಾರಿ ಮಡಿ ನಾಯಿ ಅಂತ ಕೇಳಿದೆ. ಅವನು ಹೇಳ್ತಾನೆ ನಾಯಿ ಅಂದರೆ ಭಾರಿ ಮಡಿ ಮೈಲಿಗೆ, ಮಡಿ ಹೆಸರು ಅದರಲ್ಲಿಲ್ಲ, ಜೊತೆಗೆ ಅದರ ಮಾಂಸ ಇನ್ನೂ ನಿಷಿದ್ಧ ಅಂತ ಹೇಳುತ್ತಾನೆ. ನಾಯಿ ಮುಟ್ಟಿದರೆ ಸ್ನಾನ ಮಾಡಬೇಕು ಅಷ್ಟೇ ಅಲ್ಲ, ಜನವಾರ ಬದಲಾಯಿಸಬೇಕು ಅಷ್ಟು ಶಾಸ್ತ್ರ ಹೇಳ್ತದೆ. ನಾಯಿ ಮುಟ್ಟಿದರೆ ಜನವಾರ ಬದಲಾಯಿಸದೆ ಹೋದರೆ ಅವನು ಯಾವ ಕಾರ್ಯನೂ ಮಾಡೋಕ್ಕೆ ಬರೋದಿಲ್ಲ, ಅಷ್ಟರ ಮಟ್ಟಿಗೆ ನಿಷಿದ್ಧ. ಅದರ ಮಾಂಸ ಮುಟ್ಟಬಾರದು, ಅದರ ಮಾಂಸ ಮುಟ್ಟಬಾರದು, ಆ ಮಾಂಸನ ತಿನ್ನೋದಂತೂ ಸಾಧ್ಯನೇ ಇಲ್ಲ. ಅದು ಯಾವ ಮಾಂಸ ಗೊತ್ತಾಯಿತು, ಇದು ಯಾತಕ್ಕೆ ಉಳ್ಕೊಂಡಿದೆ ಅಂದರೆ ಇದನ್ನು ನಾವೂ ತಿಂಬೋದಿಲ್ಲ ಅಂತ ಮಾಂಸ ಅಂತ ಹೇಳಿದರೆ, ಇದನ್ನು ನಾವೂ ತಿಂಬೋದಿಲ್ಲ, ನಾಯಿಯ ತೊಡೆಯ ಮಾಂಸ, ಅದರ ಕರುಳು ಬೇರೆ ಜ್ಯೋತಿ ಸೇರಿಕೊಂಡಿದೆ ಭಾರಿ ಮೈಲಿಗೆ, ಅದಕ್ಕೆ ಉಳ್ಕೊಂಡಿದೆ ಅವರು, ಅದು ಉಳಿತಿರಲಿಲ್ಲ, ಅದನ್ನು ತಗೊಂಡು ಏನು ಮಾಡ್ತೀರಿ, ದಯವಿಟ್ಟು ನೀವು ಹೋಗಿ ಅಂತ ಹೇಳ್ತಾರೆ. ನೋಡು ನನಗೆ ಅದನ್ನು ಹೇಳೋದಕ್ಕೆ ಹೋಗಬೇಡ, ನಾನು ಭಾಳ ಸಂಕಟದಲ್ಲಿದ್ದೇನೆ, ಅದನ್ನೇ ಕೊಡು ತಿಂತೇನೆ ಅಂತ ಹೇಳಿದರು. ಅದನ್ನೇ ಕೊಡು ತಿಂದು ಬಿಡ್ತೇನೆ, ಅವನು ಉಪದೇಶ ಶುರು ಮಾಡ್ತಾನೆ ಆ ಪಾಪ, ಆ ಚಂಡಾಲ ಉಪದೇಶ ಮಾಡ್ತಾನೆ. ಎಂಥ ಮುನಿಗಳು ನೀವು, ನಿಮ್ಮ ಹೆಸರು ಹೇಳಿದರೆ ನಮ್ಮ ಜೀವನ ಪಾವನವಾಗ್ತದೆ, ಅಂಥವ್ರು ಇದನ್ನು ತಿಂತಾರ, ದಯವಿಟ್ಟು ಯೋಚನೆ ಮಾಡಬೇಡಿ, ಇದರಿಂದ ಏನು ಉಪಯೋಗ ನಿಮಗೆ ಅಂತ ಕೇಳುತ್ತೆ. ಏನು ಉಪಯೋಗ, ನಾನೇ ಪ್ರಾಣ ಹೋಗ್ತಾ ಇದೆ, ನಾನು ತಿನ್ನಬೇಕು, ಬದುಕಲಿಕ್ಕೆ ಸಾಧ್ಯ ಆಗುತ್ತೆ ಅಂತ ಹೇಳಿದ್ರಂತೆ. ಹೇಳ್ತೇನೆ ಸ್ವಾಮಿ, ಎಂಥ ತಪಸ್ವಿಗಳು ನೀವು, ಇದನ್ನು ತಿಂದು ಏನು ಸಂಪಾದನೆ ಮಾಡ್ತೀರಿ, ಎಷ್ಟೊತ್ತು ಬದುಕ್ತೀರಿ ಅಂತ ಕೇಳ್ತೀನಿ, ಎಷ್ಟೊತ್ತು ಬದುಕ್ತೀರಿ ನೀವು ಇದನ್ನು ತಿಂದರೆ, ಇರೋ ನಾಲ್ಕೇ ತಾಸು ಬದುಕಬಹುದು ಅಷ್ಟೇನೆ, ಇದೇನು ಇರೋದು ಸ್ವಲ್ಪ, ಇರೋದೇ ಸ್ವಲ್ಪ, ಅದು ಹೇಯವಾದ ಭಾಗ, ಅದೇನು ಅಮೃತ ಅಲ್ಲ ಮಣ್ಣಲ್ಲ ಹೇಳಿ ಮಾತೆ, ಅಮೃತ ಅಲ್ಲ ಮಣ್ಣಲ್ಲ, ಸ್ವಲ್ಪ ಕುಡಿದ್ರೆ ರಾಜ್ಯ ಬದುಕ್ತೇವೆ ಅಂತ ಹೇಳೋದಕ್ಕೆ ವಿಷ ಅದು, ಅದು ತಿಂದರೆ ಬಹುಶಃ ಸಾಯ್ಬೇಕು, ಬದುಕೋಬಹುಶಃ ತಿನ್ನಲೇಬಾರದು ನ್ಯಾಯವಾಗಿ, ಅದನ್ನು ತಿನ್ಲಕ್ಕೆ ಹೋಗ್ತಿರಲ್ಲ, ದಯವಿಟ್ಟು ಅದನ್ನು ಬಿಟ್ಟುಬಿಡಿ ಅಂತ ಹೇಳ್ತಾರೆ. ಅವ್ರು ಹೇಳ್ತಾರೆ ನೋಡು ಅದೆಲ್ಲ ಉಪದೇಶ ಮಾಡ್ಲಿಕ್ಕೆ ಹೋಗಬೇಡ, ನನಗೆ ಹೇಗಾದರೂ ಬದುಕಲೇಬೇಕು, ಆದ್ದರಿಂದ ಆ ನಿಷೇಧ ನನಗೆ ಅಮೃತ ಅಂತ ಕಾಣುತ್ತೆ ಅಂತ ಹೇಳ್ತಾರೆ. ಪಾಪ ನನಗೆ ಅಮೃತ ಅಂತ ಕಾಣ್ತಾ ಇದೆ, ಪೂರ್ತಿ ಸಾಯೋದಕ್ಕಿಂತ ವಾಸಿಯಲ್ವೇನು. ಅವನು ಹೇಳ್ತಾನೆ ನೀವು ಎಷ್ಟು ತಪಸ್ಸು ಮಾಡಿದ್ದೀರಿ ಸ್ವಾಮಿ, ಸಾರಾಶ ತಪಸ್ಸು ಮಾಡಿದವರು, ಪುಣ್ಯದ ರಾಶಿ ಇಟ್ಕೊಂಡಿರ್ತಕ್ಕಂಥವ್ರು, ಇದನ್ನು ತಿಂದು ಅಷ್ಟೆಲ್ಲ ಪುಣ್ಯ ಕಳ್ಕೊಂಡ್ಬಿಡ್ತೀರ ಅಂತ ಕೇಳ್ತಾನೆ. ಅದರಿಂದ ಹೇಳ್ತಾರೆ ಒಂದು ಮಾಡಬಾರದ ಕೆಲಸ ಮಾಡೋದರಿಂದ ಎಷ್ಟು ಲಾಸ್ ಆಗುತ್ತೆ ಅಂತ ಹೇಳ್ತಾರೆ. ಕೆಲವು ಪದಾರ್ಥಗಳಿಂದ ನಮಗೆ ಪುಣ್ಯ ಬರೋದಿಲ್ಲ ಅಷ್ಟೇ, ಕೆಲವು ಹಾಗಲ್ಲ, ಪಾಪ ಬೇರೆ ಬರ್ತಾ ಇದೆ, ಹಿಂದಿನ ಪುಣ್ಯ ಎಲ್ಲ ಕಳ್ಕೊಂಡ್ಬಿಡ್ತೀರಿ ನೀವೀಗ. ಇಂಥ ಅಮೋಘ ತಪಸ್ವಿಗಳಾದ ನೀವು ಇಂಥ ಮಾಂಸವನ್ನು ತಿಂದು ಇತ್ತಗಡೆ ದೀರ್ಘ ಬದುಕಂತೂ ಸಾಧ್ಯ ಇಲ್ಲ, ಇದು ಅಷ್ಟು ಆಹಾರ ಇಲ್ಲೇ ಇಲ್ಲ, ಮತ್ತು ನಿಷಿದ್ಧ, ಆದ್ದರಿಂದ ಒಳ್ಳೆ ಕೆಲಸ ಮಾಡೋಕ್ಕೂ ಬರೋದಿಲ್ಲ, ಹೆಚ್ಚೊತ್ತು ಬದುಕೋದೂ ಇಲ್ಲ, ಬರೀ ಕುಲಿಗೆಟ್ಟರು ಸುಖ ಇಲ್ಲ ಅಂತಾರಲ್ಲ, ಏನು ಬಂದಾಗತ್ತೆ ನಿಮಗೆ ಇದರಿಂದ, ದಯವಿಟ್ಟು ಬಿಟ್ಟುಬಿಡಿ ಅಂತ ಹೇಳ್ತಾನೆ. ಅವ್ರು ಹೇಳ್ತಾರೆ ನನಗೆ ಯಾವುದೂ ಬೇಕಿಲ್ಲ, ನಾನು ಬದುಕಿದರೆ ಮತ್ತೆ ಪುಣ್ಯ ಸಂಪಾದನೆ ಮಾಡೋಕ್ಕೆ ಬರುತ್ತೆ ಅಂತ ಹೇಳ್ತಾರೆ. ಪಾಪ ಮತ್ತೆ ಬದುಕಿದರೆ ಇನ್ನು ಅರ್ಥ ಮಾಡ್ಕೋಬೇಕು, ಜನಗಳು ಲಾಸ್ ಆಯಿತು ಅಂತ ಹಾರ್ಟ್ ಫೇಲ್ ಸಾಯ್ತಾರಲ್ಲ, ಲಾಸ್ ಆಯಿತು ಅಂತ ಬದುಕಿದ್ರೆ ಹಾರ್ಟ್ ಫೇಲ್ ಸತ್ತ ರೆಮಿಡಿ ಅದು ಒಂದು ಪ್ರಾಬ್ಲಮ್ ಜಾಸ್ತಿ ಆಯಿತು ಅಷ್ಟೇ. ಒಂದು ರಾಮಾಯಣದಲ್ಲಿ ಹೇಳ್ತಾರೆ ಏತಿ ಜೀವಂತ ಮಾನಂದ ನರಂ ವರ್ಷ ಶತಾದಪಿ, ಇವತ್ತು ಅವಸರಪಟ್ಟು ಸಾಯ್ಬೇಡಿ, ಮುಂದೆ ಕಾಲ ಬದಲಾದರೆ ಸಮೃದ್ಧಿ ಸುರಿಮಯ ಆಗ್ಬೋದು, ಯಾರಿಗೆ ಗೊತ್ತು, ಈ ಹಿಂದಿನ ಪುಣ್ಯ ಯಾರಿಗೆ, ನಿಮಗೇನು ಗೊತ್ತಿರಿ, ಎಷ್ಟೋ ದಿನ ಮನುಷ್ಯ ತಂದೆ ಅರಿಯರ್ಸ್ ಗೊತ್ತು ಬಂದ್ಬಿಡುತ್ತೆ ಇದ್ದಕ್ಕಿದ್ದಾಗೆ, ಅವನೇ ನೆನಪಿಟ್ಕೊಂಡಿರೋದಿಲ್ಲ ಯಾವುದೋ ಜಾಬ್ ಹಳೇ ಕಾಲದ್ದು ಇದ್ದಕ್ಕಿದ್ದ ಬಂದ್ಬಿಡುತ್ತೆ, ಇವನಿಗೆ ಆಶ್ಚರ್ಯ ಆಗುತ್ತೆ ಇಷ್ಟೊಂದು ಬಂತ ಅಂತೇಳಿ. ನಮ್ಮ ಲೋಕದ ಲೆಕ್ಕನೇ ನಮಗೆ ಗೊತ್ತಿಲ್ಲ, ಇನ್ನು ಪುಣ್ಯದ ಲೆಕ್ಕ ನಮಗೆ ಯಾರಿಗೆ ಗೊತ್ತಿರ್ತದೆ, ಯಾವ ಕಾಲಕ್ಕೆ ಯಾರಿಗೆ ಏನಾಗುತ್ತೆ ಅಂತ ಯಾರಿಗೆ ಗೊತ್ತು. ಆದ್ದರಿಂದ ಹೇಗೆಲ್ಲ ಯೋಚನೆ ಮಾಡಬಾರದು, ಮನುಷ್ಯ ಬದುಕಿ ಸಾಧಿಸಬೇಕೇ ಹೊರತು ಸತ್ತು ಹೋಗೋ ದೊಡ್ಡದಲ್ಲ. ಆ ಪುಣ್ಯ ಹೋಗ್ತೋ ಬಿಡುತ್ತೋ ನನಗೆ ಗೊತ್ತಿಲ್ಲ, ಇನ್ನು ಪುಣ್ಯ ಮಾಡಬೇಕು ನಾನು, ಇನ್ನೂ ಕೂಡ ದೇಹವನ್ನು ರಕ್ಷಣೆ ಮಾಡಬೇಕು, ಹೆಂಡತಿ ಮಕ್ಕಳನ್ನು ಕಾಪಾಡಬೇಕು, ಆ ಮೂಲಕ ದೊಡ್ಡ ಸಾಧನೆ ಮಾಡಬೇಕು ಅಂತಿದ್ದೇನೆ. ನಾನು ಸ್ವಲ್ಪ ಬದುಕೋದು ಅಷ್ಟೇನೆ, ಅಷ್ಟರಲ್ಲಿ ಏನಾಗುತ್ತೋ ಯಾರಿಗೆ ಗೊತ್ತು ಅಂತ ಹೇಳ್ತಾರೆ. ಇನ್ನೂ ಒಳ್ಳೆ ಆಹಾರ ಸಿಗ್ಬೋದು ನನಗೆ ಆಮೇಲೆ, ಅದಕ್ಕಾದರೂ ಗ್ಯಾಪ್ ಇಟ್ಕೋಬೇಕಲ್ಲ, ಆ ದೃಷ್ಟಿಯಿಂದ ನಾನು ತಿನ್ನಲೇಬೇಕಾಗಿದೆ ಬಿಡು ಅಂತ ಹೇಳಿದ್ರೆ ಅವ್ರು ಹೇಳ್ತಾನೆ ಸ್ವಾಮಿ ಎಷ್ಟು ಹಠ ಮಾಡ್ತಿದ್ದೀರಿ ನೀವೀಗ, ಇಷ್ಟು ಹಠ ಮಾಡೋದು ಒಳ್ಳೇದಲ್ಲ ಅಂತ ಹೇಳ್ತಾನೆ. ಇಷ್ಟು ಹಠ ಮಾಡೋದು ಒಳ್ಳೇದಲ್ಲ, ನಾನು ಕಟುಕ, ನನಗೆ ಅಸಹ್ಯ ಪಡತಕ್ಕಂಥ ಕೆಟ್ಟ ಮಾಂಸ ಅದು, ಅದನ್ನು ನೀವು ತಿಂತೀರಿ ಅಂದರೆ ಕೊಡೋ ಮನಸ್ಸು ನನಗೆ ಹೇಗೆ ಬರುತ್ತೆ ಅಂತ ಹೇಳ್ತಾರೆ. ಪಾಪ ನಾನು ಏನಂತ ಕೊಡಲಿ, ಅದನ್ನು ನಿಮ್ಮ ಕಷ್ಟ ನೋಡಿದರೆ ಬೇರೆ ತಿದ್ದಿದ್ರೆ ಬೇಕಾದ ಕೊಡ್ತಾ ಇದ್ದೆ, ನನ್ನ ಹತ್ರ ಏನೂ ಇಲ್ಲ, ಅದು ಕೊಡೋಂಥ ಪದಾರ್ಥ ಅಲ್ಲ ಅದು, ದಯವಿಟ್ಟು ಕ್ಷಮಿಸಿ ನೀವು ವಾಪಸ್ ಹೋಗಿ ಅಂತ ಹೇಳಿದರೆ ಅವ್ರು ಹೇಳ್ತಾರೆ ನೋಡು ನನಗೆ ಉಪದೇಶ ಮಾಡ್ತೀಯಾ, ಯಾರೇ ಉಪದೇಶ ಮಾಡಲಿಕ್ಕೆ ಅಂತ ಕೇಳಿದ್ರು, ನಾನು ದೊಡ್ಡ ಋಷಿ ಗೊತ್ತಾ ಅಂತ ಹೇಳ್ತಾರೆ ತಮಾಷೆ ಅಂತ ಕೇಳಿದರೆ, ನಾನು ದೊಡ್ಡ ಋಷಿ, ನಾನು ನನಗೂ ಉಪದೇಶ ಮಾಡ್ತೀಯಾ, ತಲೆಯಲ್ಲಿ ಮಾತಾಡಬೇಡ, ನಾನು ತಿನ್ನಬೇಕು ಕೊಡು ಅಂತ ಹೇಳಿದರೆ. ಆಗ ಹೇಳ್ತಾರೆ ನೀವು ಮಾಡ್ತಿರೋ ಕೆಲಸ ನೋಡಿದರೆ ತಿನ್ನಬಾರದು ತಿನ್ನೋದು, ಮಲಗಿದಾಗ ಬಂದಿದ್ದೀರಿ, ಕಳ್ತಾರೆ ಬೇರೆ ಮಾಡ್ತೀರಿ, ನಾಚಿಕೆ ಆಗೋದಿಲ್ಲ ಅಂತ ಕೇಳಿದಂತ ಪಾಪ, ಕಳ್ತಾರೆ ಬೇರೆ ಮಾಡ್ತೀರಿ ಅಂತ ಕೇಳಿದರೆ ಅಲ್ಲಯ್ಯ ಬದುಕಿಗೋಸ್ಕರ ಯಾವುದೂ ನಾಚಿಕೆ ಪಡಬೇಕಾಗಿಲ್ಲ ಅಂತ ಹೇಳ್ತಾರಪ್ಪ, ನನ್ನ ಬದುಕು ಇರೋದೇ ಅದರೊಳಗಾದ್ದರಿಂದ ನಾಚಿಕೆ ಪಡೋ ಪ್ರಶ್ನೆ ಇಲ್ಲ. ಇವತ್ತು ನಾನು ತಿಂದು ಹೋದ್ರಿದಾಗತ್ತೆ, ನಾನು ಯಾಕೆ ಕದಿಲಕ್ಕೆ ಬಂದೆ ಗೊತ್ತಾ, ಕೆಟ್ಟ ಪದಾರ್ಥ ಅಂತ ಗೊತ್ತು, ಕೆಟ್ಟ ಪದಾರ್ಥ ಕೇಳಿಸಿಕೊಂಡ್ರು ಅಷ್ಟೇ ಕದ್ರು ಅಷ್ಟೇ, ಅದಕ್ಕೆ ಕದಿಲಕ್ಕೆ ಬಂದಿದ್ದೇನೆ ಹೊರತು ಗದಿಯತ್ತೊಪ್ಪು ಅಂತ ನನಗೆ ಗೊತ್ತಿದೆ. ಅದು ದಾಣ ಎಸ್ಕೊಳ್ಳೋ ಪದಾರ್ಥನ ಅದು ಕೊನೆಗೆ ಅಂತೇಳಿ, ದಾಣ ಎಸ್ಕೊಳ್ಳೋ ಪದಾರ್ಥನ ದೇವರಾಣಿ ಅಲ್ಲ, ಅದು ಕದ್ದು ತಾನೆ ತಿನ್ನಬೇಕದನ್ನ. ದಯವಿಟ್ಟು ಬಿಟ್ಟು ಬಿಡು, ನನಗೆ ಅದನ್ನು ಕೊಡು ಅಂತ ಹೇಳಿದ ತಕ್ಷಣ ಅವನು ಹೇಳ್ತಾನೆ, ನನಗೆ ಅದು ಮಾತ್ರ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ. ನಾನಂತೂ ಖಂಡಿತ ಕೊಡಲಿಕ್ಕೆ ಸಾಧ್ಯ ಇಲ್ಲ. ಇನ್ನೊಂದು ಮಾತು ಹೇಳ್ತೇನೆ, ಮಾಂಸ ತಿನ್ನಬಾರದು, ತುಂಬ ಆಪತ್ಕಾಲ ಬಂದಾಗ ತಿನ್ನಬಹುದು ಅಂತ ಶಾಸ್ತ್ರ ಹೇಳುತ್ತದೆ. ಆದರೆ ಇಂಥ ಮಾಂಸ ತಿನ್ನಬಾರದು, ಅದು ತಿಂತಕ್ಕಂಥ ಬೇರೆ ಮಾಂಸಗಳಿವೆ. ಎಲ್ಲಿದೆಯಾ ತೋರಿಸು ಅಂತ ಹೇಳುತ್ತಾರೆ. ಎಲ್ಲಿದೆ ಜಗತ್ತಿನಲ್ಲಿ ಮಾಂಸ ಇಲ್ಲ, ಯಾವುದೂ ಇಲ್ಲ ಇಲ್ಲ. ಈಗ ಇದ್ರೆ ನಾನ್ಯಾತಕ್ಕೆ ಬರ್ತಾ ಇದ್ದೆ, ಇದೇ ಬೇಕಾಗಿದೆ ಕೊಡು ಅಂತ ಹೇಳಿದ ತಕ್ಷಣ ಅವನು ಭಾರಿ ದುಃಖ ಪಡ್ತಾನೆ. ಸ್ವಾಮಿ, ಈ ಸ್ಥಿತಿಯಲ್ಲಿ ನಿಮ್ಮನ್ನು ನೋಡೋದಕ್ಕೂ ನನಗೆ ಸಾಧ್ಯ ಇಲ್ಲ. ನೀವು ತಿನ್ನೋದನ್ನ ಕದ್ಕೊಂಡು ಹೋಗೋದನ್ನ ಯಾವುದು ನೋಡೋಕ್ಕೂ ನನಗೆ ಸಾಧ್ಯ ಇಲ್ಲ. ನಾನು ನಿಮ್ಮನ್ನು ಎಷ್ಟು ಬೇಕಾದರೂ ನಾನು ಬೈಕೊಳ್ಳಿ, ನೀವೀಗ ದಯವಿಟ್ಟು ಇದ್ರ ಆಸೆ ಬಿಟ್ಟು ಬಿಡಿ, ತಗೊಳ್ಳೋಕೆ ಹೋಗಬೇಡಿ ಅಂತ ಹೇಳಿದನಂತೆ. ನಾವು ವೆಂಕಟೇಶ ಮಹಾತ್ಮೆಯಲ್ಲಿ ಆ ಕುಂತಲೆ ಆ ಬ್ರಾಹ್ಮಣನಿಗೆ ಹೇಳ್ತಾಳೆ, ಸ್ವಾಮಿ ನನ್ನಂಥವಳು ಸಹವಾಸ ಮಾಡಿ ಬದುಕಲಿಕ್ಕೆ ಹೋಗ್ತಿರಲ್ಲ, ಎಷ್ಟು ಪಾಪಿಷ್ಟಳು ಗೊತ್ತಾ ತಾನು ಅಂತ ಹೇಳ್ಕೊತಾಳು ಪಾಪ. ಅದೇ ರೀತಿ ಮಾತಿದ್ವು ಅಂತ, ಏನಾದರೂ ಕೂಡ ನೀವು ನನ್ನ ಹತ್ರ ಇರಬಾರ್ದು ಅಂತ ಅಲ್ಲಿ ಹೇಗೆ ಹೇಳ್ತಾಳೋ ಇವನು ಹಾಗೆ ಹೇಳ್ತಾರೆ. ದಯವಿಟ್ಟು ಇದನ್ನು ನೀವು ತಿನ್ನಲಕ್ಕೆ ಹೋಗಬಾರದು, ನಿಮ್ಮನ್ನು ಏನು ಬೇಕಾದ್ರೂ ಕೇಳ್ಕೊತೇನೆ ಅಂತ ಹೇಳಿದರೆ ಅದೆಲ್ಲ ಸಾಧ್ಯ ಇಲ್ಲ ಅಂತೇಳಿ ವಿಷಯ ತಗೊಂಡು ಓಡೋಗ್ಬಿಟ್ಟಿರುತ್ತೆ. ಅಲ್ಲಿಂದ ಬಿಡಲಿಲ್ಲ, ಅಂತ ಹೊತ್ತಿನಲ್ಲೂ ಕೂಡ ಓಡೋ ಶಕ್ತಿ ಬಂತ ಅಂತ ಕೇಳಿದರೆ ಮನುಷ್ಯನ ಜೀವನದ ಆಸೆ ಏನು ಬೇಕಾದ್ರೂ ಮಾಡುತ್ತಂತೆ. ತಗೊಂಡು ಹೋಗಿಬಿಟ್ರಂತ ಅವನು ದುಃಖ ಪಡ್ತಾನೆ ಪಾಪ. ಅವನು ಓಡ್ಬೋದಾಗಿತ್ತು ಹಿಂದೆ, ಅವನ ಸಂಕಷ್ಟ ನೋಡ್ತಾನೆ, ಏನು ಪರಿಹಾರ ಮಾಡೋ ಸ್ಥಿತಿಯಲ್ಲಿ ಅವನಿಲ್ಲ. ದೇವರೇ ಎಂಥ ಪರಿಸ್ಥಿತಿ ಬಂತಲ್ಲ ಅಂತ ದುಃಖಪಟ್ಟನಂತೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ದುಃಖದಲ್ಲಿ ಜೀವನ ಹೇಗೆ ಸಾಗಿಸ್ಬೋದು. ಇಂಥ ಸಮಸ್ಯೆ ದೇವರಾಣಿ ನಮ್ಮ ಯಾರಿಗೂ ಇಂಥ ಸಮಸ್ಯೆ ಇಲ್ಲ. ಆದರೆ ಮನುಷ್ಯ ಧರ್ಮ ಬಿಟ್ಟು ಆಗಿಬಿಟ್ಟಿದೆ ಈಗಾಗಲೇ. ಅದು ನಿಜವಾದ ಸಮಸ್ಯೆ ಇತ್ತವರಿಗೆ ಧರ್ಮ ಬಿಡಲಿಕ್ಕೆ ಪ್ರಯತ್ನ ಪಟ್ಟರು. ಇವತ್ತು ಉದ್ದೇಶಪೂರ್ವಕ ಧರ್ಮ ಬಿಡ್ತಾರೆ ಮನುಷ್ಯ, ಏನು ಆಪತ್ಕಾಲ ಇರೋದಿಲ್ಲ, ಸುಮ್ಮನೆ ಧರ್ಮ ಬಿಡ್ತಾ ಕೂತಿರ್ತಾನೆ. ಎಷ್ಟು ಯೋಚನೆ ಮಾಡಿ, ತುಂಬ ಆಪತ್ಕಾಲದಲ್ಲಿ ಏಕಾಸ್ತಿ ಏನಾದ್ರು ತಗೊಳ್ಬೋದು ಶಾಸ್ತ್ರ ಹೇಳುತ್ತೆ. ನಿತ್ಯ ಆಪತ್ತೆ ತಿನ್ಕೋತ ಬೆಳಗ್ಗೆ ಎತ್ತಷ್ಟು ಆಪತ್ ಶುರುವಾಗುತ್ತೆ ಅವನಿಗೆ. ಮಾವಲಿಗಿಂತ ಬೇಗನೆ ತಲೆ ಶುರು ಮಾಡಿಬಿಡ್ತಾನೆ. ಏಕಾಸ್ತಿ ಅಂತ ಹೇಳಿದ್ರೆ ಇನ್ನೂ ಜಾಸ್ತಿ ತಗೊಂಡ್ಬಿಡ್ತಾನೆ, ಅದು ಸಮಸ್ಯೆ. ಏಕಾಸ್ತಿ ಇವತ್ತು ಅದಕ್ಕೆ ಗೊತ್ತೇ ಇದ್ದಿಲ್ಲ ನನಗೆಂತ ಜಾಸ್ತಿ ತಗೊಳ್ತಾ ಇದೆ ಹೊರತು ದೊಡ್ಡ ಪಶ್ಚಾತ್ತಾಪ ಕೂಡ ಪಡೋದಿಲ್ಲ. ಇಂಥವ್ರ ಕಥೆ ಕೇಳಿದಾಗ ನಮ್ಮ ಜೀವನದಲ್ಲಿ ಒಳ್ಳೆ ಶ್ರದ್ಧೆ ಬರುತ್ತದೆ. ಇಂಥ ಕಥೆ ರಾಘವೇಂದ್ರ ಸ್ವಾಮಿಗಳಂಥವ್ರು ಜಿಬುರುವಿನಲ್ಲಿ ಹೇಳಿದ್ದೇನೆ. ವಾರಕ್ಕೆ ಒಪ್ಪೋ 60 ಊಟ ಮಾಡಿಕೊಂಡು ಅವರು ಎಷ್ಟು ಮೇಲಿದ್ದಾರೆ ಇವತ್ತೊಂದು ಗೊತ್ತಾಗಿಬಿಟ್ರೆ ಆಗ ನಮಗೆ ಎಂಥ ಉನ್ನತವಾದಂಥ ಧ್ಯೇಯ ಜ್ಞಾನ ಅವರಿಗಿತ್ತು. ಅದರ ಫಲಿತಾಂಶ ಪೂಜ್ಯಾಯ ಅನ್ನೋ ಹೆಸರು ಅವರಿಗೆ, ಆ ಹೆಸರು ಅಂಟುಕೊಂಡು ಬಂದುಬಿಟ್ರಂತ ಹೆಸರಾಯಿತು. ಅವ್ರು ತಗೊಂಡು ಹೊರಟ್ರಂತೆ. ಹೊರಟವರೇ ಅಂಥ ಹೊತ್ತಲ್ಲಿ ವಿವೇಕ ಅವರನ್ನು ಬಿಟ್ಟಿಲ್ಲ, ನಾನೊಬ್ಬನೇ ತಿನ್ನಬಾರದು, ಒಬ್ಬನೇ ಪಾಪ ಹೆಂಡತಿ ಮಕ್ಕಳು ಸಾಯ್ತಾ ಇದ್ದಾರೆ ಅಂತ ಹೇಳಿ ಅಲ್ಲಿ ಹೋದರಂತೆ. ಎಲ್ಲ ಹಂಚಿಕೊಂಡು ತಿನ್ನಬೇಕು ಅಂತ ಹೆಂಡತಿ ಮಕ್ಕಳು ಹೋದರಂತೆ. ಅವರೆಲ್ಲ ಕಾಯ್ಕೊಂಡು ಕೂತಿದ್ರಂತೆ. ಆಮೇಲೆ ಅದನ್ನು ಬೇಯಿಸ್ಬೇಕಲ್ಲ, ಒಂದು ಅಡಿಗೆ ಆಗಬೇಕಲ್ಲ, ಅದರಿಂದ ನಾಯ ಮಾಂಸದ ಅಡಿಗೆ ಆಗಬೇಕು ಲೆಕ್ಕ ಹಾಕಿ ವಿಶ್ವಾಮಿತ್ರರ ಕೈಯಲ್ಲಿ ಅದಾಗಬೇಕು ಅಂದರೆ ಎಂಥ ಕಾಲ ಬರಬಹುದು ಮನುಷ್ಯನಿಗೆ ಅನ್ನೋದನ್ನು ನಾವು ಯೋಚನೆ ಮಾಡಬಹುದು. ನಿಧಾನವಾಗಿ ಬೇಲಕ್ಕಿಟ್ರಂತೆ, ಅಡಿಗೆ ತಯಾರು ಮಾಡಿದರು, ತಯಾರು ಇನ್ನೇನು ಬಡಿಸ್ಕೋಬೇಕು. ಆಗ ಅವ್ರಿಗೆ ಅನ್ನಿಸ್ತಂತೆ, ಛೇ ಎಂಥ ಅನ್ಯಾಯ, ನಾವು ಶಾಸ್ತ್ರ ಹೇಳುತ್ತದೆ ಏನು ಸಿಕ್ಕರೂ ದೇವತೆಗಳಿಗೆ ಕೊಡದೆ ತಿನ್ನಬಾರದು ಶಾಸ್ತ್ರ ಹೇಳುತ್ತದೆ. ತೈರ್ದತ್ತಾನ ಅಪ್ರದಾಯೇಭ್ಯೋ ಯೋ ಹುಂಕ್ತೆ ಸ್ತೇನ ಏವ ಸಹ, ಭಗವದ್ಗೀತೆ ಮಾತದು. ಅದೆಂಥ ಪದಾರ್ಥವೇ ತಿನ್ನಲಿ, ಮೊದಲು ಕೆಟ್ಟ ಪದಾರ್ಥ ತಿನ್ನಬಾರದು. ಆ ತಿನ್ನೋ ಪದಾರ್ಥ ಯಾವುದೇ ಆಗಿದ್ರೂ ಕೂಡ ಪಂಚಮಹಾಯಜ್ಞ ಮಾಡದೆ ತಿನ್ನಬಾರದು. ದೇವತೆಗಳಿಗೆ ಋಷಿಗಳಿಗೆ ದೇವತೆಗಳಿಗೆ ಕೊಡೋದು ವೈಶ್ವದೇವ ದೇವಯಜ್ಞ, ಋಷಿಗಳಿಗೆ ಕೊಡತಕ್ಕಂಥ ತರ್ಪಣಾದಿಗಳು ಬ್ರಹ್ಮಯಜ್ಞ, ಆಮೇಲೆ ಪಿತೃಗಳಿಗೆ ಮಾಡತಕ್ಕಂಥ ಶ್ರಾದ್ದಾದಿಗಳು ಪಿತೃಯಜ್ಞ, ಆಮೇಲೆ ಅತಿಥಿ ದೇವೋ ಇತ್ಯಾದಿಗಳೆಲ್ಲ ಅತಿ ಮನುಷ್ಯ ಯಜ್ಞ. ಅವು ಇನ್ನು ಭೂತಬಲಿ ಐದನ್ನು ಮಾಡದೇನೆ ಮನುಷ್ಯ ತಿನ್ನಬಾರದು ಅಂತ ಶಾಸ್ತ್ರ ಹೇಳ್ತಾ ಇದೆ. ನಾನು ಧರ್ಮ ತಪ್ಪಿಟ್ಟು ಬಿಡ್ತಾ ಇದ್ನಲ್ಲ, ಅವ್ರು ನೋಡಿ ಈ ವಿಷಯದಲ್ಲಿ ಇಂಥ ಹೊತ್ತ ಧರ್ಮ ಪ್ರಜ್ಞೆ ಜೊತೆಗೆ ಈ ನಾಯಿ ಮಾಂಸ ನೈವೇದ್ಯ ಆಗಬೇಕು. ಅದಕ್ಕೀಗ ನಾಯಿ ಮಾಂಸ ನೈವೇದ್ಯ ಮಾಡಬೇಕು, ಅದನ್ನ ವೈಶ್ವೇವ ಮಾಡಬೇಕು, ಆಮೇಲೆ ತಿನ್ನಬೇಕು ಅಂತ ಹೇಳಿ ದೇವರ ನೈವೇದ್ಯ ಶುರು ಮಾಡಿದ್ರಂತ. ಇದು ಆಶ್ಚರ್ಯ. ಇನ್ನು ಎಷ್ಟೋ ಜನ ಕೇಳ್ತಿರ್ತಾರೆ, ಸ್ವಾಮಿ ಇದನ್ನು ಮಾಡ್ತೀವಿ ಅನ್ನೋದು ನೈವೇದ್ಯ ಮಾಡಬಹುದಾ ಅಂತ ಕೇಳಿದರೆ ಅದು ಮೊದಲು ಮಾಡಬೇಡಿ, ತಿನ್ನಲಿಕ್ಕೆ ಹೋಗಬೇಡಿ, ಅನಿವಾರ್ಯವಾಯಿತು ಅದನ್ನೇ ನೈವೇದ್ಯ ಮಾಡಿ, ಬೇರೆ ದಾರಿ ಇಲ್ಲ ಅಂತ ಹೇಳ್ತಾರೆ. ವಿಶ್ವಾಮಿತ್ರರ ಕಥೆ ಕೇಳಿದ ಮೇಲೆ ನೈವೇದ್ಯಕ್ಕೆ ಅಯೋಗ್ಯ ಪದಾರ್ಥ ಅಂತ ಸಿಗೋದು, ನಾವು ತಿಂತೇವೆ ಅಂದ ಮೇಲೆ ದೇವರು ಕೊಡದೆ ತಿನ್ನಾಗಿಲ್ಲ. ಅದನ್ನು ನಾವು ತಿಂತೇವೆ ಅಂದರೆ ದೇವರು ಕೊಟ್ಟಮೇಲೆಷ್ಟೇ ತಿನ್ನಲಿಕ್ಕೆ ಅರ್ಹತೆ ಬರೋದರಿಂದ ಮಾಡಬೇಕು. ಅಷ್ಟೆಲ್ಲ ಮಾಡಿ ಇನ್ನೇನು ದೇವತೆಗಳಿಗೆಲ್ಲ ವಯಸ್ಸೇವರ ಕಾಲ ಮಂತ್ರ ಹಿಡ್ಕೊಂಡು ಕೊಡ್ತಾ ಇದ್ದಾರೆ. ಆಮೇಲೆ ಬಳಸ್ಕೋಬೇಕಿನ್ನ ತಿನ್ನಲಿಕ್ಕೆ ಅಂತೇಳಿ ಏನು ಮ್ಯಾಜಿಕ್ ಆಯ್ತು. ಇಲ್ಲಿವರೆಗೆ ಜನ ಕೇಳಿಬಿಟ್ಟಿರ್ತಾರೆ ಅಷ್ಟೇ, ಮುಂದೆ ಕೇಳಿಲ್ಲ. ಇದು ಅವ್ರದ್ದು ಹೊಡೆದಾಗಿ ತಿಂದಾಕ್ಬಿಟ್ರು ಬಿಡಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಅಲ್ಲಿ ಒಂದು ಪವಾಡ ನಡೆದೋಯ್ತು, ಇನ್ನೇನು ಬಡಿಸ್ಕೊಂಡು ತಿನ್ನಲಿಕ್ಕೆ ಅಂತ ಕೈ ಹಾಕ್ಲಿಕ್ಕೆ ಹೋಗ್ತಾರೆ. ಜೋರು ಮಳೆ ಶುರುವ ಇಂದ್ರದೇವರು ನೋಡಿದ್ರಂತೆ ಈ ಬ್ರಾಹ್ಮಣ ಕುಲಿಗಟ್ಟು ಹೋಗ್ತಾರೆ, ಈ ಬ್ರಾಹ್ಮಣನ ರಥ ಹೋಗಿಬಿಡುತ್ತೆ, ಇಂಥ ಋಷಿಗಳ ಕೈ ನಾವು ಬಿಡಬಾರದು ಅಂತೇಳಿ ದಬ ದಬ ಮಳೆ ಶುರುವಾಯ್ತಂತೆ. ಅವತ್ತು ಸುರಿದ ಮಳೆ ಪೂರ್ತಿ ದುರ್ಭಿಕ್ಷ ನಾಶ ಮಾಡಿ ಹಾಕಿಬಿಡ್ತು. ಅಷ್ಟು ನೀರು ಬಂತು. ಶಾಸ್ತ್ರ ಹೇಳ್ತು ನೀರು ಕುಡಿದ್ರೆ ಆಹಾರ ಇಲ್ವೇನೋ, ಅದನ್ನು ಬಿಟ್ಟರೆ ನೀರು ಕುಡಿದ್ರು, ಬದ್ದು ಬದಿ ಬದಿಗೆ ಬಿಟ್ಟು ಬೆಳೆ ಬಂದು ಮಳೆ ಎಲ್ಲ ಶುರುವಾಯಿತು. ಧರ್ಮ ಬಿಡೋ ಪ್ರಸಂಗ ಬರಲೇ ಇಲ್ಲ ಅವರಿಗೆ. ಇಷ್ಟೆಲ್ಲ ಕೇಳಿದ್ರು ನಾಯಿ ಮಾಂಸ ತಿಂದರು ಅಂತ ಕಥೆ ಎಲ್ಲ ಹಬ್ಬಿಸಿಬಿಟ್ಟಿದ್ದಾರೆ ಎಲ್ಲ ಕಡೆ ಕಥೆನ. ಎಲ್ಲ ಕಡೆ ಜನ ಕೇಳಿರೋ ಕಥೆ ಪುರಾಣ ಪುಣ್ಯ ಕಥೆ ಜನ ಕೇಳಿರೋದಿಲ್ಲ. ಕೇಳಿದ್ರೆ ಇಂಥ ಮಾತ್ರ ಕೇಳಿರ್ತಾರೆ ಅಷ್ಟೇ. ಅವ್ರೇನು ತಪ್ಪು ಮಾಡಿ, ಯಾರ್ಯಾರು ಋಷಿ ಏನು ತಪ್ಪು ಮಾಡಿದ್ರು, ಯಾವ್ಯಾವ ದೇವ್ರು ಏನು ತಪ್ಪು ಮಾಡಿ ಲಿಸ್ಟ್ ಮಾಡ್ಕೊಂಡಿರ್ತಾರೆ, ಅದು ಹೋಲಿಸ್ತಾರೆ. ಅವರೇ ಮಾಡಿದ ನಮ್ದೇನು ಅಂತ ಶುರು ಮಾಡ್ತಾರೆ. ಇಷ್ಟೇ ಜನ ತಿಳ್ಕೊಂಡಿರೋದು. ಪುರಾಣ ಪುಣ್ಯ ಕಥೆಗಳು ಲಾಭ ಪಡೆದಿರೋದ್ರಂದ್ರೆ ಲಾಭ ಪಡೆದಿರೋದಲ್ಲ, ದುರ್ಲಾಭ ಅಂತ ಹೇಳ್ತಾವಲ್ಲ, ಹಾಕಿ ಅಂಡ್ಯೂ ಅಡ್ವಾಂಟೇಜ್ ತಗೊಳ್ಳೋ ಪೂರ್ತಿ ನಾವು ಪುರಾಣ ಪುಣ್ಯ ಕಣ್ಣೆ ಕೇಳಿರ್ತಾರೆ. ಮುಂದೇನಾಯ್ತು ಗೊತ್ತಿಲ್ಲ, ಅವರದ್ದು ಏನು ತಿನ್ನ ಪ್ರಸಂಗ ಬರಲಿಲ್ಲ. ಆ ಕ್ಷಣದಲ್ಲಿ ಮಳೆ ಜೋರಾಗಿ ಸುರಿದು ನಿಶ್ಚಿತ ಅದೆಲ್ಲ ಹೊಡ್ಕೊಂಡು ಹೋಯ್ತು ಆ ಕಡೆಗೆ. ತಿನ್ನೋ ಸ್ಥಿತಿಯಲ್ಲಿ ಅವರಿರಲೂ ಇಲ್ಲ, ತಿನ್ನಬೇಕು ಪ್ರಸಂಗನೂ ಬರಲಿಲ್ಲ. ಮುಂದೆ ನೀರು ಕುಡಿದ್ರು, ಬೇಕಾಷ್ಟು ಬಂತು, ಬೆಳೆ ಬಂತು, ಎಲ್ಲ ಸರಿಗೋಯ್ತು, ಯೋಚನೆ ಇಲ್ಲ. ಧ್ರುವರಾಜ ಬರೀ ನೀರು ಕುಡ್ಕೊಂಡೇ ತಿಂಗಳಗಟ್ಟಲೆ ವಾಸ ಮಾಡಿದ್ದಾನೆ. ಇವತ್ತು ಗಾಳಿ ಹಾವುಗಳು ಬರೀ ಗಾಳಿ ಕುಡ್ಕೊಂಡೆ ವರ್ಷಗಟ್ಟಲೆ ಬದುಕತ್ತೆ. ಅಂದಮೇಲೆ ಆ ಋಷಿಗಳು ಅದೆಲ್ಲ ದಾಟಿ ಬಂದಿದ್ರು, ಪಾಪ ಅನಿವಾರ್ಯವಾದ ಸ್ಥಿತಿ ರೀಚ್ ಆಗಿದ್ರು. ಆ ಸ್ಥಿತಿ ಪರಮಾತ್ಮ ಸಾಲ್ವ್ ಮಾಡಿಬಿಡ್ತಾರೆ. ಇದರ ಅರ್ಥ ಏನಾಯ್ತು? ಈಗ ಪರಮಾಪತ್ಕಾಲ ಬದವರಿಗೂ ಕೂಡ ಕೆಟ್ಟ ಪದಾರ್ಥ ತಿನ್ನಕ್ಕೆ ಹೋಗಬೇಡಿ. ಫಸ್ಟ್ ತುಂಬಾ ಆಪತ್ ಬರದ ಹೊರತು ಕೂಡ ಎಂದೂ ಕೂಡ ನಿಷಿದ್ಧ ಪದಾರ್ಥ ತಿನ್ನಕ್ಕೆ ಹೋಗಬೇಡಿ. ಮತ್ತು ಹೊರಗೇನೆ ತಿನ್ನಬೇಡಿ, ತೀರ ಆಪತ್ ಬರದ ತಿನ್ನಕ್ಕೆ ಹೋಗಬೇಡಿ. ಅದರಲ್ಲೂ ಕೂಡ ನಿಷಿದ್ಧ ಪದಾರ್ಥ ಏನ್ ಮಾಡಿ ತಿನ್ಬೇಡ. ಆಯ್ತು, ಆಫೀಸ್ಗೆ ಹೋಗ್ತೇವೆ, ಅಲ್ಲಿ ಊಟದ ತಗೊಂಡು ಹೋಗ್ಬೇಕಾ ಇವನು? ಈರುಳ್ಳಿ ಹುಣಿನ ಹೋಗ್ಬೇಕು ಅಲ್ಲಿಗೂ ಕೂಡ ಬರೀ ಹಣ್ಣು ಇದ್ರೆ ಆಗೋದಿಲ್ಲ ಇವನಿಗೆ, ಇಲ್ಲ ಅದೇ ಆಗ್ಬೇಕು ಇವರಿಗೆ. ಅದು ಬರೀ ಇವತ್ತು ಅದೇ ತಿಮ್ಮದಿಲ್ಲ, ಎಕ್ಸ್ಚೇಂಜ್ ಮಾಡ್ಕೊಂಡ್ಬಿಡ್ತಾರೆ ಅವ್ರ ಊಟ ಎಲ್ಲ ಎಕ್ಸ್ಚೇಂಜ್ ಅಲ್ಲಿ ತಂದು ಎಲ್ಲ ಟೇಬಲ್ ಇಟ್ಕೊಂಡ್ಬಿಟ್ಟು ತಿಂತಾ ಕೂತ್ ಬಿಡ್ತಾರೆ. ಯಾರೇನ್ ಮಾಡಿ ನೋಡೋದೇ ಇಲ್ಲ. ಅದು ಒಂದು ಅಸ್ಮಾತ್ ನೋಡಿಬಿಟ್ರೆ ಯಾವುದೇ ಕಾಲದ ಮನುಷ್ಯ ಇದ್ದಾಗ ಲೆಕ್ಕ, ಇನ್ನು ಮಾಡರ್ನ್ ಥಿಂಕಿಂಗೇ ಇಲ್ಲ. ಅದು ಬೇರೆ, ಜೊತೆಗೆ ಇವನು ಬುದ್ಧಿಜೀವಿನೇ ಇವರು, ಯಾವನು ಬುದ್ಧಿವಂತನಲ್ಲ ಇವನು, ಇವನು ಹೊಂದ್ಕೊಂಡು ಹೋಗೋದೇ ಗೊತ್ತಿಲ್ಲ ಅಂತ ತಿಳ್ಕೊಂಡ್ಬಿಡ್ತಾರೆ. ಆರೋಗ್ಯದ ಪ್ರಶ್ನೆ ಅದು, ಆರೋಗ್ಯದ ಪ್ರಶ್ನೆ, ದೇಹದ ಪ್ರಶ್ನೆ. ಕೋಟಿ ಕೋಟಿ ಜನ್ಮಗಳ ಫಲದಿಂದ ಬಂದಿರೋ ಜನ್ಮವನ್ನ ಏನೋ ತಿಂದು ಹಾಳು ಮಾಡ್ಕೋಬೇಕಾ ಮನುಷ್ಯ? ಆ ಎಚ್ಚರ ಯಾರಿಗಿದೆ ಇವತ್ತು? ಇವನು ಎಜುಕೇಟ್ ಮಾಡಬಹುದು ಆಕ್ಚುಲಿ. ಗೊತ್ತೇನಾದರೂ ಒಂದು ಇದರೊಳಗೆ ತಿಳಿದವನಿದ್ರೆ, ಒಂದು ಆಫೀಸಿನಲ್ಲಿ ಉಳಿದವರು ಒಳ್ಳೆಯವರು ಮಾಡೋ ಚಾನ್ಸ್ ಇದೆ. ಅದು ತಾನೂ ಕೆಟ್ಟೋಗ್ಬಿಡ್ತಾನೆ ಹೊರತು ಒಳ್ಳೆ ಅವ್ರೇನ್ ಮಾಡ್ತಾರೆ, ಇವನೇ ಕಟ್ಟಬೇಕು, ನಮ್ದೇ ಇರೋದು ಇನ್ನೂ ಕಟ್ಬಿಡ್ತಾರೆ ಅವರು. ಆ ಥರ ಆಗ್ತದೆ. ಆ ರೀತಿ ಮಾಡಬಾರ್ದು. ಇವತ್ತು ಎಷ್ಟೋ ಸತ್ತು ಹೇಳಿದ್ದೇನೆ ಮೀಟಿಂಗ್ಗಳಲ್ಲೆಲ್ಲ, ಯಾವ ಸ್ಥಿತಿ ಬರೋಷ್ಟು ತಿನ್ನಕ್ಕೆ ಹೋಗಿದ್ದಾನೆ ಅಂದರೆ, ಯಾವುದೋ ಪದಾರ್ಥ ಅರ್ಧ ತಿಂತಾನೆ ಇಡ್ತಾನೆ, ಇನ್ನು ಅರ್ಧ ತಿನ್ನು ಮತ್ತೆ ಇಡ್ತೀನಿ, ಇನ್ನು ಅರ್ಧ ತಿಂತಾನೆ. ಯಾವ ಪಶುಗಳು ಕೂಡ ಈ ರೀತಿ ಮಾಡೋ ಚಾನ್ಸಸ್ ಇಲ್ಲ. ಈ ರೀತಿ ಹೊಂದಾಣಿಕೆ ಅಂದ್ರೆ ಇದೇನು ಅರ್ಥ? ಸರ್ವಥ ಸಾಧ್ಯ. ರೋಗನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡಾಗುತ್ತದೆ ಹೊರತು ಅದು ನಿಜ ಆಹಾರ ಡಿಸ್ಟ್ರಿಬ್ಯೂಷನ್ ಅಲ್ಲ. ರೋಗಗಳನ್ನು ಹಂಚಿಕೊಂಡು ತಿಂದಾಗತ್ತೆ ಹೊರತು ಬೇರೆ ಅಲ್ಲ. ಕೊಡ್ಲಕ್ಕೆ ಅವರು ಒಪ್ಪಬಾರದು, ತಿನ್ನಕ್ಕೆ ಇವರು ತಯಾರಾಗಬಾರದು. ಇದು ಆ ಜಾತಿಗಿತ್ತೆ ಪ್ರಶ್ನೆ ಅಲ್ಲ, ಇದು ಎಲ್ಲ ಮನುಷ್ಯರಿಗೆ ಸಂಬಂಧಪಟ್ಟಂತ ಪ್ರಶ್ನೆ ಇದೆ. ಮನುಷ್ಯ ಎಲ್ಲರೂ ಬದುಕಬೇಕು, ಸರ್ವೇ ಜನಾಹ ಸುಖಿನೋ ಭವಂತು. ಆದ್ದರಿಂದ ಯಾರೂ ಕೂಡ ಶುದ್ಧವಾದ ಆಹಾರವನ್ನು ಯಾಕೆ ತಿನ್ನಬಾರದು, ಆ ಪ್ರಶ್ನೆನೇ ಇಲ್ಲ ಮನುಷ್ಯನಿಗೆ. ನಿಜವಾದ ಅರ್ಥದಲ್ಲಿ ಸ್ವಲ್ಪ ಪುರುಷ ಯೋಚನೆ ಮಾಡಿದರೆ ಅಂತ ಆಪತ್ಕಾಲ ಬಂದಾಗ ಒಂದೊಂದೇ ಸ್ಟೆಪ್ ತಗೊಂಡು ಹೋಗೋದಲ್ಲ. ಬರೀ ಹಣ್ಣು ಯಾಕೆ ಕೊಯ್ಯಬಾರ್ದು, ಬರೀ ನೀರು ಯಾಕೆ ಕುಡಿಬಾರ್ದು, ಅದೆಲ್ಲ ಇಲ್ಲ. ವಿಶ್ವಾಮಿತ್ರರ ಜೀವನದ ಕೊನೆಯ ಹಂತ ಆ ಹೊತ್ತಲ್ಲಿ ತಿನ್ನಕ್ಕೆ ಅಂತ ಹೊರಟ್ರೆ ಅವ ತಿಂದ್ರ ಇಲ್ಲ, ದೇವರು ಸಾಲ್ವ್ ಮಾಡ್ತಾರೆ. ನಿಮ್ಮನ್ನು ಆಪತ್ತು ಬರದಂತೆ ಮಾಡಿಬಿಡ್ತಾನೆ ದೇವರು. ಅದು ಭಾರಿ ವಿಶೇಷ. ತುಂಬಾ ಆಪತ್ತು ಬಂದಾಗ ಭಾರಿ ಕೆಟ್ಟದನ್ನು ತಿನ್ನಿ ಅಂತ ಶಾಸ್ತ್ರ ಹೇಳಿತು. ಯಾತಕ್ಕೆ ಅಂದ್ರೆ ತಿನ್ನಕ್ಕೆ ನಾವು ಬಿಡೋದಿಲ್ಲ, ಒಳ್ಳೇದು ಮಾಡೇ ಮಾಡ್ತೀವಿ ಅಂತ ಹೇಳೋದಕ್ಕೋಸ್ಕರ. ಇದು ತಾತ್ಪರ್ಯ ಆಯ್ತು. ಅರ್ಥ ಮಾಡಿಕೊಂಡ್ರೆ ಡಾಕ್ಟರ್ ಔಷಧಿ ಕೊಟ್ಟು ಕಾಯ್ತಾ ಕೂತಿರ್ತಾರೆ, ಹೆಚ್ಚು ಕಡಿಮೆ ಆದರೆ ತಕ್ಷಣ ಇದು ಮಾಡಬೇಕು ಅಂತ ಹೇಳಿ ಸ್ವಲ್ಪ ಕಾಯಿ ಸಾವೇಳಿ ಬಿಡ್ತಾರೆ. ಹೆಚ್ಚಿಗೆ ರಿಯಾಕ್ಷನ್ ಏನಾದ್ರೂ ಆಗಿಬಿಟ್ರೆ ಕಷ್ಟ ಅಂತ ಯೋಚನೆ ಮಾಡ್ತಿರ್ತಾರೆ. ಈ ಡಾಕ್ಟರ್ಗೆ ಎಷ್ಟು ಜವಾಬ್ದಾರಿ ಇರಬೇಕಾದ್ರೆ, ದೇವತೆಗೆ ಎಷ್ಟು ಜವಾಬ್ದಾರಿ ಇರ್ತದೆ? ಅವರನ್ನು ನಂಬಿ ನಾವು ಬದುಕ್ತಾ ಇರಬೇಕಾದ್ರೆ, ದೇವತೆಗಳನ್ನ ನಂಬಿ ನಾವು ಬದುಕ್ತಾ ಇರಬೇಕಾದ್ರೆ ಅವರು ನಮ್ಮನ್ನು ಕೈ ಬಿಡ್ತಾರಾ? ಸಾಧ್ಯನೇ ಇಲ್ಲ. ಅಂತ ಆಪತ್ತು ಬರದಂತೆ ಫಸ್ಟ್ ನೋಡ್ಕೋತಾರೆ. ಕೆಲ ಆಪತ್ತು ಪರೀಕ್ಷೆಗೆ ಅಂತ ಆಪತ್ತು ಕೊಡ್ತಾರೆ. ಅದೇ ನಾವು ಸೋಲಬಾರದು, ಗೆಲ್ಲಬೇಕಲ್ಲಿ. ಅಲ್ಲಿ ಗೆದ್ರೆ ಮಾತ್ರ ಎಂದು ಅಮಂಗಳವಾಗೋದಿಲ್ಲ. ವಿಶ್ವಾಮಿತ್ರರ ಜೀವನ ಯಶಸ್ವಿಯಾಯಿತು. ಅವರು ಗಾಯತ್ರಿ ಮಂತ್ರ ದ್ರಷ್ಟಾರನ್ನ ರುಜುವಾತು ಮಾಡಿಕೊಂಡ್ರು ಅಂತ ಅವರ ಕಥೆ ಕೇಳಿದಾಗ ಪ್ರತಿನಿತ್ಯ ನಿಮಗೆ ಕಥೆ ನೆನಪಾಗ್ತದೆ. ಗಾಯತ್ರಿ ಮಂತ್ರ ಹೇಳಬೇಕಾದ್ರೆ ವಿಶ್ವಾಮಿತ್ರ ವಿಷಯ ಅಂದ್ರೆ ನೆನಪಾಗ್ತದೆ. ಅವರ ಆಪತ್ತಿನ ಪರಿಸ್ಥಿತಿ ಅರ್ಥವಾಗ್ತದೆ. ಆಗಲೂ ಅವರು ಎಷ್ಟು ಧರ್ಮದವಾಗಿ ಎಚ್ಚರಿಕೆ ವಹಿಸಿದ್ರು ಅಂತ ಗೊತ್ತಾಗ್ತದೆ. ಮುಂದೆ ದೇವರು ಅವರನ್ನು ಕಾಪಾಡದಾದ ಗೊತ್ತಾಗೋದ್ರಿಂದ ಆ ಹೊತ್ತಿನಲ್ಲೂ ಅವರು ದೇವ್ರ ಪೂಜೆ ಕಾನ್ಸೆಪ್ಟ್ ಬಿಡಲಿಲ್ಲ, ವೈಶ್ಯದೇವಾದಿಗಳ ಕಾನ್ಸೆಪ್ಟ್ ಬಿಡಲಿಲ್ಲ ಅಂತ ಗೊತ್ತಾದರೆ ಧರ್ಮ ಪ್ರಜ್ಞೆಯ ಮುಖ ಎಷ್ಟು ಎಚ್ಚರಿಂದ ಇರ್ತಾರೆ. ಇವತ್ತು ಕೂಡ ಹನ್ನೊಂದು ಮುದುಕರಿರ್ತಾರೆ, ಪಾಪ ಮುದುಕಿಯರಿರ್ತಾರೆ, 89 ವರ್ಷ ಎಲ್ಲೋ ಎಕ್ಸೆಪ್ಷನ್ಸ್ ಕೆಲವರು ಸಿಗ್ತಿರ್ತಾರೆ. ಜನ್ಮಪೂರ್ತಿ ಅವರು ಏಕಾಶವಾಸ ಮಾಡ್ಕೊಂಡು ಬಂದಿರ್ತಾರೆ. ಅವ್ರ ಮಕ್ಕಳನ್ನ ಕರೆದು ಹೇಳ್ತಾರೆ, ನೋಡು ಏಕಾಶ ದಿವಸ ಏನಾದರೂ ನಾನು ಎಚ್ಚರ ತಪ್ಪೋಗಿಬಿಟ್ಟಿರ್ತೇನೆ, ಸಾಯ ಸ್ಥಿತಿಯಲ್ಲಿ ಇರ್ತೇನೆ, ನೀರಿಗೆ ಹಾಕಿಬಿಡ್ಬೇಡ್ರಿ ಮತ್ತೆ ಅಂತ ಹೇಳಿರ್ತಾರೆ. ಪಾಪ ಅಷ್ಟು ಸಂಸ್ಕಾರ ಅವರಿಗಿರುತ್ತೆ. ಈಗ ಹೇಗೂ ಸಾಯ್ತೇವೆ, ನೀರು ಹಾಕಿ ನಾನು ರೊಕ್ಕ ಯಾಕೆ ಹಾಳು ಮಾಡ್ತೀರಿ ಅಂತ ಹೇಳ್ತಾರೆ. ಬದುಕಿದ್ರೆ ರಾಜಿಪಾರಣೆ ಮಾಡ್ತಾರೆ, ಇಲ್ಲದವ್ರು ಅವತ್ತು ಸತ್ತು ಹೇಗೂ ಸಾಯ್ಬೇಕಲ್ಲ. ಅಷ್ಟು ನೀರಿಂದ ದೇವರಾಣಿ ಬದುಕೋದಿಲ್ಲ, ರಥ ಕೆಡಿಸಬೇಡಿ. ಇಷ್ಟು ಎಚ್ಚರ ಇರೋ ಜನಗಳಿರ್ತಾರೆ ಅಂದ ಮೇಲೆ ಋಷಿಗಳು ಹೇಗಿರಬಹುದು ಲೆಕ್ಕ ಹಾಕಿ. ವಿಶ್ವಾಮಿತ್ರ ಮಗಳ ಕಥೆ ನಮ್ಮ ಜೀವನದಲ್ಲಿ ಎಂತ ಆಪತ್ಕಾಲ ಬಂದಾಗ ವಿತ್ ಇನ್ ದಿ ಲಿಮಿಟ್ಸ್ ನಾವು ಧರ್ಮ ಕಡಿಮೆ ಮಾಡಬಹುದೇ ಹೊರತು ಎಲ್ಲ ಧರ್ಮ ಬಿಡಲಿಕ್ಕೆ ಹೋಗಬಾರದು. ಎಲ್ಲ ಧರ್ಮ ಬಿಡ ಹೋಗುವ ಪ್ರಸಂಗ ಬಂದಾಗ ದೇವತೆಗಳು ನಮ್ಮ ಕೈ ಬಿಡೋದಿಲ್ಲ, ಉದ್ಧಾರ ಮಾಡಿಯೇ ಮಾಡ್ತಾರೆ. ನಮ್ಮ ಜೀವನದಲ್ಲಿ ಕಷ್ಟಗಳು ಕೊಡೋದು ಅಂದರೆ ಬೇರೆ ಅಲ್ಲ, ಒಳ್ಳೆಯವರಿಗೆ ಅದಕ್ಕೆ ಕಷ್ಟ ಕೊಡ್ತಾರೆ ಅಂತ ಜನರ ಪ್ರಶ್ನೆ ಇದು. ಅದು ಉತ್ತರ ಇಷ್ಟೇ, ಬುದ್ಧಿವಂತನೇ ಜಾಸ್ತಿ ಪರೀಕ್ಷೆ ಮಾಡೋದು ಯಾವಾಗಲೂ ಕೂಡ. ಇವತ್ತು ಇಂಟರ್ವ್ಯೂಗೆ ಹೋದ ಕಾಲಕ್ಕೆ ಗೊತ್ತಾಗ್ತಾರೆ, ಅವ್ನು ಪಾಸ್ ಕಾರ್ಡ್ ನೋಡ್ಬಿಡ್ತಾರೆ, ಜಾಸ್ತಿ ಪ್ರಶ್ನೆ ಕೇಳೋದಿಲ್ಲ, ಆದಷ್ಟು ಬೇಗ ಕಳಿಸ್ಬಿಡ್ತಾರೆ ಅವನನ್ನು. ಯಾಕೆ ಕೇಳಿದ್ರೆ ನಮ್ಮ ತಲೆ ಕೆಡಿಸ್ತಾರೆ ಅಂತ ಗೊತ್ತು, ಅವ್ರು ಉತ್ತರಕ್ಕೆ ಪ್ರಶ್ನೆ ಕೇಳಿದರೆ ಏನೇನೋ ಕೊಡ್ತಾರೆ ನಮ್ಮ ತಲೆನೇ ಕೆಟ್ಟೋಗುತ್ತೆ ಅಂತ ಗೊತ್ತು, ಅವ್ನ ಹೆಸರಿಗೆ ಸಿಗಲು ಕಳಿಸ್ಬಿಡ್ತಾರೆ ಆ ಕಡೆಗೆ. ಬುದ್ಧಿವಂತ ಬಂದಿರುತ್ತೆ, ಹೆಚ್ಚೊತ್ತು ಇಂಟರ್ವ್ಯೂ ಮಾಡ್ತಾರೆ ಅವನನ್ನು. ಯಾತಕ್ಕೆ? ಇವನೊಂದು ಉಪಯೋಗ ಆಗುತ್ತೆ ಸಂಸ್ಥೆಗೆ ನಾಳೆ. ಅರ್ಥ ಮಾಡಿಕೊಂಡ್ರೆ ನಾವು ಎಷ್ಟೋ ಜನ ನಮ್ಮ ಪ್ರಶ್ನೆ ದೊಡ್ಡ ಪ್ರಶ್ನೆ ಕೇಳಿಬಿಡ್ತೇವೆ, ನಮಗೆ ಅಂತ ಕಷ್ಟ ಕೊಡ್ಬೇಕಾ ದೇವರು ಅಂತ ಕೇಳಿದ್ರೆ, ನೋಡಯ್ಯ ದೇವರು ನಿಮ್ಗೆ ಇಷ್ಟಪಟ್ಟಿದ್ದಾನೆ, ಅದು ಪರೀಕ್ಷೆ ಮಾಡ್ತಿದ್ದಾನೆ ಅಂತ ಅರ್ಥ. ರಾಘವೇಂದ್ರ ಸ್ವಾಮಿ ಕೊಟ್ಟ ಕಷ್ಟ ನಮ್ಗೆ ಯಾರಿಗೂ ಕೊಟ್ಟಿಲ್ಲ, ಅವರಷ್ಟು ಮೇಲೆ ನಮ್ಮ ಯಾರೂ ಎತ್ತಿಲ್ಲ, ಇದು ಸಮಸ್ಯೆ ಅಂತ ಕೇಳಿದೆ. ಅಷ್ಟು ಕಷ್ಟ ಕೊಟ್ಟು ಅಷ್ಟು ಮೇಲೆ ಕೆತ್ತಿದ ಅವರನ್ನು ಪರೀಕ್ಷೆ ಮಾಡಿ ತೋರಿಸ್ತ, ಇಷ್ಟು ಕಷ್ಟ ಕೊಟ್ಟಿವಿ ಅವ್ರು ಧರ್ಮ ಬಿಡಲಿಲ್ಲ, ಅದಕ್ಕೆ ಮೇಲೆ ಇಟ್ಟಿದ್ದೇವೆ. ನಮ್ಮನ್ನು ಎತ್ತಿಂದು ಕೇಳಾಗಿಲ್ಲ, ಮೊದಲೇ ಧರ್ಮ ಬಿಟ್ಟಿರ್ತೀರಾದ್ದರಿಂದ ನಿಮಗೆ ಕೇಳ ಹಕ್ಕೇ ಬರೋದಿಲ್ಲ ಅಂತ. ನೀವು ಅರ್ಥ ಮಾಡಿಕೊಂಡ್ರೆ ದೊಡ್ಡವರ ಕಥೆ ಕೇಳಿದಾಗ ನಮ್ಮ ಜೀವನಕ್ಕೆ ಹೊಸ ಆದರ್ಶ ಸಿಗ್ತದೆ. ಅಂತ ಬಾಳನ ಬದುಕಲಿಕ್ಕಾಗೋದಿಲ್ಲ ಅಂತ ಗೊತ್ತಾದರೆ ವಿಶ್ವಾಮಿತ್ರ ಮುನಿಗಳ ಕಥೆ ಕೇಳಿದಾಗ ನಮ್ಮ ಜೀವನದಲ್ಲಿ ವಿಶ್ವಾಮಿತ್ರರ ಮಟ್ಟಕ್ಕೆ ಎಂದೂ ನಾವು ಇರಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾಗುತ್ತೆ. ವಿಶ್ವಾಮಿತ್ರ ಮುನಿಗಳ ಮಟ್ಟಕ್ಕೇನೆ ನಾವು ಎಂದೂ ಹೋಗಲಿಕ್ಕೆ ಸಾಧ್ಯ ಇಲ್ಲ ಅಂತ ಗೊತ್ತಾದರೆ ಆ ವಿಶ್ವಾಮಿತ್ರ ಮುನಿಗಳು ಆರಾಧನೆ ಮಾಡಿದಂತಹ ಭಗವಂತನ ಮಟ್ಟಕ್ಕೆ ಯಾರು ಹೋಗ್ತಾರೆ? ಮತ್ತೆ ನಾವೇ ದೇವರಂತ ಶಕ್ತಿ ಯಾರಿಗೆ ಅನ್ಕೊಳ್ಳೋಕೆ ಸಾಧ್ಯ ಉಂಟಾ? ಕನಸ್ಮಸಾರ ಯೋಚನೆ ಬರುತ್ತಾ? ಸಾಧ್ಯನೇ ಇಲ್ಲ. ವಿಶ್ವಾಮಿತ್ರ ಮುನಿಗಳ ಈ ಜೀವನದ ಹಿನ್ನೆಲೆಯಲ್ಲಿ ನಮಗೆ ಬರತಕ್ಕಂಥ ಆಪತ್ತು ಮೊದಲಾದವುಗಳ ವಿಶ್ಲೇಷಣೆಯನ್ನ ಅತ್ಯಂತ ಯಥಾರ್ಥವಾಗಿ ಮಾಡಿಕೊಡತಕ್ಕಂಥ ಅವಕಾಶ ನಮಗೆ ಸಿಕ್ಕುತ್ತೆ ಅಂತ ತಿಳ್ಕೊಂಡ ಮೇಲೆ ಧೈರ್ಯವಾಗಿ ಆಪತ್ತನ್ನು ಎದುರಿಸಬಹುದು. ನಾವು ಧೈರ್ಯವಾಗಿ ಆಪತ್ತನ್ನು ಎದುರಿಸಬಹುದು. ಮಹಾಭಾರತಾದಿಗಳನ್ನು ಕೇಳಿದಾಗ ನಮಗೆ ಸಂಕಟದ ಪ್ರಸಂಗದೊಳಗೆ ಅವು ಜ್ಞಾಪಕವಾಗಿ ಬಿಟ್ಟರೆ ನಮ್ಮ ಧರ್ಮ ಪ್ರಜ್ಞೆ ಜಾಗೃತವಾಗ್ತದೆ. ಧರ್ಮಪ್ರಜ್ಞೆ ಜಾಗೃತವಾಗಿ ಬಿಟ್ಟು ತಕ್ಷಣವೇನೆ ನಾವು ದೇವರನ್ನು ಹೆಚ್ಚು ನಂಬಿದರೆ ಆಪತ್ತು ಬರೋದಿಲ್ಲ ಅನ್ನೋ ವಿಶ್ವಾಸ ಬರೋದರಿಂದ ಅನನ್ಯಾಶ್ಚಿಂತ ಎಂತೋ ಮಾಂ ಯೇ ಜನಾ ಪರ್ಯುಪಾಸತೆ ತೇಷಾಂ ನಿತ್ಯಾಭಿಯುಕ್ತಾನಾಂ ಯೋಗಕ್ಷೇಮಂ ಮಹಾಮ್ಯಹಂ. ಆ ಮಾತಿನ ಅರ್ಥ ಗೊತ್ತಾಗ್ತದೆ. ವಿಶ್ವಾಮಿತ್ರ ಮುನಿಗಳನ್ನು ಧರ್ಮ ತಪ್ಪಲಿಕ್ಕೆ ದೇವರು ಬಿಡಲಿಲ್ಲ ಅಂದಮೇಲೆ ತನ್ನನ್ನು ನಂಬಿದವರ ಕೈ ದೇವರು ಬಿಡೋದಿಲ್ಲ. ಯೋಗಕ್ಷೇಮಂ ಮಹಾಮ್ಯಹಂ. ಅವರ ಅನ್ಯಾಯ ಮಾಡೋಕೆ ಅವಕಾಶವನ್ನು ಭಗವಂತ ಏನು ಮಾಡಿದರೂ ಕೂಡ ಅವರಿಗೆ ಕೊಡೋದಿಲ್ಲ. ಅವರು ಹೇಳಿದ ಗಾಯತ್ರಿ ಮಂತ್ರ ಎಷ್ಟು ಸಿದ್ಧಿಕರವಾದ ಮಂತ್ರ ಅದು! ಬೇಕಾದರೂ ಕೊಡತಕ್ಕಂಥ ಮಂತ್ರ ಅದು. ಗಾಯತ್ರಿ ತುಂಬ ಜನ ಯಾವ ಮಂತ್ರ ಹೇಳೋದು ಕೇಳ್ತಾನೆ ಇರ್ತಾರೆ, ಬಿಟ್ಟು ಯಾವ ಮಂತ್ರ ಹೇಳಿ ಸರಿ ಹೋಗುತ್ತೆ, ಯಾವ ಮಂತ್ರ ಹೇಳಿ ಸರಿ ಹೋಗುತ್ತೆ, ಅದು ಯಾವುದೋ ಇನ್ನೊಂದು ಮಂತ್ರ ಹೇಳ್ತಾರೆ ಇರ್ತಾರೆ ಅಲ್ಲಿ ಕೇಳಿಸಿಕೊಂಡವರು. ಫಸ್ಟ್ ಹೇಳಬೇಕು ಗಾಯತ್ರಿ ಮಂತ್ರ ಹೇಳ್ತೀಯ ನೀನೀಗ, ಅದೊಂದು ಹೇಳದೆ ಹೋದರೆ ಇನ್ಯಾವ ಮಂತ್ರ ಹೇಳಿ ಏನೂ ಪ್ರಯೋಜನ ಇಲ್ಲ. ಗಾಯತ್ರಿ ಮಂತ್ರ ಒಂದನ್ನು ಹೇಳದೆ ಹೋದರೆ ಉಪನಯನವಾಗಿದೆ, ನಿನಗೆ ಅರ್ಹತೆ ಇದೆ, ಗಾಯತ್ರಿ ಮಂತ್ರ ಹೇಳ್ತಾ ಇಲ್ಲ, ಇನ್ಯಾವ ಮಂತ್ರ ಹೇಳಿದ್ರೆ ಏನೂ ಪ್ರಯೋಜನ ಇಲ್ಲ. ಇಲ್ಲ ಗಾಯತ್ರಿ ಮಂತ್ರ ಹೇಳ್ತಾ ಇದೆಯಾ, ಇನ್ಯಾವ ಮಂತ್ರ ತಂಟೆ ಹೋಗಲೇಬೇಡ, ಸಾಕೇ ಸಾಕು, ಅದೇ ಫೈನಲ್ ಅಂತ ಹೇಳ್ತಾರೆ. ವೇದ ಮಾತಾತ್ವ ಗಾಯತ್ರಿ, ಗಾಯತ್ರಿ ಮಂತ್ರ ಒಂದಿದ್ರೆ ಇನ್ಯಾವ ಮಂತ್ರನೂ ಬೇಡ, ಅದೊಂದಿಲ್ಲದ ಹೋದ್ರೆ ಯಾವ ಮಂತ್ರನೂ ಬೇಡ, ಯಾಕಂದ್ರೆ ಟೋಟಲ್ ವೇಸ್ಟ್ ಆದ್ರಿಂದ ತಗೊಂಡು ಏನ್ ಮಾಡ್ತೀರಾ, ಎಂಟ್ರಿನೇ ಇಲ್ಲ. ಗಾಯತ್ರಿ ಮಂತ್ರ ಬಿಟ್ಟವರು ಎಂಟ್ರಿನೇ ಸಿಗೋದಿಲ್ಲ. ಇವತ್ತು ನಮ್ಮ ಜನಗಳಲ್ಲಿ ಆ ದೊಡ್ಡ ಯೋಚನೆ ಮಾಡಬೇಕು. ಸಕಾಲಕ್ಕೆ ಸಂಧ್ಯಾ ವಂದನೆ, ಗಾಯತ್ರಿ ಜಪ. ಇವತ್ತು ಗಾಯತ್ರಿ ಜಪವನ್ನು ಬಿಟ್ಟಿರೋದ್ರಿಂದ ಬ್ರಾಹ್ಮಣರು ಒಂದೇ ಬೇರೆ ಎಲ್ಲ ಮಾಡಕ್ಕೆ ಶುರು ಮಾಡಿದ್ದಾರೆ, ಇದು ಆಶ್ಚರ್ಯ. ಕ್ಯಾಸೆಟ್ ಸಿಗುತ್ತೆ, ನೀವು ಗಾಯತ್ರಿ ಬಂದು ಬರೀ ಬರೀ ಅದೇ ಹೇಳಿದ್ದೆ ಊರ್ಬೋಸ ಹೇಳಿದ್ದು ಹೇಳಿದ್ದಾರೆ ಕ್ಯಾಸೆಟ್ ಮಾಡಕ್ಕೆ. ಆದ್ರೂ ತಪ್ಪು ತಪ್ಪಿ ನಮ್ಮ ಬ್ರಾಹ್ಮಣ ತಗೋಬೋದು, ನಮ್ಮ ಬೇರೆಯವರು ತಗೋಬೇಕು ಅದನ್ನ. ಇವನು ಯಾವ ಸಿನಿಮಾ ಹಾಕೊಂಡು ಕೂತಿರ್ತಾನೆ, ಟಿವಿ ನೋಡಿದ್ರೆ ಸಿನಿಮಾ ಕೂತು ಬಿಟ್ಟಿರ್ತಾನೆ ಪುಣ್ಯಾತ್ಮ. ಏನು ಸಾಧನೆ ಮಾಡ್ತಾನೆ ಬೇರೆಯವರಿಗೆ ಗೊತ್ತಿಲ್ಲ ಇದು, ಆದ್ರೆ ಮಹಿಮೆ ಕೇಳಿ ತಿಳ್ಕೊಬೇಕು ಅಂತ ಪ್ರಯತ್ನ ಪಡ್ತಿದ್ದಾರೆ. ಆದರೆ ಇವರಿಗೆ ಗೊತ್ತಿರಬೇಕಾದ ಜನ ತಿಳ್ಕೊಂಡಿಲ್ಲ. ಯಾಕೆ? ಇವರು ಅಪ್ಪ ಅಮ್ಮನ ಮೊದಲನೇ ತಪ್ಪದು ಬಂದು ಸಕಾಲಕ್ಕೆ ಉಪನಯನ ಮಾಡದೆ ಬರೀ ಏನೋ ಕಾಟಾಚಾರಕ್ಕೆ ಉಪನಯನ ಮಾಡಿಬಿಡ್ತಾರೆ ಅಷ್ಟೇನೆ. ಅದೊಂದು ಶೋ, ಅದು ಒಂದು ಪಬ್ಲಿಕ್ ಫಂಕ್ಷನ್ ಮಾಡದೆ ಮಾಡಿಬಿಡ್ತಾರೆ. ಅದು ಸೋಷಿಯಲ್ ಫಂಕ್ಷನ್ ಅಲ್ಲ, ಅದು ಸ್ಪಿರಿಚುವಲ್ ಫಂಕ್ಷನ್. ಅದು ಬಿಟ್ಬಿಟ್ಟು ಸೋಷಿಯಲ್ ಫಂಕ್ಷನ್ ಮಾಡದೆ ಮಾಡ್ತಾರೆ. ಈ ನೂರಾಜ ಎಲ್ಲ ಸೇರಿರ್ತಾರೆ, ಪುರೋಹಿತರ ಇರೋದಿಲ್ಲ ಅಂತ ಉಪನಯನ ಮಾಡಿರ್ತಾರೆ. ಯಜ್ಞೋಪಯತನೇ ಹಾಕೋದಿಲ್ಲ, ಉಪನಯನ ಆಯಿತು ಅಂತ ಮುಗಿಸಿಬಿಡ್ತಾರೆ ಕಚೇರಿ. ಎಂತ ಉಪನಯನ ಅದು! ಸರಿಯಾಗಿ ಉಪನಯನ ಮಾಡಿ ಉಪನಯನದ ದಿವಸ ಹೇಳೋ ಪುರೋಹಿತರಿಗೂ ಗೊತ್ತಿರೋದಿಲ್ಲ ಗಾಯತ್ರಿ ಅಂತ ಹೇಳಿಬಿಟ್ಟು. ಅವ್ರಿಗೇನು ಗೊತ್ತಿರೋ, ಪುರೋಹಿತರಿಗೂ ಗೊತ್ತಿರೋದಿಲ್ಲ. ಅಲ್ಲಿ ತಿಳಿದವರು ಯಾರು ಕರೆದೇ ಇರೋದಿಲ್ಲ ಅವರು ಪುಣ್ಯಕ್ಕೆ. ಇನ್ನು ಹೇಳೋದು ಯಾರು ಅವರಿಗೀಗ? ಗಾಯತ್ರಿ ಮಂತ್ರ ಸಾಮಾನ್ಯ ಮಂತ್ರ ಅಲ್ಲ, 24 ಅಕ್ಷರದ ಮಂತ್ರ. 24 ತಾಸು ಸುಖವಾಗಿರಬಹುದು ಅದನ್ನು ಹೇಳಿಬಿಟ್ಟು, ಜೀವನದಲ್ಲಿ ಕೆಡಕೆ ಬರೋದಿಲ್ಲ ಅಂತ ಒಂದು ಅಪೂರ್ವ ಸಿದ್ಧಿಯ ಮಂತ್ರ. ಗೋಪಾಲದಾಸರು ಅದನ್ನು, ಅವರು ಭಾರಿ ಕಷ್ಟಪಟ್ಟವರು ಅವರು ಕೂಡ ಜೀವನದೊಳಗೆ. ಊರಿಂದ ಊರಿಗೆ ಕಲಿತಿದ್ದಾರೆ, ತಾಯಿ ಚಿಕ್ಕಂದಲ್ಲೇ ತಂದೆ ಹೋಗಿಬಿಡ್ತಾರೆ ಪಾಪ ಅವರಿಗೆ, ಬಹಳ ಕಷ್ಟಪಡ್ತಾರೆ. ಕೊನೆಗೆ ಎಲ್ಲ ಧರ್ಮೋಪನಯನದಲ್ಲಿ ಭಾಗವಹಿಸ್ತಾರೆ ಪಾಪ. ಯಾರೊಬ್ಬ ಶಾನುಭೋಗ ತನ್ನ ಮಗನ ಜೊತೆ ಉಪನಯನ ಮಾಡಿಬಿಡ್ತಾನೆ, ಅವನೇ ಎಷ್ಟು ಉಪಯೋಗ ಮಾಡಿಕೊಂಡು ಹೊರಟೋಗುತ್ತೆ. ಇವರು ಉಪಯೋಗ ಮಾಡ್ಕೋತಾರೆ, ಸಲ್ಲಾಹ ಪಡಿತಾರೆ. ಅದು ಎಲ್ಲೋ ಒಂದು ಮರ ಕೆಳಗೆ ಕೂಡ್ತಾರೆ, ಮಾಡ್ತಾರೆ ಜಪ, ಮಾಡ್ತಾರೆ ಮಾಡ್ತಾರೆ ಮಾಡ್ತಾರೆ. ಬೇಗ ಬೇರೆ ಯಾವುದು ಕೆಲಸ ಇರಲೇ ಇಲ್ಲ, ಒಳ್ಳೆ ಕೆಲಸ ಸಿಕ್ಕಿದೆ ಈ ಮಧ್ಯೆ. ಹೇಳಿದ್ದು 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 ಕೋಟಿ ಸತ್ತು ಗಾತಿ ಜಪ ಮಾಡಿದರೆ ಕೋಟಿ ಮಂತ್ರ. ಎಂಥ ಸಿದ್ಧಿ ಬಂತು ಅಂದರೆ ಜ್ಯೋತಕ ಬೇಡ ಅವರಿಗೆ, ಜ್ಯೋತಿಷ್ಯ ಏನು ಬೇಡ, ಎದುರಿ ಕೂತ್ರೆ ಸಾಕು ಇಲ್ಲಿ ಹರೆಬರ ಕಾಣಿಸ್ತಿತ್ತಂತೆ. ಅವ್ರ ಭವಿಷ್ಯ ಭೂತ ಭವಿಷ್ಯದ ವರ್ತಮಾನ ಕಣ್ಣಿಗೆ ಫಸ್ಟ್ ಕ್ಲಾಸ್ ಕಾಣಿಸ್ತದೆ. ಸ್ಕ್ಯಾನಿಂಗ್ ಗಿನಿಂಗ್ ಎಲ್ಲ ಮಾಡೋ ಮಿಷನ್ ಇರ್ತದಲ್ಲ, ಏನು ಬೇಕಿಲ್ಲ ಅವರಿಗೆ, ಕಣ್ಣಿಗೆ ಅಂತ ಶಕ್ತಿ ಬಂತಂತೆ. ಮುಂದೆ ಫಲಿತಾಂಶ, ಭಾಗಣ್ಣದಾಸರು ಗೋಪಾಲದಾಸರು ಅಂತ ಪ್ರಸಿದ್ಧರಾಗ್ತಾರೆ. ವಿಜಯದಾಸರು ಹುಡುಕೊಂಡು ಬಂದು ಅವರಿಗೆ ಅನುಗ್ರಹ ಮಾಡ್ತಾರೆ, ಗೋಪಾಲ ವಿಠಲ ಅಂಕಿತ ಕೊಡ್ತಾರೆ. ಅವರು ಎಂಥ ತ್ಯಾಗ ಮಾಡಿದರು ಕೊನೆಗೆ ಅಂತ ಕೇಳಿದರೆ, ಹರಿಕಥಾಮೃತ ಸಾರ ಬರೆದ ಜಗನ್ನಾಥದಾಸರಿಗೆ 40 ವರ್ಷ ಆಯುರ್ಧಾರ ಮಾಡಿದ ಮಹಾನುಭಾವರು ಅವರೇನು. ಗಾಯತ್ರಿ ಮಂತ್ರದ ಸಿದ್ಧಿ ಎಷ್ಟು ಕೊಯ್ತಾರೆ, 80 ವರ್ಷ ಬದುಕಬೇಕಾಗಿತ್ತು ಅವರು, 40 ವರ್ಷ ಇದ್ದಿತ್ತು, 40 ವರ್ಷ ಇವರಿಗೆ ಕೊಟ್ಟರು. ಅವರ ಆಯುಷ್ಯ ತಗೊಂಡಿದ್ದು ಇವರೇನು ಮಾಡಿದರು, ಹರಿಕಥಾಮೃತ ಸಾರದ ಗ್ರಂಥವನ್ನು ಬರೆದು ಒಂದು ಕಡೆಗೆ ಜಗನ್ನಾಥದಾಸರು ಭಾರ್ಯ ಹೊಗಳಬೇಕು ಅಂತ ಗ್ರಂಥ ಬರೆದರು, ಗೋಪಾಲ ಇನ್ನೂ ಹೊಗಳಬೇಕು ಅದಕ್ಕೆ ಆಯುಷ್ಯ ಕೊಟ್ಟವರು ಅವರು, ಇಲ್ಲದವರು ಬರಲಿಕ್ಕೆ ಆಗ್ತಿರಲಿಲ್ಲ. ಗೋಪಾಲದಾಸರ ಆಯುಷ್ಯದ ಸದುಪಯೋಗ ಮಾಡಿಕೊಂಡ್ರು ಅವರು. ಮಠದ ದುಡ್ಡನ್ನು ಕ್ಲಬ್ಗೆ ಹಾಕಿದ್ರೆ ಏನು ಲೆಕ್ಕ ಹಾಕಿ ನೋಡಂತೆ, ಮಠದ ದುಡ್ಡು ಯಾವುದಕ್ಕೂ ದೇವರ ಕಾರ್ಯಕ್ಕೆ ಉಪಯೋಗಿಸಬೇಕು. ಅವರು ಕೊಟ್ಟ ಆಯುಷ್ಯ ಇದು ದೇವ್ರ ಪ್ರೀತಿಗೆ ವಿನಿಯೋಗ ಆಗಬೇಕು, ಆ ರೀತಿ ಉಪಯೋಗಿಸಿದ್ರೆ ಗೋಪಾಲದಾಸರು ಬದುಕಿದ್ರೆ ಅವರು ಎಷ್ಟು ಚೆನ್ನಾಗಿ ವಿನಿಯೋಗ ಮಾಡ್ತಿದ್ರೋ ಅದೇ ರೀತಿ ವಿನಿಯೋಗ ಮಾಡಬೇಕು ಅನ್ನೋ ವ್ರತ ಮಾಡಿದ್ದಕ್ಕೆ ಅಂತ ಅದ್ಭುತವಾದ ಗ್ರಂಥವನ್ನು ಅವರು ಹೊರಗೆ ತಂದುಕೊಟ್ರು. ಇಲ್ಲವರು ಸಾಧ್ಯವಾಗ್ತಿರಲಿಲ್ಲ. ನಾವು ಎಚ್ಚರ ವಹಿಸಬೇಕಾದ್ರ ಇವತ್ತು ನಮಗೆ ನಾವೇನು ಅನ್ಕೋತೇವೆ, ಪಾಪ ಗೋಪಾಲದಾಸರು ಕೊಟ್ಟರು ಒಳ್ಳೆ ಆಯುಷ್ಯ ಉಪಯೋಗಿಸಿದ್ರು, ನಮಗೇನು ಕೊಟ್ಟಿಲ್ವಲ್ಲ ಅಂತ ತಿಳ್ಕೊಂಡ್ರೆ, ದೇವರು ಕೊಟ್ಟ ಆಯುಷ್ಯದ ಬಗ್ಗೆ ನಾವೇನು ಬರ್ಕೊಂಬಂದಿದ್ದಲ್ಲ. ಇದನ್ನೆಲ್ಲ ದೇವರು ಕೊಟ್ಟ ಆಯುಷ್ಯನ ದೇವರ ಸೇವೆಗೆ ಉಪಯೋಗಿಸಬೇಕೇ ಹೊರತು ದುರ್ವಿನಿಯೋಗವನ್ನು ಮಾಡಿದರೆ ಅದಕ್ಕಿಂತ ಕಣ್ಣು ಕೈ ಕಾಲು ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಬರುಳಾಗುವರೆ. ತೇರರಾ ಪಶವೋ ಲೋಕೆ ಕಿಂ ತೇಷಾಂ ಜೀವನೇ ಫಲಂ ಏನ ಲಬ್ಧ ಹರೇರ್ ದೀಕ್ಷಾ ನಾಚಿತೋವಾ ಜನಾರ್ದನ. ಯಾವನು ಭಗವಂತನನ್ನು ಶರಣು ಹೊಂದಿಲ್ಲ, ಯಾವನು ಭಗವದ್ದೀಕ್ಷೆಯನ್ನು ಪಡೆದಿಲ್ಲ ಅಂತ ಜನಗಳು ಮನುಷ್ಯರಲ್ಲ, ಅವರು ಪಶುಗಳು. ಅವರು ಬದುಕಿ ಏನು ಸಾಧಿಸ್ತಾರೆ ಅನ್ನೋ ಪುರಾಣ ವಾಕ್ಯವನ್ನು ಆಚಾರ್ಯರು ಕೃಷ್ಣಾಮೃತ ಮಹಾಣದಲ್ಲಿ ಉಲ್ಲೇಖವನ್ನು ಮಾಡ್ತಾ, ನಮ್ಮ ಜೀವನದ ಗುರಿ ಅತ್ಯಂತ ಸಾರ್ಥಕ ಆಗುತ್ತೆ ಅದನ್ನಿಟ್ಕೊಂಡೆ ಜಗನ್ನಾಥದಾಸರು ಫಲವಿದು ಬಾಳದು ಅದಕ್ಕೆ ಭಾರಿ ಎಂಜಾಯ್ ಮಾಡಿದರು. ಕೊನೆಗವರು ಹಬ್ಬ ನಮ್ಮ ಬದುಕಿದ್ದು ಸಾರ್ಥಕವಾಯಿತು ಅಂದ್ಕೊಂಡ್ಬಿಟ್ಟು, ಸಿರಿ ನಿಲಯನ ಗುಣಗಳ ಅರಿತು ಭಜಿಸುವುದೇ ಫಲವಿದು ಬಾಳದು ಅದಕ್ಕೆ. ಗೋಪಾಲದಾಸರು ಕೊಟ್ಟ ಆಯುಷ್ಯನ್ನು ಸಾರ್ಥಕ ಮಾಡಿಕೊಂಡೆ ಅಂತಕ್ಕಂತಹ ಭಾವನೆ ಅವರದು. ನಮಗೆ ಗೋಪಾಲಕೃಷ್ಣ ಕೊಟ್ಟ ಆಯುಷ್ಯ ಇದೆ, ಗೋಪಾಲದಾಸರು ಕೊಟ್ಟದ್ದಲ್ಲ, ಗೋಪಾಲಕೃಷ್ಣ ಕೊಟ್ಟ ಆಯುಷ್ಯ ಇರೋದ್ರಿಂದ ಹೇಳ್ತಾರೆ, ಈ ಸಾಧನ ಶರೀರವಿದು ನೀ ದಯದಿ ಕೊಟ್ಟದ್ದು ಸಾಧಾರಣವಲ್ಲ ಸಾಧು ಪ್ರಿಯನೇ. ವೇದವಾದೋದಿತ ಜಗನ್ನಾಥ ವಿಠಲನ ಪಾದ ಭಜನೆಯನಿತ್ತು ಮೋದ ಕೊಡು ಸತತ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ನಮ್ಮ ಜೀವನದಲ್ಲಿ ಈ ಮಂತ್ರಸಿದ್ಧಿ ಎಂಬುದು ಯಾವುದೇ ಲೋಕದ ಒಂದು ಕ್ವಾಲಿಫಿಕೇಶನ್ ಸಿದ್ಧಿಗಿಂತ ಕೋಟಿ ಕೋಟು ಪಾಲು ಮೇಲಿದೆ. ಇದು ಸುಲಭ, ಇದು ಅದು ಬಿಟ್ಟಿದ್ದೇವೆ, ಅದು ಕಷ್ಟ, ಅದು ಮನುಷ್ಯ ಸಂಪಾದನೆ ಮಾಡಲು ಪ್ರಯತ್ನ ಪಡ್ತಾರೆ. ಇದನ್ನು ಮಾಡಿ ಲೌಕಿಕ ಬೇಕು, ಅದೇನು ತಪ್ಪಂತೇನು ಹೇಳೋದಿಲ್ಲ. ಆದರೆ ಅಧ್ಯಾತ್ಮ ಬಿಟ್ಟು ಲೌಕಿಕ ಮಾಡಿದರೆ ಮಾತ್ರ ಅದು ಅವಿವೇಕದ ಪರಮಾವಧಿ ಅಂತ ಹೇಳಿದ್ರೆ ಬೇರೆ ದಾರಿ ಇರೋದಿಲ್ಲ. ಆ ರೀತಿ ಎಚ್ಚರ ಕೊಡೋದೇ ಮಹಾಭಾರತದ ವೈಶಿಷ್ಟ್ಯ. ನಾಳೆ ದಿವಸ ಒಂದು ಶಾಲ್ಮಲಿಯ ಕಥೆ ಹೇಳ್ತಾರೆ, ಒಂದು ವೃಕ್ಷದ ಕಥೆ. ಅಹಂಕಾರ ಪಟ್ಟ ಮನುಷ್ಯ ಏನಾಗ್ತಾನೆ ಅಂತಕ್ಕಂಥ ಒಳ್ಳೆ ಒಂದು ನಿದರ್ಶನವನ್ನು ಹೇಳ್ತಾರೆ. ಜೊತೆಗೆ ಪಶುಪಕ್ಷಿಗಳ ಕಥೆಗಳನ್ನು, ಇನ್ನೂ ಕೆಲವು ಪಶುಪಕ್ಷಿಗಳ ಕಥೆ ಹೇಳ್ತಾರೆ. ಅತಿಥಿ ದೇವೋಭವ ಎಂಬುದನ್ನು ಪಕ್ಷಿಗಳು ಹೇಗೆ ಪಾಲನೆ ಮಾಡಿದ್ದನ್ನು ತೋರಿಸಿಕೊಡ್ತಾರೆ. ಅದನ್ನೆಲ್ಲ ನಾಳೆ ನೋಡೋಣ ಅಂತ ಹೇಳ್ತಾ ಇವತ್ತಿನ ಪ್ರವಚನವನ್ನು ಕೃಷ್ಣಾರ್ಪಣ ಮಸ್ತು ಅಂತ. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನೇರಿತಃ ಯದವೋಚಮಹಂ ತೇನ ಪ್ರಿಯತಾಂ ಕಮಲಾಲಯ.